प्रविश्य मम वाच इमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं जयति हरिरचिन्त्यः सर्वदेवैकवन्द्यः परमगुरुरभीष्टावक्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदोनः यस्माद् ब्रह्मेन्द्ररुद्रादिदेवतानां श्रीयोगी च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावगा हराय भजकानिष्टहराय पुरवैरिणे भवाय भवते भूयात् शिवाय शिरसा नमः उमेशाद्यासुरावोहं इडे चेतोऽभिमानिनः यूयं सर्वे प्रकुरुता मनो मे मध्वभावगम् श्रीमध्वः कल्पवृक्षस्तु जयार्यः कामसुस्मृतः चिन्तामणिस्तु व्यासार्यः मुनित्रयमुदाहृतः वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्मि पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः पाद्नमस्ये गुरून् मम श्रीगुरुभ्यो नमः हरिः धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः गुणगणनिलयं पतिं रमायाः जगदघदहनं च वासवी सूनुं मुनिकुलतिलकं च पूर्णबोधं गुरुमपि परमं गुरुञ्च मे वन्दे लक्ष्मीनारायणं नत्वा पूर्णबोधान् गुरूनपि कुर्मश्रीकृष्णगीतायाः भाष्याद्युक्तार्थसङ्ग्रहम् परमपवित्रवाद श्रीमद्भगवद्गीते ವಿಶ್ವಮಾನ್ಯವಾಗಿರತಕ್ಕಂತಹ ಮಹಾಭಾರತದ ಅತ್ಯಂತ ಸಾರಭೂತವಾದ ಭಾಗಗಳಲ್ಲಿ ಒಂದು ಉಪದೇಶದ ಭಾಗವಾಗಿ ಜಗತ್ತಿನ ಇತಿಹಾಸದಲ್ಲೇ ಅದಕ್ಕೆ ಸರಿಗಟ್ಟತಕ್ಕಂಥ ಮತ್ತೊಂದು ಕೃತಿಯನ್ನು ಜನ ಕಂಡಿಲ್ಲ. ಅಷ್ಟು ಮಹತ್ವಪೂರ್ಣವಾದದ್ದು. ಸ್ತೋತ್ರಗಳಲ್ಲಿ ವಿಷ್ಣು ಸಹಸ್ರನಾಮ, ಉಪದೇಶದಲ್ಲಿ ಭಗವದ್ಗೀತೆ, ಹೀಗೆರಡೂ ಸಹ ವಿಶ್ವದಾಖಲೆಯ ಕೃತಿಗಳಾದರೆ ಅವೆರಡೂ ಬಂದಿರೋದು ಒಂದೇ ಮಹಾಭಾರತದಲ್ಲಿ ಎಂಬುದು ಭಾರಿ ವಿಶೇಷ. ಎರಡು ಮಹಾಭಾರತದಲ್ಲೇ ಬಂದಂಥ ಪ್ರಸಂಗ ಅಂತಹ ಭಗವದ್ಗೀತೆಯ ಶ್ರವಣ ಯಾವ ಕಾಲಕ್ಕೂ ನಮಗೆ ತುಂಬ ಶ್ರೇಷ್ಠ. ಇದು ಮಾರ್ಗಶೀರ್ಷ ಮಾಸ, ಇನ್ನೂ ಶ್ರೇಷ್ಠ. ಕಾರಣ ಏನು ಅಂದರೆ ಭಗವದ್ಗೀತೆಯ ಜಯಂತಿ ಬರದೇ ಈ ಮಾಸದೊಳಗೆ, ಭಗವದ್ಗೀತೆ ಉಪದೇಶವಾಗಿದ್ದೇ ಮಾರ್ಗಶಿರ ಮಾಸದೊಳಗಾದ್ದರಿಂದ ಈ ಭಗವದ್ಗೀತೆಯ ಈ ಕಾಲದ ಒಂದು ಶ್ರವಣ ಇನ್ನೂ ಮಹತ್ವಪೂರ್ಣವಾದದ್ದು. ಅದರಲ್ಲೂ ಕೂಡ ಈ ಏಕಾದಶಿ ಗೀತಾ ಜಯಂತಿ, ಮಾರ್ಗಶಿರ ಮಾಸದ ಏಕಾದಶಿ ಗೀತಾ ಜಯಂತಿ. ಮುಂದೆ ಭಗವಂತ ಇದೇ ಅಧ್ಯಾಯದಲ್ಲಿ ಹೇಳ್ತಾರೆ, 10ನೇ ಅಧ್ಯಾಯದಲ್ಲಿ ಮಾಸಾನಾಂ ಮಾರ್ಗಶೀರ್ಷೋಹಂ ಅಂತ ಹೇಳ್ತಾರೆ. ಮಾಸಗಳಲ್ಲಿ ವಿಭೂತಿ ರೂಪವನ್ನು ನಾನು ಮಾರ್ಗಶಿರ ಮಾಸದಲ್ಲಿ ಇಟ್ಟಿದ್ದೇನೆ ಅಂತ ಹೇಳ್ತಾರೆ. ಅದಕ್ಕೆ ಅನೇಕ ಸಾಮಾನ್ಯ ಕಾರ್ತಿಕ ಮಾಸ ಭಾರಿ ಶ್ರೇಷ್ಠ ಅಂತ ನಾವು ಕೇಳಿದ್ದೇವೆ, ಅದು ಹೌದು. ಜೊತೆಗೆ ಮಾರ್ಗಶಿರ ಮಾಸನೂ ತುಂಬ ಶ್ರೇಷ್ಠ. ಅದಕ್ಕೆ ಅನೇಕ ಕಾರಣಗಳುಂಟು. ಆ ಬಂದಾಗ ಕಾರಣ ನೋಡಿ, ಹೇಗೋ ಆ ವಾಕ್ಯ ಬಂದಾಗ ಅದನ್ನು ನೋಡಬಹುದು. ಅಂತೂ ಮಾರ್ಗ ಹೇಗೆ ಭಾಗವತದ ಶ್ರವಣ ಪ್ರೋಷ್ಠಪತಿ ಭಾದ್ರಪದ ಮಾಸದ ಶುಕ್ಲಪಕ್ಷದಲ್ಲಿ ತುಂಬ ಶ್ರೇಷ್ಠನೋ, ಹಾಗೆ ಭಗವದ್ಗೀತೆಯ ಶ್ರವಣ ಈ ಮಾರ್ಗಶೀರ್ಷ ಮಾಸದಲ್ಲಿ ತುಂಬ ಶ್ರೇಷ್ಠವಾದದ್ದು. ಭಗವಂತನಾದ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದ್ದು ವಿಶ್ವಕ್ಕೆ ಕೊಟ್ಟಂಥ ದೊಡ್ಡ ಸಂದೇಶ. ಅರ್ಜುನ ಯುದ್ಧರಂಗದಲ್ಲಿ ಇನ್ನೇನು ಯುದ್ಧ ಪ್ರಾರಂಭವಾಗಬೇಕು, ಆ ಸಮಯದೊಳಗೆ ನಾನು ಯುದ್ಧ ಮಾಡಲಾರೆ ಅಂತ ಹೇಳುತ್ತಾನೆ. ಯುದ್ಧ ಮಾಡಬೇಕಾದ ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತ ಹೇಳುತ್ತಾನೆ. ನಮಗೆ ಮೇಲ್ನೋಟಕ್ಕೆ ಇದು ಒಂದು ಪರ್ಟಿಕ್ಯುಲರ್ ಕೇಸ್ ಕಂಡ ಕಾಣಿಸ್ತದೆ, ಯಾರೋ ಒಬ್ಬರಿಗೆ ಸಮಸ್ಯೆ ಇತ್ತು ಭಗವಂತ ಉತ್ತರ ಕೊಟ್ಟ ಅಂತೇಳಿ. ಆದರೆ ವಾಸ್ತವಿಕವಾಗಿ ಅದು ವಸ್ತುಸ್ಥಿತಿಯಲ್ಲಿ ಮೇಲ್ನೋಟಕ್ಕೆ ಕಾಣುತ್ತೆ. ನಿಜವಾದ ಅರ್ಥದೊಳಗೆ ಒಬ್ಬನೇ ಹೇಳಿದ ಕೃತಿ ಅಲ್ಲ. ಮಾಡಬೇಕಾದ ಯುದ್ಧವನ್ನ ಮಾಡೋದಿಲ್ಲ ಅಂತ ಅರ್ಜುನ ಹೇಳಿದ, ಅಂದ್ರೆ ಕರ್ತವ್ಯವನ್ನ ತ್ಯಾಗ ಮಾಡ್ತೇನೆ ಅಂತ ಹೇಳಿದ. ಸೊ ಯಾರು ಕರ್ತವ್ಯವನ್ನ ತ್ಯಾಗ ಮಾಡ್ತೇನೆ ಅಂತ ಹೇಳ್ತಾರೆ ಅವರಿಗೆಲ್ಲ ಭಗವದ್ಗೀತೆ ಕೊಡ್ತಕ್ಕಂಥ ಸಂದೇಶ, ಕರ್ತವ್ಯ ತ್ಯಾಗ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ. ಯಾವುದೇ ಕಾರಣಕ್ಕೂ ಕರ್ತವ್ಯವದು ಅತಿಶ್ರೇಷ್ಠವಾದದ್ದು. ಇವತ್ತು ಎಷ್ಟೇ ಜ್ಞಾನ ಇದ್ರೂ ಕೂಡ ಕರ್ತವ್ಯದ ಪರಿತ್ಯಾಗ ಆದರೆ ಜ್ಞಾನ ಇಲ್ಲ ಅಂತಾನೆ ಅದಕ್ಕೆ ಅರ್ಥ. ಅರ್ಜುನ ಅನೇಕ ಮುಖಗಳಿಂದ ಪ್ರಶ್ನೆಯನ್ನು ಕೇಳುತ್ತಾರೆ. ಈ ಕರ್ತವ್ಯ ಬಿಡೋರು ಸುಮ್ಮನೆ ಬಿಡ್ತೇನೆ ಅಂತ ಹೇಳೋದಿಲ್ಲ, ಏನೋ ಕಾರಣ ಕೊಡ್ತಾನೆ ಇರ್ತಾರೆ. ಏನೋ ಕಾರಣ ಸಂಧ್ಯಾ ವಂದನೆ ಮಾಡಿ ಏನಿಲ್ಲ ಬೆಳಿಗ್ಗೆ ವೇಳೆ ಲೇಟ್ ಆಗುತ್ತೆ ಅಂತಾನೆ, ಆಫೀಸ್ ಬೇಗ ಹೋಗ್ಬೇಕು ಅಂತಾನೆ, ಉಪವಾಸ ಮಾಡಿದ್ರೆ ಆರೋಗ್ಯ ಸರಿ ಇಲ್ಲ ಅಂತಾನೆ, ಅದೇ ರೀತಿ ಸ್ನಾನ ಮಾಡಿ ತಡೆಯೋದಿಲ್ಲ ಅಂತಾನೆ, ತಲೆ ಮೇಲೆ ಮಾಡಿದ್ರೆ ಸಾಧ್ಯನೇ ಇಲ್ಲ, ಓ ಏನೋ ನಾಯಿ ಬಿಡುತ್ತೆ ಅಂತ ಹೇಳುತ್ತಾನೆ. ನೂರಾರು ಕಾರಣಗಳು, ಆರೋಗ್ಯ ಕೆಟ್ಟರೆ ನೀವು ಸರಿ ಮಾಡ್ತೀರಾ ಅಂತ ವ್ಯವಸ್ಥೆ ಕೇಳ್ತಾನೆ. ಯುವಕಾಸ ಉಪವಾಸ ಮಾಡಿದ್ರೆ ಡಿಹೈಡ್ರೇಷನ್ ಆಗುತ್ತೆ ಅಂತಾನೆ. ಇಂಥ ಪ್ರಶ್ನೆಗಳು ಇದ್ದಿದ್ದೇನೆ. ಆದರೆ ಅಂಥ ಪ್ರಶ್ನೆಗಳನ್ನು ನಾವು ಏನು ಕೇಳಬಹುದು, ಅದು ಅತ್ಯುತ್ತಮ ಮಟ್ಟದಲ್ಲಿ ಕೇಳಿದ್ದು ಅರ್ಜುನನ ವೈಶಿಷ್ಟ್ಯ. ಅತ್ಯುತ್ತಮ ಮಟ್ಟದಲ್ಲಿ ಪ್ರಶ್ನೆಯನ್ನು ಅರ್ಜುನ ಕೇಳ್ತಾನೆ, ಕೃಷ್ಣ ಇಂಥ ಸಮಸ್ಯೆ ಇದೆ, ನಾನು ಹೇಗೆ ಕರ್ತವ್ಯ ಯುದ್ಧ ಮಾಡಲಿಕ್ಕೆ ಸಾಧ್ಯ, ಜಗತ್ತಿನ ವಿನಾಶದಲ್ಲಿ ಯುದ್ಧ ಪರ್ಯವಸಾನವಾಗ್ತದೆ. ಇದು ಅರ್ಜುನನ ವಿಶಿಷ್ಟವಾದಂಥ ಪ್ರಶ್ನೆ ಇದೆ. ಜಗತ್ತಿನ ವಿನಾಶದಲ್ಲಿ ಯುದ್ಧ ಪರ್ಯವಸಾನವಾಗೋದಾದರೆ ಯಾಕೆ ನಾವು ಮಾಡಬೇಕದನ್ನು? ಇವತ್ತು ಯಾವಾಗಲೂ ಯುದ್ಧದ ಒಂದು ದುಷ್ಪರಿಣಾಮ ಅದೇನೆ, ಯಾರಿಗೆ ಲಾಭ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಜನ ಸಾಯೋದು ಮಾತ್ರ ನಿಶ್ಚಿತ. ಅಂಥ ಸ್ವಲ್ಪ ಜನ ಸತ್ರನೇ ಅದು ಕೆಲಸ ಅಲ್ಲ, ಅಸಂಖ್ಯ ಜನಗಳ ಸಾವಿಗೆ ಕಾರಣವಾಗೋದ್ರಿಂದ, ಅದು ಬಂಧು ಜನಗಳ ಸಾವಿಗೆ ಕಾರಣವಾಗೋದ್ರಿಂದ, ಅದು ಯಾರು ರಕ್ಷಣೆ ಮಾಡಬೇಕೋ ಅದು ಕ್ಷತ್ರಿಯ ವರ್ಗ ವಿನಾಶವನ್ನು ಹೊಂದೋದ್ರಿಂದ, ಅಂಥ ವಿನಾಶದಿಂದ ಡ್ರೈವರ್ ಸಾಯ್ತಾನೆ ಅಂದರೆ ಒಬ್ಬ ಡ್ರೈವರ್ ಸಾಯೋದಿಲ್ಲ, ಡ್ರೈವರ್ ಶೂಟ್ ಮಾಡಿದ್ರೆ ಬಸ್ಸೇ ಹೋಗುತ್ತೆ, ಕೊಲ್ಲೋದೊಬ್ಬನನ್ನು ಕೂತವರೆಲ್ಲ ಹೋಗಿಬಿಡುತ್ತಾರೆ. ಆದರೆ ಇನ್ನೊಬ್ಬರು ಸತ್ರ ಅವಳೊಬ್ಬನು ಸಾಯ್ತಾನೆ, ಡ್ರೈವರ್ ಸಾತ್ರೆ ಇಡೀ ಬಸ್ಸೇ ಸಾಯಿ. ಇವತ್ತು ರಾಜ್ಯ ಆಡತಕ್ಕಂಥ ಮುಖಂಡರು ಸತ್ರೆ, ಇವತ್ತು ಜನಗಳೆಲ್ಲ ಹಾಳಾಗಿ ಹೋಗ್ತಾರೆ, ಅಂದಮೇಲೆ ಹೇಗೆ ಯುದ್ಧ ಮಾಡೋದು? ಅರ್ಜುನ ಎಷ್ಟು ಆಳವಾದ ವಿವೇಚನೆಯಿಂದ ಪ್ರಶ್ನೆ ಕೇಳ್ತಾನೆ. ಅಂದರೆ ಕರ್ತವ್ಯವನ್ನು ಬಿಡ್ತೇನೆ ಅಂತ ಹೇಳೋರು ಇಷ್ಟೆಲ್ಲ ಯೋಚನೆ ಮಾಡಿ ಹೇಳೋದು ಭಾರಿ ದುರ್ಲಭ. ಎಷ್ಟೋ ಜನ ಅಂತೂ ಕರ್ತವ್ಯ ಬಿಟ್ಟು ಬಿಡ್ತಾರೆ, ಕಾರಣಗಳು ಯೋಚನೆ ಮಾಡ್ತಾರೆ ಏನು ಹೇಳಬೇಕು ಅಂತ, ಅದು ಭಾರಿ ವಿಶೇಷ. ಓ ಏನು ಹೇಳಬೇಕು ನಾನು ಅಂತ ಯೋಚನೆ ಮಾಡಿ ಅದನ್ನು ಮ್ಯಾನಿಪುಲೇಟ್ ಮಾಡದೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅರ್ಜುನ ಹಾಗೆ ಮಾಡೋದಿಲ್ಲ, ಬಹಳ ವಿಶಿಷ್ಟವಾದ ಕಾರಣಗಳನ್ನು ಮುಂದಿಡ್ತಾನೆ. ಆ ದೃಷ್ಟಿಯಿಂದ ಈ ಮಾತನ್ನು ನಾವು ಕೇಳಿದಾಗ ಯಾರೇ ಒಂದು ಪ್ರಶ್ನೆಗೆ ನಾವು ಮಾಡೋದಿಲ್ಲ ಅಂತ ಹೇಳುತ್ತಾರೆ ಅವರ ಎಲ್ಲ ಒಂದು ಕಾರಣಗಳನ್ನು ಕೂಡ ಅತ್ಯಂತ ಮೂಲಭೂತ ಸ್ಥಿತಿಯಲ್ಲೇನೆ ಆಳವಾದ ವಿಶ್ಲೇಷಣೆಯ ಮೂಲಕ ಅದರ ದೋಷಗಳನ್ನು ಹೊರಗಾಗತಕ್ಕಂಥ ಕೃತಿ ಶ್ರೀಮದ್ ಭಗವದ್ಗೀತೆ. ಅರ್ಜುನ ಕೊಟ್ಟಂಥ ಕಾರಣಗಳನ್ನು ಅಲ್ಲಗಳೆಯದರ ಜೊತೆಗೆ ಯಾಕೆ ಮಾಡಬೇಕು ಅನ್ನೋದನ್ನು ಹೇಳತಕ್ಕಂಥದ್ದು ಭಗವದ್ಗೀತೆಯ ವೈಶಿಷ್ಟ್ಯ. ಆದ್ದರಿಂದನೇ ಆ ಕೃತಿ ಅದು ವಿಶ್ವಮಾನ್ಯವಾದಂತಹ ಪ್ರತಿಯೊಬ್ಬನಿಗೂ ಸಂಬಂಧಿಸತಕ್ಕಂಥ ಕೃತಿಯಾಯಿತು. ಮತ್ತು ಔಟ್ಡೇಟೆಡ್ ಆಗೋದಿಲ್ಲ ಭಗವದ್ಗೀತೆ, ಇದು ವಿಶೇಷ. ಎಷ್ಟು ಟೆಕ್ಸ್ಟ್ ಬುಕ್ ಔಟ್ಡೇಟೆಡ್ ಆಗಿಬಿಡುತ್ತೆ. ಮತ್ತು ನಮ್ಮ ಕಾಲಕ್ಕಿದ್ದ ಟೆಕ್ಸ್ಟ್ ಬುಕ್ ಇವತ್ತು ಯಾವುದು ಇಲ್ಲ ಇಲ್ಲ, ಹೆಚ್ಚು ಕಡಿಮೆ ಎಲ್ಲ ಬದಲಾಗಿ ಹೋಗಿಬಿಟ್ಟಿದೆ. ಹೊಸ ಹೊಸ ವರ್ಷ 3 ವರ್ಷಕ್ಕೊಮ್ಮೆ ಮಾಡಬೇಕಂತ ನಿಯಮ, ಕನಿಷ್ಠ 5-6 ವರ್ಷಕ್ಕೊಮ್ಮೆ ಮನೆ ಮಾಡಬೇಕಾಗುತ್ತೆ. ಆದರೆ ಭಗವದ್ಗೀತೆ ಇಷ್ಟು ದಿವಸವಾದರೂ ಕೂಡ ಏನೇನೂ ಕೂಡ ಪರಿಷ್ಕರಣೆ ಮಾಡೋ ಅವಶ್ಯಕತೆ ಬಂದಿಲ್ಲ ಅಂದರೆ ಆ ಒಂದು ಕಾರಣಕ್ಕೇನೆ ಅದರ ಮಹತ್ವವನ್ನು ಅಪ್ರಿಷಿಯೇಟ್ ಮಾಡಬೇಕು. ಅದು ಈ ಕಾಲದೊಳಗೆ, ಈ ಕಾಲ ಎಷ್ಟೋ ಬದಲಾವಣೆ ಆಗೋಗ್ಬಿಟ್ಟಿದೆ. ಭಗವದ್ಗೀತೆ ಉಪದೇಶ ಬದಲಾವಣೆ ಆಗಲಿಲ್ಲ, ಭಗವದ್ಗೀತೆ ವಿಭೂತಿ ಯೋಗವನ್ನೇ ನೋಡ್ತೇವೆ ನಾವೀಗ. ಭಗವಂತನಾದ ಕೃಷ್ಣ ಹೇಳಿದ ಮಾತು ಸಾರ್ವಕಾಲಿಕ ಸತ್ಯವಾಗಿರೋದು ಎಷ್ಟು ಆಶ್ಚರ್ಯ. ಆದ್ದರಿಂದನೇ ಅದು ಒಬ್ಬ ವ್ಯಕ್ತಿ ಬರೆದ ಕೃತಿಯಲ್ಲ, ಅದು ಭಗವಂತನೇ ಬರೆದಂಥ ಕೃತಿಯಾಯಿತು. ಅಂಥ ಪೂರ್ಣತೆ ಎಲ್ಲಿ ಸಾಧ್ಯ ನಮಗೆ? ಪೂರ್ಣಮದ ಪೂರ್ಣಮಿದಂ, ಪರಿಪೂರ್ಣನಾದ ವ್ಯಕ್ತಿ ಮಾತ್ರ ಪರಿಪೂರ್ಣವಾದ ಕೃತಿಯನ್ನು ಕೊಡಬಲ್ಲ. ಇವತ್ತು ಅದರಲ್ಲಿ ಪರಿಪೂರ್ಣತೆ ಇದೆ ಅಂತ ನಮಗೆ ಅನುಭವಕ್ಕೆ ಬಂದಾಗಿದೆ. ನಮ್ಮ ದೇಶದ ಜನ ಏನೋ ಒಪ್ತಾರೆ ಪಾಪ ಅಂತ ಹೇಳಿದರೆ ಅಭಿಮಾನದ ಪ್ರಶ್ನೆ ಆಗೋದು. ಮತ್ತು ನಮ್ಮ ದೇಶದ ಜನಕ್ಕಿಂತ ಬೇರೆ ದೇಶದ ಜನ ಜಾಸ್ತಿ ಮೆಚ್ಚುತ್ತಾರೆ ಅದನ್ನು. ನಮ್ಮ ದೇಶದ ಜನಕ್ಕೆ ಎಷ್ಟು ಪ್ರಿಯನೋ ಬೇರೆ ದೇಶದ ಜನ ಮೆಚ್ಚುತ್ತಾರೆ. ಮತ್ತು ಒಂದು ಜಾತಿಗೆ ಸೀಮಿತವಾಗಲಿಲ್ಲ ಎಂಬುದು ಇನ್ನೊಂದು ಆಶ್ಚರ್ಯ. ಯಾವುದೇ ಒಂದು ಕೃತಿ ಒಂದು ವರ್ಗಕ್ಕೆ ಸರನ್ನ ಸೀಮಿತವಾಗುತ್ತೆ. ಇವತ್ತು ಎಷ್ಟೋ ಪರಕೀಯ ಮತಗಳ ಗ್ರಂಥಗಳನ್ನು ಉಡುದು ಮತದವರು ಗೌರವ ಪ್ರಸಂಗ ಬಂದಿಲ್ಲ, ಆದರೆ ಭಗವದ್ಗೀತೆಗೆ ಮಾತ್ರ ಅಂತ ಮಹತ್ವ ಬಂತು. ಜಾತ್ಯತೀತವಾಗಿ, ದೇಶಾತೀತವಾಗಿ, ಕಾಲಾತೀತವಾಗಿ ಒಂದು ಕೃತಿ ಮನ್ನಣೆ ಪಡೆಯುತ್ತೆ ಅಂತಾಗೋದಾದರೆ ಅದಕ್ಕೆ ಭಗವದ್ಗೀತೆಗೆ ಮಾತ್ರ ಸಲ್ತಕ್ಕಂಥ ಒಂದು ಸ್ಥಾನ ಅದು. ಅನೇಕ ಗ್ರಂಥಗಳ ಮಧ್ಯೆ ಭಗವದ್ಗೀತೆ ಒಂದಾಗಿ ಬರಲಿಲ್ಲ, ಭಗವದ್ಗೀತೆಯ ಮಟ್ಟಕ್ಕೆ ಯಾವುದೂ ಬರಲಿಲ್ಲ ಅಂತ ಹೇಳಿದರೆ ವಿಶ್ವದ ಅಸಾಮಾನ್ಯ ಕೃತಿಯಾಯಿತು. ವಿಶ್ವದ ಅಸಾಮಾನ್ಯ ಕೃತಿ, ಅದನ್ನು ಬೇರೆ ದೇಶದ ಜನ ಬಹಳ ಮುಕ್ತ ಕಟ್ಟರಿಂದ ಹೊರಡುತ್ತಾರೆ. ಭಗವದ್ಗೀತೆಯ ಉಪದೇಶ ಎಷ್ಟು ಸಾರ್ವಕಾಲಿಕ, ಎಷ್ಟು ಪರಿಣಾಮಕಾರಿ ಅನ್ನೋದನ್ನು ತಿಳಿಸ್ತಾರೆ. ತಮಾಷೇಂದ್ರದಲ್ಲಿ ನಾವೇನು ಜನ ಆಕ್ಷೇಪಣೆ ಮಾಡ್ತಾರೆ ಆ ವಿಷಯ ಬಂದಿದೆ, ಚಾತುರ್ಮಣ್ಯದ ವಿಚಾರ ಬಂದಿದೆ, ಅದನ್ನು ಯಾರೂ ಆಕ್ಷೇಪಣೆ ಮಾಡಲಿಲ್ಲ. ಇದು ನಿಜವಾದ ಆಶ್ಚರ್ಯ. ಭಗವದ್ಗೀತೆ ಅಷ್ಟೇ ಓದಲಿಕ್ಕೆ ಹೊರಟಾಗ ಇವತ್ತು ಒಬ್ಬೇ ಒಬ್ಬ ಎಷ್ಟೋ ಮತಗಳನ್ನು ಬೈದ ಜನ ಇದ್ದಾರೆ, ಭಾರಿ ಭಾರಿ ಕೆಟ್ಟ ಕೆಟ್ಟದಿತ್ತು ವ್ಯವಸ್ಥೆ ಮಾಡಿದವರು ಇದ್ದಾರೆ. ಭಗವದ್ಗೀತೆ ವಿಮರ್ಶೆ ಮಾಡಬೇಕಾದ್ರೆ ಮಾತ್ರ ಆ ಮಾತನ್ನು ಉಪಯೋಗಿಸೋದಿಲ್ಲ. ಅದರಲ್ಲಿ ಏನು ಹೇಳಿದ್ರು ಕೂಡ ಅದರಲ್ಲಿ ವಿಚಾರ ಹಿಂದೆ ಇದ್ದೇ ಇದೆ ಎನ್ನೋ ಮಾತನ್ನ ಅಂತಹ ತೀರಾ ಕೆಟ್ಟ ವಿಮರ್ಶಕರು ಕೂಡ ಮೆಚ್ಚತಕ್ಕಂಥ ಕೃತಿ ಭಗವದ್ಗೀತೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ನಾವು ಎಷ್ಟು ಗೌರವದಿಂದ ಕಾಣಬೇಕು ಮತ್ತು ಎಷ್ಟು ಅದರ ಪ್ರಯೋಜನ ಪಡೆಯಲು ನಾವು ಸಿದ್ಧರಾಗಬೇಕು ಅಂತ ಹೇಳೋದಕ್ಕೆ ಸಾಕ್ಷಿ. ಗೀತಾಮೃತ ಅಂತಾನೆ ಕರೆದಿದ್ದಾರೆ, ಬರೀ ಗ್ರಂಥ ಅಂತ ಕರೆಯಲಿಲ್ಲ, ಗೀತಾಮೃತ. ದುಗ್ಧಂ ಗೀತಾಮೃತಂ ಮಹತ್ ಸರ್ವೋಪನಿಷದೋ ಗಾವಃ ದುಗ್ಧ ಗೋಪಾಲ ನಂದನಃ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಮಹತ್ತರವಾದ ಅಮೃತ ಆ ಮಹತ್ ಅಮೃತಂ ಅಂತ ಹೇಳಿದ್ರಿಂದ ಆ ಅಮೃತಕ್ಕಿಂತ ದೊಡ್ಡ ಅಮೃತ ಇದು ಬಂದು. ಆ ಅಮೃತ ದೇವದೈತ್ಯರಿಗೇನು ಮಥನ ಮಾಡಿದಾಗ ಬಂದ ಅಮೃತ ಬಂತಲ್ಲ, ಆ ಅಮೃತಕ್ಕೊಂದು ದೇವಲೋಕಕ್ಕೆ ಲಿಮಿಟೆಡ್ ಆಯಿತು, ಭೂಲೋಕಕ್ಕೆ ಬರಲಿಲ್ಲ ಅದು. ಕೊನೆಗೆ ಇವ್ರು ಕಾಫಿನೇ ಅಮೃತ ಅಂತ ಕರೆ ಸ್ಥಿತಿ ಬಂತ ಹೊರತು ಆ ಅಮೃತ ಸಿಕ್ಕಲಿಲ್ಲ ಇವ್ರಿಗೆ ಕೊನೆಗೆ. ಆದರೆ ಆ ಅಮೃತ ಉಳಿದಿದ್ದು ಮಾತ್ರ ಅಲ್ಲೇನೆ. ಇದು ಹಾಗಲ್ಲ, ದೇವ ಭೂಲೋಕದಲ್ಲೂ ಇದೆ, ದೇವತೆಗಳು ಬಯಸ್ತಕ್ಕಂಥ ಅಮೃತ. ಕೇಳಿದವನೇ ದೇವರಾಜನಾದ ಅರ್ಜುನ, ಇಂದ್ರನೇ ಅರ್ಜುನ, ಆತ ಕೇಳಿದ್ದು ಅಂದ ಮೇಲೆ ದೇವಲೋಕದ ಸಾಮಾನ್ಯ ಪ್ರಜೆಗಳಿಗೆಲ್ಲ ದೇವಲೋಕದ ರಾಜನಾದಂಥ ಇಂದ್ರನಿಗೆ ಜ್ಞಾನ ಕೊಟ್ಟಂಥ ಕೃತಿ ಭಗವದ್ಗೀತೆಯಾಯಿತು. ಆ ದೃಷ್ಟಿಯಲ್ಲಿ ಭಗವದ್ಗೀತೆಯ ಮಹತ್ವ ಅಷ್ಟು ಪರಿಣಾಮಕಾರಿ. ಅರ್ಜುನ ಕೇಳಿದ ರೀತಿಯೂ ಹಾಗೇ ಇತ್ತು. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾ ಯಶ್ರೇಯಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಎಷ್ಟು ಕಳಕಳಿದೆ ಅರ್ಜುನ ಮಾತಿನೊಳಗೆ. ತಾನು ಕ್ಯಾಶುವಲ್ ಆಗಿ ಕೇಳಿದ್ದಲ್ಲ, ನಾನು ಕೇಳಲೇಬೇಕು, ನೀನು ಹೇಳಲೇಬೇಕು ಅಂತಕ್ಕಂತಹ ಭಕ್ತಿಯ ನಿರ್ಬಂಧವನ್ನಲ್ಲಿ ಇಡ್ತಾರೆ. ಅದು ಗುಂಡಾಗಿರಿಯ ನಿರ್ಬಂಧ ಅಲ್ಲ, ಹೇಳ್ತೀಯೋ ಇಲ್ವೋ ಅಂತ ಕೇಳೋದಲ್ಲ, ಹೇಳಲೇಬೇಕು. ಎಷ್ಟೋ ದಿನ ನಮ್ಮ ದೇಶದ ಅನೇಕ ಸಾಧನೆಗಳನ್ನು ಇದನ್ನು ಹೈಜಾಕ್ ಮಾಡೋದುಂಟು. ಆ ಪ್ರಶ್ನೆಯಲ್ಲಿ ಬರಲಿಲ್ಲ, ಆದರೆ ಅತ್ಯಂತ ಭಕ್ತಿ ಆಗ್ರಹದಿಂದ ಅರ್ಜುನ ಪ್ರಶ್ನೆ ಮಾಡ್ತಾನೆ. ಶಾಧಿಮಾಂ ತ್ವಾಂ ಮಾಂ ಪ್ರಪನ್ನಂ ಶಿಷ್ಯಸ್ತೇಹಂ ಶಾಧಿಮಾಂ. ಈ ಮಾತಿನೊಳಗೆ ಭಕ್ತಿಯ ಪರಾಕಾಷ್ಠೆಯನ್ನು ನಾವು ಕೇಳುತ್ತೇವೆ. ಯಾವುದನ್ನೇ ಮೇಷ್ಟ್ರು ಏನೇ ಕೇಳಿದರೂ, ಹುಡುಗ ಏನೇ ಕೇಳಿದ್ರು ಅಷ್ಟು ಖುಷಿ ಆಗೋದಿಲ್ಲ. ಸಂಬಂಧಪಟ್ಟ ಪ್ರಶ್ನೆಗೆ ಒಂದು ಸಂಬಂಧಪಟ್ಟಂಥ ಸಮಸ್ಯೆಗೆ ಒಂದು ಪ್ರಶ್ನೆ ಕೇಳ್ತಾನಲ್ಲ, ಆಗ ಮೇಷ್ಟ್ರಿಗೆ ಕೊಡೋ ಖುಷಿ ಇನ್ಯಾವುದ್ರಿಂದನೂ ಕೊಡೋದಿಲ್ಲ. ಒಬ್ಬ ಅಧ್ಯಾಪಕನಿಗೆ ಶಿಷ್ಯ ಕೇಳ್ತಕ್ಕಂತಹ ಬುದ್ಧಿವಂತಿಕೆ ಪ್ರಶ್ನೆ ಇದೆಯಲ್ಲ, ಅದು ತುಂಬ ಸಂತೋಷ ಕೊಡುತ್ತೆ. ಅವನು ಏನೇ ಕೊಟ್ಟರು ಅಷ್ಟು ಆನಂದವಾಗೋದಿಲ್ಲ, ಅಷ್ಟು ಆನಂದವಾಗುತ್ತೆ. ಇದು ಒಂದು ಅದಕ್ಕೆ ಭಗವಂತ ತಾನೇ ಹೇಳುತ್ತಾನೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಪರಿಪ್ರಶ್ನೆ ಮಾಡಿದಷ್ಟು ಕೂಡ ಒಳ್ಳೆ ಅಧ್ಯಾಪಕನಿಗೆ ಖುಷಿ ಆಗುತ್ತಂತೆ. ಈ ಕೆಟ್ಟ ಬೆಸ್ಟ್ರಿ ಭಾರಿ ದುಃಖ ಆಗಿಬಿಡುತ್ತೆ. ಲಿಮಿಟೆಡ್ ಆಗಿ ತಾನು ಓದಿದ ಕಾಲ ನೋಟ್ಸನ್ನೇ ಪಾಠ ಮಾಡ್ತಿರ್ತಾನಲ್ಲ, ಅವ್ರಿಗೆ ಭಾರಿ ಫಜೀತಿ ಆಗಿಬಿಡುತ್ತೆ. ಹೊಸ ಪ್ರಶ್ನೆ ಕೇಳಿಬಿಟ್ರೆ ಅಧಿಕ ಪ್ರಸಂಗ ಹೊರಗೆ ಕಳಿಸಿಬಿಡ್ತಾನೆ ಪಾಪ. ಯಾರು ಕ್ರಿಯೇಟಿವ್ ಟೀಚರ್ ಆಗಿರ್ತಾನೆ, ಕ್ರಿಯೇಟಿವ್ ಆಗಿರ್ತಾನೆ, ಅವನಿಗೆ ಭಾರಿ ಖುಷಿ ಆಗ್ತದೆ. ಎಷ್ಟೋ ಸತ್ತ ಅವ್ರ ಪ್ರಶ್ನೆ ಉತ್ತರ ಗೊತ್ತಿಲ್ಲದೆ ಇರಬಹುದು, ಇದು ಆಶ್ಚರ್ಯ. ಉತ್ತರ ಗೊತ್ತಿಲ್ಲದೆ ಇರಬಹುದು, ಆ ಹುಡುಗ ಕೇಳಿದ ಪ್ರಶ್ನೆ ಅವನು ಹೊಸ ವಿಚಾರಕ್ಕೆ ದಾರಿ ಮಾಡಿಕೊಡ್ತದೆ. ಎಷ್ಟು ಒಳ್ಳೆ ಪ್ರಶ್ನೆ ಕೇಳಿದೆ ಅಂತೇಳಿ ಹೊಸ ವಿಚಾರಕ್ಕೆ ದಾಂದಿ ಮಾಡಿಕೊಟ್ಟು ವಿದ್ಯಾ ಮೇಷ್ಟ್ರು ಬೆಳೀತಾನ. ಇದನ್ನ ಪರಿಪ್ರಶ್ನೆ ಅಂತ ಕರೀತಾನೆ. ಅದು ಕೃಷ್ಣ ಪೂರ್ಣನಾದ್ದರಿಂದ, ಪರಿಪೂರ್ಣನಾದ್ದರಿಂದ ಅಂಥವನು ಮುಂದೆ ಕೇಳಿದ ಪ್ರಶ್ನೆ ಬಹಳ ಶ್ರೇಷ್ಠವಾದಂಥ ಪ್ರಶ್ನೆಯಾಯಿತು. ಆ ಹೊತ್ತಿಗೆ ಅರ್ಜುನನಿಗೆ ಭಗವಂತ ಉತ್ತರ ಕೊಡ್ತಾ ಇದ್ದಾರೆ. ಅಳಬೇಡ ಅರ್ಜುನ, ಇದು ಭಗವದ್ಗೀತೆಯ ಸಂದೇಶ. ಅದಕ್ಕೆ ಮೊದಲೇ ಇದು ಕರ್ತವ್ಯ ಮಾಡಲಿಕ್ಕೆ ಯಾವನು ಹೋಗೋದಿಲ್ಲ, ಅವನು ಕರ್ತವ್ಯ ಮಾಡೋದಿಲ್ಲ, ಅಳುತ್ತಾನೆ. ಇದು ಆಶ್ಚರ್ಯ, ದುಃಖ ಪಡ್ತಾನೆ. ನಮಗಾಗಿರೋ ಸಮಸ್ಯೆ ಅದೇನೆ, ಧರ್ಮ ಕಾರ್ಯಗಳನ್ನು ಮಾಡ್ತಾ ಇಲ್ಲ, ದುಃಖ ಪಡ್ತಾ ಇದ್ದೇವೆ. ಎಷ್ಟೋ ದಿನ ನಮಗೇನಾಗ್ತದೆ, ಏನು ಸಮಸ್ಯೆ ಪರಿಹಾರ ಅಂತ ಕೇಳೋದಕ್ಕೆ ಬರ್ತಾರೆ. ಅಂದರೆ ನಮ್ಗೆ ಈ ಧರ್ಮ ರೆಲೆವೆನ್ಸ್ ಗೊತ್ತಾಗದೆ, ಅದರಿಂದ ಧರ್ಮದ ರೆಲೆವೆನ್ಸ್ ಅದಕ್ಕೆ ಗೊತ್ತಾಗುತ್ತೆ. ಧರ್ಮ ಬಿಟ್ಟರು ಆರಾಮಾಗಿರೋದಾಗಿದ್ದರೆ ಧರ್ಮ ಬಿಟ್ಟರೆ ಏನು ತೊಂದರೆ ಇರ್ತಿರಲಿಲ್ಲ, ಆರಾಮ ಬಿಟ್ಕೊಂಡು ಹೋಗಬೇಕಾಗಿತ್ತು. ಧರ್ಮ ಬಿಟ್ಟಿದ್ರೆ ಫಲ ದುಃಖ ಪಡ್ತಾನೇ ಇದ್ದೇವೆ ನಾವು. ನೂರಾರು ಸಮಸ್ಯೆಗಳ ಆಗರವಾಗ್ತಾ ಇದೆ. ಅದಕ್ಕೆ ಎಲ್ಲೆಲ್ಲೋ ಕಾರಣ ಹುಡುಕ್ತೇವೆ ನಾವು. ಎಲ್ಲೋ ಕಾರಣ ಹುಡುಕಬೇಡಿ. ವಾಸ್ತುವಿನಲ್ಲಿ ಕಾರಣ ಹುಡುಕ್ತಾರೆ ಕೆಲವರು, ಜಾತಕದಲ್ಲಿ ಕಾರಣ ಹುಡುಕ್ತಾರೆ, ಎಲ್ಲೆಲ್ಲೋ ಊರಲ್ಲೇ ಕಾರಣ ಹುಡುಕ್ತಾರೆ, ಈ ಊರೇ ಸರಿ ಇಲ್ಲ ಅಂತ ಹೇಳ್ತಾರೆ. ಯಾರು ದೇಶನೇ ಸರಿ ಇಲ್ಲ ಅಂತಾರೆ, ಕೆಲವು ಲೋಕನೇ ಸರಿ ಇಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಕೆಲವು ಇವೆಲ್ಲ ಪರಿಹಾರಗಳಲ್ಲ. ನಮ್ಮ ದುಃಖದ ಮೂಲ ಜನಸ್ಯ ಧರ್ಮಾತ್ ವಿಮುಖಸ್ಯ ಕೃಷ್ಣಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹ ಏಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಭಗವತ್ಪದಲ್ಲಿ ಪುರಾಣದಲ್ಲಿ ಬಂದ ಉತ್ತರ ಇರುವುದು, ಅಧರ್ಮಶೀಲಸ್ಯ ಸುದುಃಖಿತಸ್ಯ. ಯಾವನು ಧರ್ಮವನ್ನು ಬಿಡ್ತಾನೆ, ಅಧರ್ಮಕ್ಕೆ ಕಾಲಿಡ್ತಾನೆ, ಅವನು ದುಃಖ ಪಡಲೇಬೇಕಾಗುತ್ತೆ ಅಂತ ಹೇಳುತ್ತಾರೆ. ಹುಡುಗ ಕ್ಲಾಸ್ ಅಟೆಂಡ್ ಮಾಡದೆ ಹೋದರೆ ಸಮಸ್ಯೆ ಬಂದೇ ಬರುತ್ತೆ ಅವನಿಗೆ. ಕ್ಲಾಸ್ ಅಟೆಂಡ್ ಮಾಡೋದ್ರೆ ಪರೀಕ್ಷೆ ಕೊಡೋದಿಲ್ಲ, ಅವನು ಹೇಗೆ ಉದ್ಧಾರ ಆಗ್ತಾನಾಗ, ಸಮಸ್ಯೆ ಬಂದೇ ಬಂತು. ಸಾರ ಅರ್ಥ ಆಗೋದಿಲ್ಲ, ನೀವು ಸರಿಯಾಗಿ ಬರ್ತಾ ಇಲ್ಲ, ಅರ್ಥ ಆಗೋದಿಲ್ಲ, ಸಿಂಪಲ್ ಆನ್ಸರ್ ಅದು ಒಂದು. ಎಂದಾದ್ರೆ ಕ್ಲಾಸಿಗೆ ಬಂದಿದೆಯಾ ನೀನೀಗ, ನಿಂಗೆ ಹೇಗೆ ಅರ್ಥ ಆಗುತ್ತೆ ಅಂತ ಕೇಳ್ತಾನೆ. ಎಂದಾದ್ರೆ ಕೇಳ ಉತ್ತರ ಕೊಟ್ಟಿದ್ಯಾ, ಇಲ್ಲ ನನಗೆ ಅರ್ಥ ಆಗೋದೇ ಇಲ್ಲ. ಅದೇ ನಮ್ಮ ಸಮಸ್ಯೆ ಇವತ್ತು. ಧರ್ಮಾಚರಣೆ ಬಿಟ್ಟಿರೋದು ದುಃಖ ಆಗ್ತಾ ಇದೆ, ಕಾರಣ ಎಲ್ಲೆಲ್ಲೋ ಹುಡುಕ್ತಾ ಇರ್ತೇವೆ ಅಷ್ಟೇ ನಾವು.
ಕಾರಣ ವಾಸ್ತುವಿನಲ್ಲಿ ಅದರಲ್ಲೆಲ್ಲ ಇರಬಹುದು. ಎಷ್ಟೇ ಗೊತ್ತಾ, ಒಂದು 5% ಹ್ಯಾಂಡ್ ರೈಟಿಂಗ್ ಎಷ್ಟು ಮಾರ್ಕ್ಸ್ ಇಟ್ಟಿರ್ತಾರೆ ನಿಮ್ಮ ಪರೀಕ್ಷೆಯಲ್ಲಿ? ಒಂದು 5 ಮಾರ್ಕ್ಸ್ ಪರಮಾವಧಿ, ಅದು ಲೋಯರ್ ಕ್ಲಾಸ್, ಹೈಯರ್ ಕ್ಲಾಸ್ ಅದು ಇಡೋದಿಲ್ಲ. ಒಂದು 5 ಮಾರ್ಕ್ ನೆಟ್ಟಿರ್ತಾರೆ ಅಷ್ಟೇ, ಭಾರಿ ನೀಟಾಗಿ ಬರೆದ್ಬಿಟ್ಟು. ನನಗೆ ಗೊತ್ತಿಲ್ಲ ನೀಟಾಗಿ ಬರೀ ಏನು ಪ್ರಯೋಜನ, ಅದರಿಂದ ನನಗೆ ಗೊತ್ತಿಲ್ಲ, ಅದು ಕನ್ಫರ್ಮ್ ಆಯ್ತೇನು ಫೇಲ್ ಆಗ್ತಾನೆ ಅಂತ ಅಷ್ಟೇ, ಏನೋ ಪ್ರಯೋಜನ ಇಲ್ಲ. ಅಂದರೆ ವಾಸ್ತು, ಜಾತಕ ಅವೆಲ್ಲ ಕೂಡ ಒಂದು 4-5% ಕೌಂಟ್ ಆಗೋವಷ್ಟೇ. 95% ಕೌಂಟ್ ಆಗೋದು ಯಾವುದು? ಧರ್ಮಾಚರಣೆ. ಧರ್ಮಾಚರಣೆ ಒಂದು ಮಾಡಿದ ಅಂದರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತಾನೆ ಇರಬೇಕು. ವಿದ್ಯಾರ್ಥಿ ಓದಿಬಿಟ್ಟಾಗಿದೆ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್, ಅವನಿಗೆ ಏನೇನೋ ಪ್ರಾಬ್ಲಮ್ ಬರುತ್ತೆ ಎಲ್ಲ ಮೇಸ್ಟ್ ಸಾಲ್ವ್ ಮಾಡಿಬಿಡ್ತಾರೆ. ಸರ್ ವೆಹಿಕಲ್ ತೊಂದರೆ ಇದೆ, ಯೋಚನೆ ಮಾಡೋಣ, ಸರಿಯಾಗಿ ಪೇಪರ್ ಸಿಗ್ತಾ ಇಲ್ಲ, ಡೋಂಟ್ ವರಿ, ಕಟ್ಟಲಿಕ್ಕೆ ಫೀಸ್ ಇಲ್ಲ, ನಾನು ಕೊಡ್ತೇನೆ ಅಂತ ಹೇಳ್ತಾರೆ. ಯಾಕೆ ಎಲ್ಲ ಅವನು ಓದಿದ್ದಾದ್ಮೇಲೆ ಇನ್ನೇನು ಉಳಿದಿದೆ, ಯಾರು ಕೊಟ್ಬಿಡ್ತಾನೆ ಬಿಡೋದಿಲ್ಲ. ಯಾಕೆ ಅದು ಒಂದಿಲ್ಲ, ಅದು ಏನು ಕೊಟ್ಟರೆ ಹಣೆ ಬರ ಏನು ಪ್ರಯೋಜನ, ನೀರಲ್ಲಿ ಹೋಗ ಮಾಡಿದಾಗತ್ತೆ ಅಷ್ಟೇ. ಅದಕ್ಕೆ ಅದನ್ನು ಫಿಲಪ್ ಮಾಡ್ಕೋಬೇಕು. ಧರ್ಮಾಚರಣೆ ಒಂದು ಮಾಡಲಿಕ್ಕೆ ಹೊರಟ್ರೆ ಉಳಿದ್ರೆ ಆಟೋಮೆಟಿಕಲಿ ಸೆಟ್ ಆಗುತ್ತೆ. ದೇವರ ಅದು ಮಾಡಿಸ್ಬೇಕು. ಅದಕ್ಕೆ ಧರ್ಮಕ್ಕೆ ಮಹತ್ವ, ಧರ್ಮೋ ರಕ್ಷತೆ ರಕ್ಷಿತಃ. ಧರ್ಮವೊಂದನ್ನು ಮಾಡಿ ನೀವೀಗ ಉಳಿದ ರಕ್ಷಣೆ ಆಗೇ ಆಗುತ್ತೆ. ಅಲ್ಲಿ ನಾವು ಬೇಸಿಕ್ ಪ್ರಾಬ್ಲಮ್ ಇದೆ ಎಂಬುದನ್ನು ಅರ್ಜುನ ಅಳೋದ್ರಲ್ಲಿ ಕಾಣ್ತೇವೆ. ನಾವು ಕರ್ತವ್ಯ ಬಿಟ್ಟರೆ ದುಃಖ ಆಗುತ್ತೆ ಅಲ್ಲ, ಅರ್ಜುನನಂಥವನು ಕರ್ತವ್ಯ ಬಿಟ್ಟರು ದುಃಖ ಆಗುತ್ತೆ ಅಂತ ಹೇಳಿದ್ದಾರೆ. ಅರ್ಜುನನಂಥವನು ಕರ್ತವ್ಯ ಬಿಟ್ಟರು ದುಃಖ ಆಗುತ್ತೆ. ಇವತ್ತು ನಾವು ಕರ್ತವ್ಯ ಬಿಟ್ಟಿದ್ದೇವಲ್ಲ, ಬಿಟ್ಟಿರೋದೇ ಕರ್ತವ್ಯವನ್ನು. ಕರ್ತವ್ಯ ಬಿಟ್ಟಿರೋದು, ದೇವ್ರ ಪೂಜೆ ಬಿಟ್ಟಿರೋದು, ಕ್ಲಬ್ಗೆ ಹೋಗೋದು, ಎರಡು ತಪ್ಪುಗಳಾಗುತ್ತೆ. ಸುಮ್ಮನೆ ಕೊಡಲಿಕ್ಕೆ ಅವನಿಗೆ ಆಗೋದಿಲ್ಲ, ಏನಾದರೂ ಮಾಡಬೇಕಲ್ಲ. ಏನಾದರೂ ಒಂದು ಮಾಡುತ್ತಿರೋ ತಮ್ಮ ಅಂತ ಯಾವುದೋ ಭಾವಗೀತೆ ಉಂಟು. ಏನಾದರೂ ಒಂದು ಮಾಡ್ತಾನೆ ಇರ್ತಾನು. ಒಳ್ಳೆಯದನ್ನು ಮಾಡಲಿಕ್ಕಾಗಲಿಲ್ಲ, ಕೆಟ್ಟದಕ್ಕೆ ಮಾಡೇ ಮಾಡಿ, ಸ್ಕೂಲಿಗೆ ಹೋಗಲಿಲ್ಲ, ಆಟಕ್ಕೋ ಇಲ್ಲ ಫಿಲಮ್ಗೆ ಹೋಗೇ ಹೋಗ್ತಾನೆ, ಬಿಡೋದಿಲ್ಲ. ಐಡ್ಲಾಕ್ ಕೊಡಲಿಕ್ಕೆ ಆಗೋದಿಲ್ಲ ಅವನ ಕೈಲಿ, ಕೆಟ್ಟ ಕೆಲಸವನ್ನೇ ಮಾಡ್ತಾನೆ. ಆದ್ದರಿಂದ ನಾವು ಧರ್ಮ ಕಾರ್ಯವನ್ನು ಬಿಡಬಾರದು ಅಂಬೋದಕ್ಕೆ ಅದೇ ಕಾರಣ. ದುಃಖವೇ ಅರ್ಜುನನಲ್ಲಿ ದೊಡ್ಡ ಪರಿಣಾಮ ಬಂತು. ನಾವು ಭಾರಿ ದೊಡ್ಡವರು ಧರ್ಮ ಬಿಟ್ಟರೆ ನಡೆಯುತ್ತೆ ಅಲ್ಲ, ಅರ್ಜುನಷ್ಟು ದೊಡ್ಡವರ ನಾವು ಅಲ್ಲವೇ ಅಲ್ಲ. ಅಂಥವನಿಗೆ ಸಮಸ್ಯೆ ಬಂತು ಅಂತ ಹೇಳಿದರೆ ಅದಕ್ಕೆ ಉತ್ತರವನ್ನು ಭಗವಂತ ಕೊಟ್ಟು ಮಾಶುಚಃ ಅಂತ ಮುಂದೆ ಹೇಳುತ್ತಾನೆ. ಅಶೋಚಾನನ್ವ ಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾಹ. ತಿಳಿದವರು ದುಃಖ ಪಡೋದಿಲ್ಲ, ಆ ಮಾತಿನ ಅರ್ಥ ನಾನು ಶೋಚಂತಿ ಪಂಡಿತಾಹ. ದುಃಖದ ಮೂಲ ಅಜ್ಞಾನದಲ್ಲಿ ಇದೆ. ಇವತ್ತು ವಿಶ್ವಕ್ಕೆ ಬೇಕಾಗಿರೋ ಉತ್ತರ ಇದು. ನಮ್ಮ ಸಮಸ್ಯೆಗಳಿಗೆ ಮೂಲ ಅಜ್ಞಾನದಲ್ಲಿದೆ. ಯಾವುದರ ಅಜ್ಞಾನ? ಧರ್ಮದ ಅಜ್ಞಾನ. ಮತ್ತು ಧರ್ಮದ ಬಗ್ಗೆ ಜ್ಞಾನ ಇಲ್ಲ, ತಪ್ಪು ತಿಳುವಳಿಕೆ ಇದೆ, ಅದು ಬೇರೆ ಜೊತೆಗೆ. ಅದರಿಂದ ಅಳು ಶುರುವಾಗುತ್ತೆ ಮನುಷ್ಯನಿಗೆ. ಕಾರ್ ಕೆಟ್ಟೋಯ್ತು, ಹೋ ತಡುತ್ತಾ ಕೂತ ಮೆಕ್ಯಾನಿಕ್ ನೋಡಿ, ಏ ಡೋಂಟ್ ವರಿ ಅಂತ ಹೇಳಿದ್ರು. ನಂಗೆ ಗೊತ್ತುಬಿಡಿ ಸರ್, ಏನಾಗಿದೆ ಸರಿ ಮಾಡ್ತೇನೆ, ಮುಗಿದೋಯ್ತು. ಗೊತ್ತಿಲ್ಲದ ಆಗ ಅಳುತ್ತಾ ಕೊಡ್ತಾನೆ, ಗೊತ್ತಿದ್ದವನು ತಕ್ಷಣ ಮಾಡ್ಕೊಂಡು ಹೊರಟುಬಿಡ್ತಾನೆ, ನೋ ಪ್ರಾಬ್ಲಮ್ ಅಂತ ಹೇಳಿರ್ತಾನೆ. ಯಾಕಂದ್ರೆ ರೆಮಿಡಿ ಗೊತ್ತಿದೆ ಅವನಿಗೆ. ರೆಮಿಡಿ ಗೊತ್ತಿದ್ದರೆ ದುಃಖ ಇಲ್ಲ, ರೆಮಿಡಿ ಗೊತ್ತಿಲ್ಲದೆ ಹೋದ್ರೆ ದುಃಖ ತಪ್ಪಿದ್ದಲ್ಲ. ಎಷ್ಟು ಸುಲಭ, ರೆಮಿಡಿ ಗೊತ್ತಿಲ್ಲದೆ ಹೋದರೆ ದುಃಖ ತಪ್ಪಿದ್ದಲ್ಲ. ಆ ರೆಮಿಡಿಯೇ ಜ್ಞಾನ. ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ. ಇವತ್ತು ಎಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಬರ್ತದೆ, ಜ್ಞಾನವನ್ನು ಮಾತ್ರ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ನಿನಗಾದ ಈ ಸಮಯದಲ್ಲಿ ಮುಚ್ಚೋಗಿದೆ ಅರ್ಜುನ, ಅದಕ್ಕೆ ದುಃಖ ಪಡ್ತಾ ಇದ್ದೆ. ನಾನು ಶೋಚಂತಿ ಪಂಡಿತಾಹ. ಅದರ ಫಲ ಅಳಬಾರದ ಬಗ್ಗೆ ಅಳ್ತಾ ಇದ್ದಿ, ಮತ್ತು ಆಡಬಾರದ ಮಾತನ್ನು ಆಡ್ತಾ ಇದ್ದಿ. ಅಶೋಚಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ. ನಿನ್ನ ಮೂಲಭೂತ ತಪ್ಪು ಎಲ್ಲಿದೆ? ಈ ಸಾವಿ ನೋವಿನ ಬಗ್ಗೆ ತಪ್ಪಿದೆ. ಇವರು ಸಾಯ್ತಾರೆ ಸಾಯ್ತಾರೆ ಸಾಯ್ತಾರೆ. ಭಗವಂತ ಹೇಳ್ತಾನೆ, ಯಾರೂ ಸಾಯೋದಿಲ್ಲ, ಭಗವಂತ ಹೇಳಿದೆ, ಯಾರೂ ಸಾಯೋದಿಲ್ಲ. ನತ್ವೇ ವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಹ ನಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಯಾರೂ ಸಾಯೋದಿಲ್ಲ. ಅರೆ ಅವರು ಸತ್ತರಲ್ಲ ಅಂದರೆ, ಅರೆ ದೇಹ ಸತ್ತಿದೆಯೇ, ಅವರು ಸತ್ತಿಲ್ಲ ಅಂತ ಹೇಳ್ತಾನೆ. ಯಾರೇ ಊರಿಗೆ ಹೋದವರು ಎದುರು ಕಾಣೋದಿಲ್ಲ, ಅವರಿಲ್ಲ ಎದುರು ಕಾಣೋದಿಲ್ಲ, ಬಟ್ ಸತ್ತಿಲ್ಲ, ಬೇರೆ ಕಡೆ ಇದ್ದಾರೆ ಅಷ್ಟೇ. ಅವರು ಇಲ್ಲಿರ್ಬೇಕಾ? ಅವ್ರ ದೇಹನೂ ಕಾಣೋದಿಲ್ಲ, ಅವರೂ ಕಾಣೋದಿಲ್ಲ, ಬೇರೆ ಕಡೆ ಇದ್ದಾರೆ, ಅವರು ಇಲ್ಲಿಲ್ಲ. ಮತ್ತು ಊರಿಗೆ ಹೋದ ವ್ಯಕ್ತಿ ಇಲ್ಲಿ ಹ್ಯಾಕ್ ಕಾಣೋದಿಲ್ವೋ, ಸತ್ತ ವ್ಯಕ್ತಿ ಅಷ್ಟೇ ಇದೆ. ಅವನ ಮೃತದೇಹ ಕಾಣಬಹುದೇ ಹೊರತು ಅವನು ಮೃತನಾಗಿಲ್ಲ, ಇನ್ನೊಂದು ಕಡೆ ಇದ್ದೇ ಇದ್ದಾನೆ. ಇದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಭಗವದ್ಗೀತೆ ಒಂದೇ ಇಡೀ ವಿಶ್ವದ ಸಾಹಿತ್ಯದೊಳಗೆ ಸಾವಿನ ವಿಶ್ಲೇಷಣೆಯನ್ನ ಮಾಡಿದ ಏಕಮಾತ್ರ ಕೃತಿ ಭಗವದ್ಗೀತೆ. ಉಳಿದೆಲ್ಲೂ ಸಾವಿನ ಬಗ್ಗೆ ಮಾಹಿತಿಯನ್ನು ಹೆಚ್ಚು ಸಿಗೋದಿಲ್ಲ, ಇದರಲ್ಲಿ ಮಾತ್ರ ಸಿಕ್ಕಿತ್ತು. ಅರ್ಜುನ ಯಾಕೆ ಯೋಚನೆ ಮಾಡಬೇಕು ಆ ಬಗ್ಗೆ? ಜೀವ ಸಾಯೋದಿಲ್ಲ, ದೇಹ ಸಾಯೋದು ತಪ್ಪಿದ್ದಲ್ಲ. ಜೀವ ಎಂದೂ ಸಾಯೋದಿಲ್ಲ, ದೇಹ ಎಂದೂ ಸಾಯದೇ ಇರೋದಿಲ್ಲ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ಡಮುಹ್ಯತಿ. ಇದು ಪ್ರಶ್ನೆ ಬಂತು. ಆಗ ಒಂದೊಂದು ಪ್ರಶ್ನೆ ಬಂತು. ಹಾಗಿದ್ರೆ ದೇಹನೂ ಸಾಯಿದೆ, ಆತ್ಮನೂ ಸಾಯಿದೆ ಇರೋನು ಯಾವನಾರ ಇದ್ದಾನೆ ಅಂದರೆ ಇದ್ದಾನೆ, ಅವನು ಭಗವಂತ ಅಂತೇಳಿ. ದೇ ಭಗವಂತನಿಗೆ ಎರಡು ಸಾವು ಇಲ್ಲ, ಅವನಿಗೆ ಜೀವಕ್ಕೆ ಆತ್ಮಕ್ಕೂ ಸಾವಿಲ್ಲ. ಜೀವೋ ವಿನಯತಾ ಸಾಕ್ಷಿ ಭಗವದ್ಗೀತೆಯಲ್ಲಿ ಬರುತ್ತೆ, ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಜೀವ ಅದೇ ಚೈತನ್ಯ ಅಂತ ಅರ್ಥ. ನಿತ್ಯದ ಭಗವಂತನ ಜೀವನಕ್ಕೆ ಎಂದೆಂದೂ ಸಾವಿಲ್ಲ, ಅವನ ದೇಹಕ್ಕೂ ಎಂದೆಂದೂ ಸಾವಿಲ್ಲ. ಇದು ದೇವರ ವೈಶಿಷ್ಟ್ಯ. ನಾನು ಭಗವಂತ ಅಂತ ಯಾರೋ ಕರ್ಕೊತಾರಲ್ಲ, ಅವನು ಅಂತ್ಯಕ್ರಿಯೆ ಮಾಡಿದ ಇಲ್ಲಿ ಭಗವಂತ ಎಂತವನಾಗ್ತಾನ, ಅವನೀಗ ಸತ್ತ ಅಂದ್ರೆ ಕತೆ ಮುಗೀತವನು. ಏನು ಬದುಕಿನ ಪ್ರಶ್ನೆ ಇಲ್ಲ. ಕೃಷ್ಣನಿಗಂತ ರಾಮನಿಗಿದೆಯಾ, ಕೃಷ್ಣನಿಗಿದೆಯಾ? ಕೃಷ್ಣ ಹೇಳ್ತಾ ನೋಡು, ಅಹಂ ತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ, ನಾನು ಮೇಲಕ್ಕೆತ್ತೇನೆ, ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರ. ಈ ಮಾತು ಅರ್ಥ ಮಾಡಿಕೊಂಡ್ರೆ ದೇವರಿಗೆ ದೇಹಕ್ಕೂ ಸಾವಿಲ್ಲ, ಆತನ ಚೈತನ್ಯಕ್ಕೂ ಸಾವಿಲ್ಲ. ಉಳಿದವರ ದೇಹಕ್ಕೆ ಸಾವಿದೆ, ಚೈತನ್ಯಕ್ಕೆ ಸಾವಿಲ್ಲ. ಇದನ್ನು ಭಗವದ್ಗೀತೆ ವಿಶ್ಲೇಷಣೆ ಮಾಡ್ತಾ ಬಂದು. ಅದಕ್ಕೆ ನಾವು ರಾಮನ ಪೂಜೆ ಯಾಕೆ ಮಾಡ್ತೇವೆ ಇವತ್ತು? ಇದ್ದು ಹೋದವನ ಪೂಜೆಗೆ ಅರ್ಥ ಇಲ್ಲ, ವೇಸ್ಟ್ ಅದು. ಒಂದು ಇದ್ದಾಗ ಪೂಜೆ ಹೊರತು ಇಲ್ದ ಹೋದವ ಪೂಜೆಗೆ ಅರ್ಥ ಇದೆ. ಅದಕ್ಕೀಗ ದಡ್ಡ ಅಂತ ಕರೀತಾರೆ ಅಷ್ಟೇ. ದಡ್ಡ ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ನೋಡಿ, ಮನೆ ತಂದೆ ತಾಯಿ ಇರ್ತಾರೆ, ಅವ್ರ ದೇಹ ಇದೆ, ಬದುಕಿದ್ದಾರೆ, ಅವ್ರ ಮಾತುಕತೆ ನಡೆಯುತ್ತೆ. ದೇಹ ಬದುಕಿಲ್ಲ, ಈಗ ದೇಹ ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಏ, ಜೀವ ಇಲ್ಲ, ಅದರೊಳಗೆ ಜೀವ ಇಲ್ಲ, ಇಟ್ಕೊಳ್ಳೋಕ್ಕಾಗೋದಿಲ್ಲ. ಇಟ್ಕೊಂಡ್ರೆ ಅಫೆನ್ಸ್, ಅದು ಒಂದು ಅಫೆನ್ಸ್. ಅದು ಪಕ್ಕ ಬಂದ್ರೆ ಗಲಾಟೆ ಮಾಡ್ತಾರೆ, ಸರ್ಕಾರ ಕ್ಲಿಯರ್ ಮಾಡೋದು ಬಿಡೋದಿಲ್ಲ. ಸಮಾಜ ಉಳಿಬೇಕಾದ್ರೆ ಹೋಗಲೇಬೇಕು ಅಂತ ಹೇಳಿದ್ದಾರೆ. ಯಾಕೆ ಚೈತನ್ಯ ಇಲ್ಲ ಅದರೊಳಗೆ, ಡೆಡ್ ಬಾಡಿ. ಇವತ್ತು ರಾಮ ಕೃಷ್ಣ ಭಗವಂತನ ಆರಾಧನೆ ಮಾಡ್ತೇವೆ ಅಂತ ಕೇಳಿದರೆ, ಭಗವಂತ ಯಾವಾಗಲೂ ಇದ್ದಾನೆ, ಅವನ ಎಲ್ಲ ರೂಪಗಳು ಯಾವಾಗಲೂ ಇದೆ. ಭಗವಂತನ ಮೂಲ ರೂಪ ನಿತ್ಯ ಅಷ್ಟೇ ಅಲ್ಲ, ಅವನ ಪ್ರತಿಯೊಂದು ರೂಪಗಳು ನಿತ್ಯ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹಾದಿ ಅನಂತಾನಂತ ರೂಪಗಳೇನಿದೆ, ಪ್ರತಿಯೊಂದು ರೂಪನೂ ನಿತ್ಯ. ಯಾವ ರೂಪಕ್ಕೂ ದುಃಖ ಇಲ್ಲ, ಎಲ್ಲವೂ ಪರಿಪೂರ್ಣ, ಆ ಜ್ಞಾನಾನಂದಮಯ. ಇದು ಭಗವದ್ಗೀತೆ ಮುಂದೆ ಚಿತ್ರ ಕೊಡ್ತಾ ಹೋಗುತ್ತೆ. ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ, ಇಡೀ ವಿಶ್ವವನ್ನು ಯಾವುದು ವ್ಯಾಪಿಸಿದೆಯಲ್ಲ ಅದು ಎಂದೂ ನಾಶವಾಗೋದೇ ಇಲ್ಲ. ಅಲ್ಲಿ ನಾಶವಾಗದ ವಸ್ತು ಉಂಟಾ ಅಂದರೆ, ಆಕಾಶ ನೋಡಿ, ಇವತ್ತು ಯಾವ ಕಾಲಕ್ಕೆ ಆಕಾಶ ಎಂಥ ಬಾಂಬ್ ಹಾಕಿ ಆಕಾಶ ಹಾಗೆ ಇರುತ್ತದೆ. ಆಕಾಶ ಕೊಲ್ತಕ್ಕಂಥ ಬಾಂಬಿನ ಕಾನ್ಸೆಪ್ಟ್ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸ್ಪೇಸ್ ಸಮದು ಎಟರ್ನಲ್, ಅದು ಒಂದು ಆ ಸ್ಪೇಸ್ ಹೇಗೆ ಎಟರ್ನಲ್ ಗೊತ್ತಾಗಿದೆಯಲ್ಲ, ಭಗವಂತ ಅದನ್ನು ಮೀರಿ ಎಟರ್ನಲ್ ಆಗಿದ್ದ. ಅದಕ್ಕೆ ಭಗವಂತನನ್ನ ಗಗನಕ್ಕೂ ನಿಯಾಮಕ ಅಂತ ಕರೀತಾರೆ, ಆಕಾಶಕ್ಕೂ ನಿಯಾಮಕ. ಅವನ ವ್ಯಕ್ತಿತ್ವ ಎಷ್ಟು ದೊಡ್ಡದಾಗಿರಬೇಕು. ಈಗ ದೇವರ ಕಡೆಗೆ ಮುಖ ಮಾಡಿಸೋದು ಭಗವದ್ಗೀತೆಯ ವೈಶಿಷ್ಟ್ಯ. ಭಗವದ್ಗೀತೆ ಬಗ್ಗೆ ಎಷ್ಟೆಷ್ಟೇ ನೀವು ಮಾತಾಡಿ, ಅಲ್ಲಿ ದೇವರ ಬಗ್ಗೆ ಹೇಳದೆ ಭಗವದ್ಗೀತೆ ಹೇಳಿದ ಅಂತ ಕೇಳಿದರೆ ಅದು ಭಗವದ್ಗೀತೆನೇ ಆಗೋದಿಲ್ಲ. ಭಗವಂತ ಅನ್ನ ಹೆಸರು ಗೀತೆಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಬರೀ ಗೀತೆ ಅಂದ್ರೆ ಭಗವದ್ಗೀತೆನೇ ಗೀತೆ. ಅಂದರೆ ಭಗವಂತನ ಬಗ್ಗೆ ಮಾತಾಡದೆ, ಭಗವಂತನ ಬಗ್ಗೆ ಎಚ್ಚರ ಬರದೆ ಗೀತೆಯನ್ನು ಓದಿದರೆ ಭಗವದ್ಗೀತೆ ಆಗೋದೇ ಇಲ್ಲ. ಹೀಗೆ ಮಾತು ಮಾತಿನ ಅಂದಮೇಲೆ ಭಗವದ್ಗೀತೆ ಜನ ಒಪ್ತಾರೆ ಅಂದಮೇಲೆ ದೇವ್ರನ್ನ ಒಪ್ಪಬೇಕಾಯ್ತಾಗವರು. ಭಗವದ್ಗೀತೆಯನ್ನು ವ್ಯಾಲಿಡ್ ಅಂತ ಕರೆದ ಮೇಲೆ ದೇವರಿರೋ ಸತ್ಯ ಅಂತ ಒಪ್ಪಲೇಬೇಕಾಗತ್ತೆ. ಅನಿವಾರ್ಯವಾದಂಥ ಪರಿಸ್ಥಿತಿ. ಭಗವಂತ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಅಂಥ ದೇವರು ದೇಹದಲ್ಲೂ ನಿತ್ಯ, ಜೀವದಲ್ಲೂ ನಿತ್ಯ, ನಾವು ಹಾಗಿಲ್ಲ. ಹಾಗಿದ್ರೆ ನಾವು ಶಾಶ್ವತ ಸುಖವನ್ನು ಹೇಗೆ ಗಳಿಸಬೇಕು ಅಂತ ಪ್ರಶ್ನೆ ಬಂದರೆ, ಅಂಥ ಭಗವಂತನ ಆರಾಧನೆ ಮಾಡಿ ಅವನು ಕೊಡ್ತಾನೆ. ಅಂಥ ಭಗವಂತ ನಿತ್ಯನಾಗಿರೋದ್ರಿಂದ ನಿತ್ಯ ಲೋಕವನ್ನು ಅವನು ಕೊಡ್ತಾನೆ. ಮುಂದೆ ಅದನ್ನು ಹೇಳಿದೆ 8ನೇ ಅಧ್ಯಾಯದೊಳಗೆ. ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನವಿದ್ಯತೆ, ನನ್ನ ಬಳಿಗೆ ಬಂದರೆ ಮತ್ತೆ ಜನ್ಮದ ಭಯ ಇಲ್ಲ, ಮತ್ತೊಮ್ಮೆ ಹುಟ್ಟುಕತಕ್ಕಂಥ ಪ್ರಸಂಗ ಇಲ್ಲ, ಇಂಥ ಕೆಟ್ಟ ದೇಹ ಬರೋದೇ ಇಲ್ಲ, ನಮಗೆ ಸಾವೇ ಇರೋದಿಲ್ಲ. ಇದು ಮುಂದಿನ ಕನೆಕ್ಷನ್. ಈಗ ದೇವರನ್ನು ಒಪ್ಪಿದ ಮೇಲೆ ನಮಗೆ ನಿತ್ಯವಾದ ಸುಖ ಕೊಡತಕ್ಕಂಥ ವ್ಯಕ್ತಿ ಒಬ್ಬನಿದ್ದಾನೆ, ಅವನ ಹತ್ರ ಹೋಗಿಬಿಟ್ರೆ ಆಯ್ತು. ನಾವಾಗ ಅವನ ಹತ್ರ ಹೇಗೆ ಹೋಗಬೇಕು ಅಂತ ಮುಂದಿನ ಪ್ರಶ್ನೆ. ಅವನ ಹತ್ರ ಹೇಗೆ ಹೋಗಬೇಕೀಗ? ಅದಕ್ಕೆ ಹೇಳ್ತಾರೆ, ನಾನು ಒಲಿಬೇಕು ಅದಕ್ಕೆ ಅರ್ಜುನ, ನಾನು ಅನುಗ್ರಹ ಮಾಡಬೇಕು. ಅಂತ ಅನುಗ್ರಹ ಮಾಡೋದು ಯಾವಾಗ? ನನ್ನನ್ನು ಭಕ್ತಿ ಮಾಡಿದಾಗ ಮಾತ್ರ ಸಾಧ್ಯ. ಭಕ್ತಿ ಮಾಡಿದಾಗ ಮಾತ್ರ ಅನುಗ್ರಹವನ್ನು ಮಾಡ್ತೇನೆ. ಅದು ಕಳೆದ ಬಾರಿ ನೋಡಿದ್ದೇವೆ, ಉನ್ಮನಾಭವ ಮದ್ಭಕ್ತ ಮಧ್ಯಾಜಿ ಮಾಂ ನಮಸ್ಕುರು. ಇದು ಭಗವಂತನ ಸಂದೇಶ, ನನ್ನಲ್ಲಿ ಭಕ್ತಿ ಮಾಡು ಆಗ ಸಾಧ್ಯ. ಭಕ್ತಿಗೆ ಏನು ಬೇಕು? ಜ್ಞಾನ ಬೇಕು. ತಿಳುವಳಿ ಕೇಳಿದ ಭಕ್ತಿ ಮಾಡೋಕ್ಕಾಗೋದಿಲ್ಲ. ಊಟ ಮಾಡ್ತಿರ್ತಾನೆ, ಯಾವುದೋ ಹಾಕ್ತಾರೆ, ಹೊಸ ರುಚಿ ಹಾಕಿಬಿಡ್ತಾರೆ, ನೋಡಿ ಚೆನ್ನಾಗಿರುತ್ತೆ, ಇದೇನು ಅಂತ ಕೇಳ್ತಾರೆ ಇಮಿಡಿಯೇಟ್. ಇದೇನಿದು, ಸುಮ್ಮನೆ ತಿನ್ನರಿ ಅಂತ ಯಾರೋ ಅಂಬೋದಿಲ್ಲ. ಏನಾದ್ರೂ ಹೆಸರು ಇಡ್ತಾರೆ, ಅದು ಬಿಡೋದಿಲ್ಲ. ಅದಕ್ಕೊಂದು ಫಸ್ಟಕ್ಕೂ ಏನೋ ಒಂದು ಹೆಸರು ಇಟ್ಕೊಂಡು ಬಿಡ್ತಾರೆ, ಆಗಲಿಲ್ಲದ್ರೆ ಆಗೋದಿಲ್ಲ. ಏನೋ ಒಂದು ಆಗಲು ಸಾಧ್ಯ, ಏನೋ ಒಂದು ಹೆಸರು ಇಟ್ಟೇ ಇರ್ತಾನೆ. ಅದು ಬಡಿಸೋನ್ ಕಡೆ ನನಗೆ ಗೊತ್ತಿಲ್ಲ ಅಂತ ಹೇಳಬೇಕೆ ಹೊರತು ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲ. ಆ ತಿಳ್ಕೊಂಡಾಗ ಆ ಹೌದಾ ಅಂತ ಆಗ ತಿಳುವಳಿಕೆ ಬರುತ್ತಾರೆ. ಇವ್ರು ಯಾರು ಬರ್ತಾರೆ ಗೊತ್ತಾ, ಇವರು ಗೊತ್ತಿಲ್ಲ ನೋಡ್ತಾನೆ, ಗೊತ್ತಿಲ್ಲ ಅಂತ ಹೇಳ್ತಾನೆ. ಇವ್ರು ಯಾರು ತೋರಿಸ್ತಾರೆ, ದೇವರಿಂದ ನಿಂತಿದ್ದಾನೆ ಪಾಪ, ಇವ್ನ ಯಾರು ಗೊತ್ತಾ, ಗೊತ್ತಿಲ್ಲ. ಅಂಥವ್ರು ಗೊತ್ತಲ್ಲ ನಿಮಗೆ, ಅವ್ರ ಮಗ ಇವನು. ಓ ಹೌದಾ, ಹಾಗಿದ್ರೆ ಸರಿ. ಈಗ ಜ್ಞಾನ ಬಂತವನು ಅವ್ರಿಗೆ, ಈಗ ಗೊತ್ತು, ಮೊದಲು ಗೊತ್ತಿಲ್ಲ ಅಂತಾನೆ, ಈಗ ಗೊತ್ತು ಅಂತಾರೆ. ಅದೇ ವ್ಯಕ್ತಿನೇ ಮೊದಲು ಗೊತ್ತಿಲ್ಲ ಅಂತ ಹೇಳಿದವನು ಗೊತ್ತು ಅಂತ ಯಾತಕ್ಕೆ ಹೇಳ್ತಾನೆ? ಆಗ ದೇಹ ಮಾತ್ರ ಕಂಡಿತ್ತು, ಈಗ ಅವನು ಪರಿಚಯ ಏನು ಅಂತ ಆಯ್ತು. ನಮಗೆ ದೇವರನ್ನ ಹಾಗೆ ಪರಿಚಯ ಮಾಡ್ಕೋಬೇಕು ನಾವು. ದೇವರು ಯಾರು? ಹೀಗೆ ಇವ್ರ ಮಗ ಇವ್ರ ಮಗ ಅಂತ ಪರಿಚಯ ಮಾಡಿಕೊಡ್ತೇವಲ್ಲ, ದೇವ್ರು ಏನಂತ ಪರಿಚಯ ಮಾಡಿಕೊಡ್ಬೇಕು? ಯಾರ ಮಗನೂ ಅಲ್ಲ, ಅದು ದೇವ್ರ ಪರಿಚಯ. ಯಾಕೆ ಎಲ್ಲರೂ ಅವನ ಮಕ್ಕಳಾದ್ರಿಂದ, ಎಲ್ಲರೂ ಅವನ ಮಕ್ಕಳಾದ್ದರಿಂದ ಜನ್ಮಾದ್ಯಶ ಯತಃ ಅಹಂ ಸರ್ವಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ತತೆ. ಎಲ್ಲದರ ಜನಕ ನಾನು ಅಂತ ಭಗವಂತ ಹೇಳಿದ ಮೇಲೆ ಅವನು ತಂದೆ ಇಲ್ಲದವನು ಜಗತ್ತಲ್ಲಿ ಒಬ್ಬನೇನೆ. ಇನ್ನೊಬ್ರು ಹೇಳ್ಬಿಟ್ಟು ಅನಾಥ ಅಂತ ಅರ್ಥ. ಇನ್ನೊಬ್ರು ತಂದೆ ತಾಯಿ ಇಲ್ಲ, ಅನಾಥ ಅವನು. ಅವನು ಹುಟ್ಟಿಗೆ ಬೆಲೆಯೇ ಇಲ್ಲ ಅಂತ ವ್ಯಕ್ತಿ ಹುಟ್ಟಿದ್ದಾನೆ ಅಂತ ಅರ್ಥ. ಅದನ್ನೆಲ್ಲ ಈ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಭಗವಂತ ಹೇಳ್ತಾ ಇದ್ದಾನೆ. ದೇವರ ಪರಿಚಯ ನಮ್ಮಲ್ಲಿ ಏನಿಲ್ಲ, ದೇವರಲ್ಲಿ ಅದಿದೆ. ನಮ್ಮಲ್ಲಿ ಏನು ಇರಬಾರದ್ದಿದೆ, ದೇವರಲ್ಲಿ ಅದಿಲ್ಲ. ನಮ್ಮಲ್ಲಿ ದುಃಖ ಇದೆ, ದೇವರಲ್ಲಿ ದುಃಖ ಇಲ್ಲ. ನಮಗೆ ಸುಖ ಬೇಕು, ದೇವರಲ್ಲಿ ಪೂರ್ಣ ಸುಖ ಇದೆ. ಆದ್ದರಿಂದ ಪರಮಾತ್ಮನನ್ನ ಆನಂದಾದಿ ಅನಂತಾನಂತ ಕಲ್ಯಾಣ ಗುಣಗಳ ಪರಿಪೂರ್ಣ ಸಕಲ ದೋಷ ದೂರ ಅಂತ ಆರಾಧನೆ ಮಾಡಬೇಕು. ಸಕಲ ದೋಷ ದೂರ. ಈಗ ಎವ್ರಿ ಮೊಮೆಂಟ್ ದೇವ್ರ ನೆನಪು ಯಾಕೆ ಬರುತ್ತೆ ನಮಗಾಗ? ನಾವು ಏನಾಗಿದ್ದೇವೋ ಅದು ದೇವರಾಗಿಲ್ಲ. ಆದ್ದರಿಂದ ಕಷ್ಟ ಅರ್ಥ ಆಗುತ್ತೆ. ಕತ್ತಲೆ ಬೆಳಕು, ಕತ್ತಲೆ ಗೊತ್ತಾದ್ರೆ ಬೆಳಕು ಗೊತ್ತಾಗುತ್ತೆ, ಬೆಳಕು ಗೊತ್ತಾದ್ರೆ ಕತ್ತಲೆ ಗೊತ್ತಾಗುತ್ತೆ. ನಾವು ಜೀವರು ಅಂದ ಮೇಲೆ ನಮ್ಮಂತೆ ದೇವರಿಲ್ಲ, ನಮ್ಮಂತೆ ದೇವರಿಲ್ಲ. ಅವನ ನಮ್ಮಲ್ಲಿ ಪೂರ್ಣತೆ ಇಲ್ಲ, ಅವನಲ್ಲಿ ಪೂರ್ಣತೆ ಇದೆ. ಅದನ್ನೆಲ್ಲ ಹೇಳುತ್ತಾರೆ. ಸರಿ, ಜ್ಞಾನ ಬಂದು ಭಕ್ತಿ ಮಾಡಬೇಕಾದ್ರೆ ಭಕ್ತಿಯನ್ನು ತೋರಿಸೋ ರೀತಿ ಹೇಗೆ ಅಂದರೆ, ಕರ್ಮಣ್ಯೇ ವಾಚಿಕಾರಸ್ತೇ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ ಮಾತೇ ಸಂಗೋಸ್ತ್ವ ಕರ್ಮಣಿ. ಭಕ್ತಿಯನ್ನು ತೋರಿಸೋದಕ್ಕಿರೋ ಒಂದು ರೂಪ ಅಂದರೆ ಕರ್ಮ ಹೇಳ್ತಾರೆ. ನಮ್ಮ ಕಂಡ್ರೆ ಏನ್ರಿ ಎಷ್ಟು ವಿಶ್ವಾಸ ನನ್ನ ಮೇಲೆ ಅವರಿಗೆ ಅಂತ ಹೇಳ್ತಾರೆ. ಅದ ಹೇಗೆ ಹೇಳ್ತೀರಿ ಅಂದರೆ, ಮನೆಗೆ ಹೋದ ರಾತ್ರಿ 11 ಗಂಟೆ ರೀ ಕೇಳಲಿಲ್ಲ, ಬಿಟ್ಟು ಅಡುಗೆ ಮಾಡಿ ಹಾಕಿಬಿಟ್ರೆ ಬಿಡಲಿಲ್ಲ, ನಾನು ಬೇಡ ಏನೂ ಬೇಡ ಅಂದರೆ ನೀರು ಕೊಡಿ ಅಂದರೆ ಇಲ್ಲ, ತಿಂಡಿ ಅಂದರೆ ಇಲ್ಲ, ಊಟ ಮಾಡ್ತೀನಿ ಅಂತ. ಬರೀ ಊಟ ಅಲ್ಲ, ಸ್ವೀಟ್ ಬೇರೆ ಮಾಡ್ತಾರೆ ಅವತ್ತಿಗೆ. ನನ್ನ ಕಂಡ್ರೆ ಭಾರಿ ಪ್ರೀತಿ ಅವರಿಗೆ. ಅದು ಅಳಿಲಕ್ಕೆ ಏನು ಕಾರಣ? ಈಗ ಅವ್ರು ಮಾಡಿದ ಕೆಲಸ ಕಾರಣ ಐತಿ. ನಮ್ಮಲ್ಲಿ ಹೇಗೆ ನಡ್ಕೊಂಡು ಅನ್ನೋದು ಅವ್ರ ಪ್ರೀತಿ ನಮಗೆ ಗೊತ್ತಾಗ್ತದೆ. ಅದ್ರ ಮೇಲೆ ಭಾರಿ ಪ್ರೀತಿ, ಹೋಗ್ ತಕ್ಷಣ ಮಲಗ್ತೀರಾ ಅಂತ ಕೇಳಿ ಮನಸ್ಸೇ ಬಿಟ್ರು, ಏನು ಕೊಡಲಿಲ್ಲ. ಭಾರಿ ಪ್ರೀತಿ, ಲೆಟರ್ ಬರೆದದ್ದೇ ಬರೆದಿದ್ದೆ, ಫೋನ್ ಮಾಡಿದ್ದು ಹೋದ ತಕ್ಷಣ ಮಲಗ್ತೀರಾ ಅಂತ ಹಾಸಿಗೆ ಇಟ್ಟರೆ ಏನು ಮಾಡೋಣ ನಾವೀಗ? ಇನ್ನೆಲ್ಲ ಅವ್ರ ಮನೆಗೆ ಹೋಗೋದೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪ್ರೀತಿ ಕರ್ಮದಲ್ಲಿ ಗೊತ್ತಾಗುತ್ತಲ್ಲ. ಈಗ ಹೇಗೆ ಗೊತ್ತಾಯ್ತು ನೋಡಿ, ಏನು ಮಾಡಿದಿರೀಗ? ಇದನ್ನು ತೋರಿಸ್ಬೇಕು. ಅದಕ್ಕೆ ಕರ್ಮಯೋಗ ಅಂತ ಕರೆದು. ದೇವರ ದೊಡ್ಡವನು ಅಂತ ಗೊತ್ತಾದ್ಮೇಲೆ ಭಕ್ತಿನ ಹೇಗೆ ತೋರಿಸ್ಬೇಕು ನಾವೀಗ? ದೇವರು ಏನು ಇಷ್ಟಪಡ್ತಾರಲ್ಲ ಅದನ್ನು ಮಾಡಬೇಕು. ಮನೆಗೆ ಯಾರೋ ಬರ್ತಾರೆ, ಅವ್ರು ಏನು ಭಾರಿ ಪ್ರಿಯ ಅಂತ ಕೇಳಿದ್ರು, ಏನು ಭಾರಿ ಪ್ರಿಯ ಅವರಿಗೆ, ಅದನ್ನು ಕೇಳಿ ಮಾಡಿರ್ತಾನಾಗ್ಲೇನು. ತನಗೆ ಪ್ರಿಯ ಅಲ್ಲ ಅದು ಪಾಪ, ಬರೋನಿ ಭಾರಿ ಪ್ರಿಯ, ಅದಕ್ಕೋಸ್ಕರ ಮಾಡ್ತಾನೆ. ಅವನ್ನು ಮೆಚ್ಚಿಸ್ಬೇಕು ತಾರು ಅಂತ ಹೇಳಿಬಿಟ್ಟು ಎಷ್ಟೋ ಜನ ಇರ್ತಾರೆ. ಆಫೀಸರ್ ಹೇಗೆ ಅಂತ ಕೇಳಿದ್ರೆ ಚೈನ್ ಸ್ಮೋಕರು ಅಂತ ಹೇಳ್ತಾರೆ. ಒಂದು ಯಾಷ್ಟ್ರ ತಂದು ಇಟ್ಬಿಡ್ತಾನೆ, ಬಿಡೋದಿಲ್ಲ. ತನಗೆ ಬೇಕಿಲ್ಲ, ಬಟ್ ಅವನು ಮೆಚ್ಚಿಸ್ಬೇಕಲ್ಲ. ಕೆಟ್ಟವನಿಗೆ ಕೆಟ್ಟದ್ದು ಬೇಕಾದ್ರೆ ನಾವು ಮಾಡ್ತೇವೆ, ಇನ್ನು ಭಗವಂತನಿಗೆ ಕೆಟ್ಟದ್ದು ಒಂದೂ ಬೇಡ. ಅವನಿಗೋಸ್ಕರ ಏನು ಮಾಡಬೇಕು ಲೆಕ್ಕ ಹಾಕಿ? ನೀವು ಯಾವ್ದಾದ್ರು ಕೆಟ್ಟದ್ದು ಕೊಡ್ಬೇಕಾದ್ರೆ ಸ್ವಲ್ಪ ಮನೆ ಅಸಹ್ಯವಾಗುತ್ತೆ. ಏನ್ರಿ ಅವ್ನು ಒಳ್ಳೆಯವನು, ಭಾರಿ ದೊಡ್ಡವನು ಅಂತ ಹೇಳ್ತಾರೆ, ಮನೆ ಕರೆಯಕ್ಕೆ ಇಷ್ಟ ಇಲ್ಲ, ಅವನ ಹ್ಯಾಬಿಟ್ಸೇ ಸರಿ ಇಲ್ಲ ಅಂತ ಹೇಳಿಬಿಡ್ತಾರೆ. ದೇವ್ರ ಹಾಗಲ್ಲ, ಒಂದು ಚೂರು ದೇವರ ದೋಷ ತೋರಿಸಿ ನೋಡೋಣಂತೆ, ಏನೇನೂ ಇಲ್ಲ, ನಾವು ಒಳ್ಳೆಯವರಾಗಿಬಿಡ್ತೇವೆ. ಇದು ದೇವರ ವೈಶಿಷ್ಟ್ಯ. ಎಷ್ಟೋ ಮನೆ ಕ್ಲೀನ್ ಮಾಡಿಬಿಡ್ತಾರೆ, ಅದಕ್ಕೆ ಯಾರೋ ಬರ್ತಾರೆ ಕ್ಲೀನ್ ಮಾಡ್ತಾರೆ. ಇವತ್ತು ಯಾರೋ ದೊಡ್ಡವರು ಬರ್ತಾರೆ ಮನೆ ಕ್ಲೀನ್ ಆಗ್ತದಲ್ಲ, ಭಗವಂತ ಬರ್ತಾನೆ ಅಂದರೆ ಮನಸ್ಸು ಕ್ಲೀನ್ ಆಗ್ತದೆ ಅಂತ ಹೇಳ್ತಾರೆ. ಪ್ಯೂರಿಫಿಕೇಶನ್ ಆಫ್ ಮೈಂಡ್. ಅದು ಒಂದು ಕೆಟ್ಟ ಮನೆಗೆ, ಹೊಲಸ ಮನೆಗೆ ದೊಡ್ಡವರು ಕರೀಲಿಕ್ಕಾಗೋದಿಲ್ಲ, ಕೊಳಕು ಮನಸ್ಸಿಗೆ ದೇವರು ಬರಲಿಕ್ಕಾಗೋದಿಲ್ಲ. ಆದ್ರೆ ಅದು ಮೋಸ ಗೀಸ ಮಾಡೋಣ ಎಂದು ದೇವರು ಪೂಜೆ ಮಾಡೋಕ್ಕಾಗೋದಿಲ್ಲ, ತೀರ ದೂರ ಆಗ್ತಾನೆ ದೇವರು ನಮಗೆ. ಆ ದೃಷ್ಟಿಯಲ್ಲಿ ನಾನು ದೇವರ ಭಕ್ತ ಅಂತ ಯಾವಾಗ ಅಂದ್ಕೊಂಡ್ಬಿಡ್ತೇವೋ, ನಮ್ಮ ಕಮಿಟ್ಮೆಂಟ್ಸ್ ಗೌರ್ಮೆಂಟ್ ಸರ್ವೆಂಟ್ ಅಂತ ಅಷ್ಟಕ್ಕೆ ನಿಯಮಗಳೆಲ್ಲ ಗೊತ್ತು ಅವನಿಗೀಗ. ಆ ನಿಯಮಾವಳಿ ತಕ್ಕಂತೆ ಬದುಕಬೇಕಾಗುತ್ತೆ, ಇಲ್ಲದಾಗಲಿ ಸಾಧ್ಯ ಇಲ್ಲ. ನಾನು ಭಗವಂತನ ಭಕ್ತ ಅಂದ ಮೇಲೆ ಒಳ್ಳೆ ರೀತಿಯಲ್ಲೇ ಬದುಕಬೇಕು. ಹಾಗೆ ಮಾಡ್ಕೊಂಡಲ್ಲಿ ಇವತ್ತು ಭಗವಂತನ ಭಕ್ತ ಆದ್ರೆ ಮಾಡಬಾರ್ದೆಲ್ಲ ಮಾಡ್ಬೋದು ಅಂತ ಆಗಿಬಿಟ್ಟಿದ್ದೆ. ಬಾರಾ ಕೋನ್ ಮಾಫ್ ಅಂತಾರಲ್ಲ, ಹಾಗೆ ಏನಾದ್ರು ಭಗವದ್ ಭಕ್ತ ಬೋರ್ಡ್ ಹಾಕೊಂಡ್ರೆ ಬೋದೋಯ್ತು. ಹಾಗಾಗಿನೇ ಎಷ್ಟೋ ಮಠ ಮಂದಿರಗಳಲ್ಲಿ ಆಗಬಾರದ ಕೆಲಸ ಯಾತಕ್ಕಾಗುತ್ತೆ ಅಂದ್ರೆ, ನಮ್ಮ ಪ್ರಶ್ನೆ ಮಾಡಬಾರದು ನೀವು ಒಂದು ಭಾವನೆ ತರಿಸಿಬಿಡ್ತಾರೆ. ಪ್ರಶ್ನೆ ಮಾಡಬಾರದು ಅಂತ ತಪ್ಪದು ಒಂದು. ಅವ್ರು ಹೆಚ್ಚು ಪ್ರಶ್ನೆಗೆ ಅರ್ಹರಾಗ್ತಾರೋ. ಯಾಕೆ ಇಲ್ಲಿ ಎಲ್ಲೋ ಗಲೀಜಿದ್ರೆ ಪರವಾಗಿಲ್ಲ, ದೇವಸ್ಥಾನದಲ್ಲಿ ಯಾಕೆ ಗಲೀಜಿದೆ ಇರಬಾರದಲ್ಲಿ? ಯಾರೋ ಈರುಳ್ಳಿ ಮಾಡ್ತಾರೆ, ಯೋಚನೆ ದೇವಸ್ಥಾನ ಮಾಡಿದ ಗತಿಯೇನಾಗಬೇಕು ಈ ಮಧ್ಯೆ ಲೆಕ್ಕ? ಅದು ಹೇಗೆ ಸಾಧ್ಯ ಅಂತ ಕೇಳುತ್ತೆ. ಇವತ್ತು ಆ ಭಾವನೆ ನಮ್ಮಲ್ಲಿ ಹೋಗ್ತಿರೋದ್ರಿಂದ ಎಷ್ಟೋ ಜನ ಇವತ್ತು ಮಾಡಬಾರ ಕೆಲಸ ಮಾಡ್ಕೊಂಡು ಪೇಪರ್ನಲ್ಲಿ ಬರ್ತಾನೇ ಇರುತ್ತೆ. ನೋಡಿ ಎಂತೆಂಥ ಕೆಲಸ ಮಾಡ್ತಾರೆ. ಒಂದು ಸಮಾಜಕ್ಕೆ ಭಾರಿ ಪೂಜ್ಯರು, ಒಂದು ವರ್ಗಕ್ಕೆ ಮಾತ್ರ ಹೈ ಕ್ಲಾಸ್ ತಲೆ ಟೋಪಿ ಹಾಕಿರ್ತಾರೆ. ಅದು ಭಗವದ್ಗೀತೆ ಕೇಳಿದಾಗ ಗೊತ್ತಾಗುತ್ತೆ, ದೇವರು ಎಂದೂ ಕೆಟ್ಟದ್ದನ್ನು ಮೆಚ್ಚೋದಿಲ್ಲ. ಕೆಟ್ಟದ್ದನ್ನು ಅವನಲ್ಲಿ ಕೆಟ್ಟದ್ದನ್ನಿಲ್ಲ, ಅವನಿಗೆ ಹೊಂದಿಲ್ಲ, ನಮ್ಮನ್ನು ಕೇಳಿ ಅಪೇಕ್ಷೆ ಪಡೋದಿಲ್ಲ. ಒಳ್ಳೇದಿದೆ, ಒಳ್ಳೇದ್ರ ಮಾಡಕ್ಕೆ ದೇವರು ಯಾವಾಗ ನಮ್ಮ ನಿರೀಕ್ಷೆ ಮಾಡ್ತಾನಾದ್ರಿಂದ ಕರ್ಮಣ್ಣೇ ವಾಚಿಕಾರಸ್ತೆ ಮಾ ಫಲೇಶು ಕದಾಚನ. ಯಾವ ಫಲವನ್ನು ಕೇಳಬೇಡ. ಫಲ ಕೇಳಿದ ತಕ್ಷಣ ಏನಾಗ್ತದೆ ಅಲ್ಲಿಗೆ? ಅವ್ನ ವ್ಯಾಲ್ಯೂ ಡೌನ್ ಆಗಿಬಿಡ್ತದೆ. ಇಮ್ಮಿಡಿಯೇಟ್ಲಿ ಡೌನ್ ಆಗೋದ್ರಿಂದ ಅವ್ನು ಫಲ ಕೇಳಬೇಡ. ಅದು ರಾತ್ರಿ 11 ಗಂಟೆಗೆ ಹೋದ ಎಲ್ಲ ಮಾಡಿಬಿಟ್ಟ, ಕೊನೆಗೆ ಭಾರಿ ಖುಷಿ ಆಯ್ತು, ಪಾಪ ಬಿಲ್ ತಂದಿಟ್ಟ 100 ರೂಪಾಯಿ ಕೊನೆಗೆ. ಓಹೋ, ಇದ ಪಜೀತಿನ ಹೋಟ್ಲಿಗೆ ಹೋಗಿ ಜಮ್ಮನಿಗೆ ಯಾಕೆ ಬರ್ತದೆ, ಹೋಟ್ಲಿಗೆ ಹೋಗ್ತಿದ್ದೆ ಅಂತ ಹೇಳ್ತಾನೆ. ಅದು ಇಲ್ಲಿಗಾಗಿ ಬರಬೇಕಾಗಿತ್ತು, ಕತೆ ಮುಗಿದೋಯ್ತದೆ. ಅದು ಫಲ ಕೇಳಿದ ಅಂದ್ರೆ ಅಲ್ಲಿ ನಮ್ಮ ವ್ಯಾಲ್ಯೂ ಕಡಿಮೆ ಆಗಿಬಿಡುತ್ತೆ ಇಮಿಡಿಯೇಟ್. ದೇವರಲ್ಲಿ ಎಂದೂ ಫಲ ಕೇಳಬಾರ್ದು. ಬೇಕು ಅವನು ಕೊಡ್ತಾರಲ್ಲಾದ ಕೊಡ್ತೀನಿ ಅಂದ್ರೆ ಬೇಡ ಅಂತ ಹೇಳ್ತಾನೆ. ಇದು ವಿಶೇಷ, ನಮ್ಗೆ ಕೊಡ್ತೀನಿ ಅಂದಿಲ್ಲ ಪುಣ್ಯಕ್ಕೆ, ಆದರೂ ಕೂಡ ಕೇಳೋದು ಬಿಟ್ಟಿಲ್ಲ ಅಂದ್ರೆ ಎಷ್ಟು ತಪ್ಪಾಗ್ತದಾಗ. ಏನು ಬೇಕು ಅಂತ ಕೇಳಿದ್ರು ಕೂಡ ಏನು ಬೇಕಿಲ್ಲ, ಅವ್ನು ಕೆಲಸ ಆಗಬೇಕಾಗಿಲ್ಲ, ಅದನ್ನು ಕೇಳೋಕ್ಕೂ ತಯಾರಿಲ್ಲ ಅವನು. ಅದು ಕೇಳೋಕ್ಕೂ ತಯಾರಿಲ್ಲ, ಯಾಕೆ ತನ್ನ ವಿಶ್ವಾಸನ ಎನ್ಕ್ಯಾಶ್ ಮಾಡೋಕೆ ಅವನು ತಯಾರಿಲ್ಲ. ಇದು ನಿಜವಾಗಿ ಕೆಲವರು ಇರ್ತಾರೆ. ನಿಮಗೆ ಭಾರಿ ಗೊತ್ತಲ್ಲ, ಯಾಕೆ ಕೇಳಬಾರ್ದು ಅಂದ್ರೆ ಗೊತ್ತು, ನಾನು ಕೇಳೋದಿಲ್ಲ ಯಾಕೆ, ನನಗೂ ತುಂಬಾ ಒಳ್ಳೆತನ ಇದೆ, ಕೇಳಿದ್ರೆ ನಾನು ಕಡಿಮೆಯವನಾಗಿಬಿಡ್ತೇನೆ ಅಂತ ಹೇಳ್ತಾ, ಕೇಳಿದ್ರೆ ಕಡಿಮೆಯವನಾಗಿಬಿಡ್ತಾ, ಆಗ್ಲಕ್ಕೆ ನಾನು ಇಷ್ಟಪಡೋದಿಲ್ಲ ಅಂತ ಹೇಳ್ತಾ, ಕಡಿಮೆ ಆಗ್ಲಿಕ್ಕೆ ಇಷ್ಟಪಡೋದಿಲ್ಲ, ಅದಕ್ಕೆ ನಾನು ಕೇಳೋದಿಲ್ಲ, ಭಾರಿ ಗೊತ್ತಾದ್ರೆ ಕೇಳೋದಿಲ್ಲ ಅಂತ ಹೇಳ್ತಾರೆ, ಭಾರಿ ಬೇಕಾದವರು ಅದಕ್ಕೆ ನಾನು ಕೇಳೋದಿಲ್ಲ. ಯಾಕೆ, ವಿಶ್ವಾಸ ಹಾಗೆ ಉಳಿಬೇಕು, ನನಗೆ ಶಾಶ್ವತ ವಿಶ್ವಾಸ ಉಳಿಬೇಕು. ವಿಶ್ವಾಸ ಉಳಿದೇ ಹೋದರೆ ಇಷ್ಟು ಮಾಡಿದ್ದೆಲ್ಲ ಸಾಧನೆ ವ್ಯರ್ಥವಾಗಿ ಬಿಡ್ತದೆ. ಇವತ್ತು ನಾವು ರೀತಿನೇ ಬೇರೆ, ಗೊತ್ತಿದ್ದರೆ ಕೇಳಬೇಕು ಅಂತ ನಮ್ಗೆ ಅನಿಸೋದು, ಅದು ಗೊತ್ತಿದ್ದರೆ ಕೇಳಬಾರದು ಅಂತ ಅನಿಸ್ಬೇಕು, ಅದು ವಿಶೇಷ. ಗೊತ್ತಿದ್ದರೆ ಕೇಳಬಾರದು, ಗೊತ್ತಿದ್ದಾರೆ ಗೊತ್ತಿಲ್ಲ ಎರಡು ಮರ್ಯಾದೆ ಹೋಗೋ ಪ್ರಶ್ನೆ ಬೇರೆ. ದೇವರು ಅಷ್ಟು ದೊಡ್ಡವರು, ಮಾಫಲೇಶು ಕದಾಚನ, ಇದು ಮಾತನ್ನು ಯೋಚನೆ ಮಾಡಿದರೆ ನಮಗೆ ಪ್ರಶ್ನೆ ಕೇಳೋದೆಲ್ಲ ಸೈಕಾಲಜಿ ನೋಡಿದ್ರೆ ಅರ್ಥ ಆಗಿಬಿಡುತ್ತೆ ತಕ್ಷಣ. ಯಾಕೆ ಕೇಳಬಾರದು ಅಂತಾರೆ, ವಿಶ್ವಾಸ ಗಟ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಕೇಳಬಾರ್ದಷ್ಟೇ. ಅಷ್ಟು ಮಾಡಿದರೆ ಖಂಡಿತ ನನ್ನ ವಿಷಯ ನಾನೇ ತಿಳಿಸ್ತೇನೆ ಅಂತ ಭಗವಂತ ಹೇಳ್ತಾರೆ. ದೇವರೇ ತಿಳಿಸಬೇಕಷ್ಟೇ. ಎರಡೇ ಷಟ್ಕ ಪೂರ್ತಿಯಾಗಿ ಭಗವಂತ ತನ್ನ ವಿಶಿಷ್ಟವಾದ ಮಹಾತ್ಮ್ಯವನ್ನು ಹೇಳ್ತಾ ಜ್ಞಾನಂ ವಿಜ್ಞಾನ ಸಹಿತಂ ಅಂತ ಹೇಳ್ತಾ ಬರ್ತಾನೆ. 7, 8, 9 ಮೂರು ಅಧ್ಯಾಯಗಳನ್ನು ನೋಡಿದ್ದೇವೆ. ಪರಮಾತ್ಮ ತನ್ನ ಅನೇಕ ವಿಧವಾದ ಮಹಾತ್ಮ್ಯವನ್ನು ಹೇಳ್ತಾನೆ. ತನ್ನ ವ್ಯಾಪ್ತಿ ಎಷ್ಟು ದೊಡ್ಡದು, ತನ್ನ ಗುಣಪೂರ್ಣತ್ವ ಎಷ್ಟು ದೊಡ್ಡದು, ಪ್ರತಿಯೊಂದು ಜಗತ್ತಿನ ಪ್ರತಿಯೊಂದು ಭಾಗದಲ್ಲೂ ಕೂಡ ತನ್ನ ಒಂದು ಪೂರ್ಣವಾದ ಪಾತ್ರ ಇದೆ ಅಂತ ಹೇಳ್ತಾರೆ. ಜಷ್ಟೇ ಒಂದು ಆರ್ಡಿನರಿ ರೋಲ್ ಅಲ್ಲ, ಸೆಕೆಂಡರಿ ರೋಲ್ ಅಲ್ಲ, ಪ್ರೈಮರಿ ರೋಲ್ ಪರಮಾತ್ಮನದಿದೆ. ನಮ್ಮ ಜೀವನದಲ್ಲಿ ಪ್ರತಿ ಸ್ಟೇಜಲ್ಲೂ ಕೂಡ ಉಸಿರಾಟದ ರೋಲ್ ಇದೆ. ಪ್ರತಿ ಸ್ಟೇಜಲ್ಲಿ ನಾವು ನೋಡ್ಲಿಕ್ಕೆ ಬದುಕಿರಬೇಕು, ಕೇಳಲಿಕ್ಕೆ ಬದುಕಿರಬೇಕು, ವಾಸನೆಯೊಳಗೆ ಬದುಕಿರಬೇಕು, ಮಲಗಲಿಕ್ಕೆ ಬದುಕಿರಬೇಕು, ಎಚ್ಚರವಾಗಿ ಬದುಕಿರಬೇಕು, ಅದಕ್ಕೆಲ್ಲ ಉಸಿರಾಟ ಪ್ರಾಣವಾಯು ಸದಾ ಇರಬೇಕು. ಪ್ರಾಣವಾಯು ಇಲ್ಲದ ಯಾವ ಕೆಲಸ ನಾವು ಮಾಡಲಿಕ್ಕೆ ಬರೋದಿಲ್ಲ. ನಾ ಕಣ್ಣಿಲ್ಲದ ಕೆಲ ಕೆಲಸ ಮಾಡಕ್ ಬರುತ್ತೆ, ಕಿವಿಲ್ದ ಕೆಲ ಕೆಲಸ ಮಾಡಕ್ ಬರುತ್ತೆ, ಮನಸ್ಸಿಗೂ ಕೆಲಸ ಮಾಡಕ್ ಬರುತ್ತೆ. ನನಗೆ ಇಷ್ಟ ಇಲ್ಲರಿ, ನಿರ್ವಹ ಎಲ್ಲ ಮಾಡಬೇಕಾಗಿದೆ ಅಂತ ಹೇಳ್ತಾನೆ. ಅದು ಉಸಿರಾಟ ಬಿಟ್ಟು ಯಾವ ಕೆಲಸ ಮಾಡಲಿಕ್ಕಾಗೋದಿಲ್ಲ. ಆ ರೀತಿ ಇವತ್ತು ಭಗವಂತನ ಒಂದು ಪಾರಮ್ಯ ಅಂತ ಹೇಳಿದರೆ, ಅವರ ಹೊರತು ತೇರವಿನ ತೃಣಮಪಿ ನ ಚಲತಿ, ರಸೋಹಂ ಅಪ್ಸು ಕೌಂತೇಯ, ಪ್ರಭಾಸ್ಪಿ ಶಶಿ ಸೂರ್ಯಯೋಹೋ, ನೀರಿನ ರಸ, ಚಂದ್ರ ಸೂರ್ಯರ ಕಾಂತಿ, ಪುರುಷರ ಪುರುಷತ್ವ, ವಸ್ತುವಿನ ಅಸ್ತಿತ್ವ ಮೊದಲಾದ ಪ್ರತಿಯೊಂದರಲ್ಲೂ ಕೂಡ ನನ್ನ ಸಂಪೂರ್ಣವಾದ ಹತೋಟಿ ಇದೆ ಅಂತ ಹೇಳ್ತಾರೆ. ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಫಲತರ್ಷಭ, ನಮ್ಮ ಆಸೆ ಆಕಾಂಕ್ಷೆಗಳಲ್ಲಿ ಭಗವಂತನ ಪೂರ್ಣವಾದಂಥ ನಿಯಂತ್ರಣ ಶಕ್ತಿ ತುಂಬಿದೆ. ಅವನು ಅನುಗ್ರಹ ಮಾಡದೆ ಹೋದರೆ ಯಾವ ಆಸೆಗೂ ಅಭಿವ್ಯಕ್ತಿ ಇಲ್ಲ. ಅನುಗ್ರಹ ಮಾಡದೆ ಹೋದರೆ ಹಾಗೆ ಮಾಡಿದರೆ ಸದಭಿರುಚಿ ಸಾಕ್ಷಾತ್ ಬೆಳಿಬೇಕು, ಅದೆಲ್ಲ ನಿರೂಪಣೆ ಮಾಡ್ತಾ ಬರ್ತಾರೆ. ಆದರೆ ಎಲ್ಲರಿಗೂ ತಿಳಿಯೋದು ಸಾಧ್ಯ ಇಲ್ಲ. ಏಕೆ, ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ, ಮಾಮೇವ ಯೇ ಪ್ರಪದ್ಯಂತೆ ಮಾಯಾ ಮೇ ತಾಂ ತರಂತಿತೆ. ಈ ಒಂದು ನಾನು ಮಾಯನ್ನು ಅಡ್ಡ ಇಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ನನ್ನ ತಿಳಿಲಿಕ್ಕೆ ಅಡ್ಡಿ ಬರೋ ಹಾಗೆ ಮಾಯನ್ನು ಅಡ್ಡ ಇಟ್ಟಿದ್ದೇನೆ. ಯಾಕೆ, ಮನೆಗೆ ಬಾಗಿಲು ಹಾಕಿದ್ರೆ ಹೇಗೋ ಹಾಗೆ, ಮನೆ ಕಟ್ಟಿದವನು ಯಾರು ಎಲ್ಲ ಇದ್ದೀರಿ, ಬಾಗಿಲೊಂದಿಲ್ಲ ಅಂತ ಕೇಳಿದರೆ ಯಾರು ಬರೋದಿಲ್ಲ, ಬಾಡಿಗೆ ಬರೋದೇ ಇಲ್ಲ, ಎಲ್ಲ ಇದೆ, ಪ್ರತಿಯೊಂದು ಒಳಗೆ ಎಲ್ಲ ಬಾಗಿಲಿದೆ, ಮೇನ್ ದೋರೇ ಇಲ್ಲ, ಅದಕ್ಕೆ ಯಾರು ಎಂಟರ್ ಆಗೋದೇ ಇಲ್ಲ. ಭಗವಂತ ಬಾಗಿಲಿಟ್ಟಿದ್ದಾನೆ ಅಂತ ಹೇಳಿದ್ದಾನೆ. ತನ್ನ ಬಳಿಗೆ ಬರೋದಕ್ಕೆ ಒಂದು ಬಾಗಿಲು ತಕ್ಕೊಂಡೇ ಒಳಗೆ ಬರೋದಿಲ್ಲ, ಸಾಧ್ಯ ಇಲ್ಲ. ನಾನು ಮಾಯೆಯನ್ನು ಬಾಗಿಲನ್ನು ಅಡ್ಡ ನಿಲ್ಲಿಸಿದ್ದೇನೆ ಅಂತ ಹೇಳಿದ್ದಾರೆ. ಬಾಗಿಲು ಯಾರಿಗೆ ತೆಗಿತಾರೆ ಹಾಗಿದ್ರೆ? ಬಾಗಿಲು ಗೋಡೆ ಕಡೆ ಬಾಗಿಲು ಇಡ್ತಾರೆ, ಯಾತಕ್ಕೆ? ಕಿಟಕಿ ಫಾಟ್ ಡಲ್ ಮಾಡಿದ ತಕ್ಷಣ ನೋಡ್ತಾರೆ, ಅದು ಬೇಕಾದವರು ಬಾಗಿಲು ತೆಗೆದವರು ಇಲ್ಲ ಅಂತ ಹೋಗಿಬಿಡ್ತಾರೆ. ಅದು ಬೇಕಾದವರು ಮಾತ್ರ ಬಾಗಿಲು ತೆಗಿತಾನೆ ಹೇಳುತ್ತಾರೆ. ಮಹಾತ್ಮರಿಗೆ ಮಾತ್ರ ಬಾಗಿಲು ತೆಗಿತಾನೆ, ದುರಾತ್ಮರಿಗೆ ನಾನು ಬಾಗಿಲು ತೆಗೆಯೋದಿಲ್ಲ. ನಮಾಂ ದುಷ್ಕೃತಿನೋ ಮೂಢಾಹ ಪ್ರಪದ್ಯಂತೆ ನರಾಧಮಾಹ. ಈ ಮಾಯೆಯನ್ನು ಗೆಲ್ಲಬೇಕು, ಗೆದ್ರೆ ನಾನು ಅನುಗ್ರಹ ಮಾಡ್ತೇನೆ. ಮಾಯೆ ನನ್ನ ಕೈಯಲ್ಲಿದೆ, ಬಾಗಿಲು ತೆಗೆದು ಒಳಗಿನವನ ಕೈಯಲ್ಲಿದೆ. ಬಾಗಿಲು ಒಳಗೆ ಲಾಕ್ ಮಾಡ್ಕೊಂಡು ಅವನು ತೆಗೆದ್ರೆ ಉಂಟು ಇಲ್ಲದೆ ಹೋದ್ರೆ ಇಲ್ಲ, ಒಡಲಕ್ಕೆ ಬರೋದು ಅನ್ಬ್ರೇಕಬಲ್ ಡೋರ್ ಆದ್ರಿಂದ ಒಗಿಲಕ್ಕೆ ಬರೋದಿಲ್ಲ, ಅವನ ತೆಗಿಬೇಕು ಇಲ್ಲದೆ ಹೋದ್ರೆ ಇಲ್ಲ. ಭಗವಂತನ ಮನೆಯ ಬಾಗಿಲು ಅವನೇ ತೆಗಿಬೇಕು, ಇಲ್ಲದವ್ರು ತೆಗಿಲಕ್ಕೆ ಬರೋದಿಲ್ಲ. ಅವನು ಯಾರಿಗೆ ತೆಗಿತಾನೆ? ಭಕ್ತರಿಗೆ ತೆಗಿತಾನೆ, ಬೇರೆಯವರಿಗೆ ತೆಗೆಯೋದಿಲ್ಲ. ದುಷ್ಕೃತಿಗಳೆಂಥವರು ನಮ್ಮ ಬಾಗಿಲು ತಾನೇ ತಕ್ಕೊಳ್ಳೋದಿಲ್ಲ, ತಾನೇ ತಕ್ಕೊಳ್ಳೋದಿಲ್ಲ, ಅವನು ಒಳಗಿರೋನ್ ತೆಗಿಬೇಕು. ಅದಕ್ಕೆ ಮಾಮೇವ ಏ ಪ್ರಪದ್ಯಂತೆ ಮಾಯಾ ಮೇತಾಂತರಂತಿತೆ, ನನ್ನನ್ನೇ ಯಾರು ಪೂರ್ಣ ಮೊರೆ ಹೋಗ್ತಾರೆ ನಂಬ್ತಾರೆ ಅವರು ಈ ಮಾಯೆಯನ್ನು ದಾಟ್ತಾರೆ, ಒಳಗೆ ಬರ್ತಾರೆ. ಆದರೆ ಅದು ಬರಬೇಕಾದ್ರೆ ನಮಾಂ ದುಷ್ಕೃತಿನೋ ಮೂಢಾಹ ಪ್ರಪದ್ಯಂತೆ ನರಾಧಮಾಹ, ಯಾರು ದುಷ್ಕರ್ಮಿಗಳು ಅವರು ನನ್ನ ಬಳಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ದೇವಸ್ಥಾನ ಮನೆ ಸ್ನಾನ ಮಾಡಿಲ್ಲ ಒಳಗೆ ಬರಬೇಡಿ ಅಂತಾರಲ್ಲ, ಹಾಕಿ ಮೈಲಿಯಲ್ಲಿ ಇದ್ದೀರಿ ಒಳಗೆ ಬರಬೇಡಿ, ನಿಮ್ಮಲ್ಲಿ ಪಾಸ್ ಇಲ್ಲ ಒಳಗಡೆ ಬರಬೇಡಿ, ನಿಮ್ಮ ಟಿಕೆಟ್ ಇಲ್ಲ ಒಳಗಡೆ ಬರಬೇಡಿ, ದುಷ್ಕರ್ಮ ಮಾಡಿದ್ದೀರಿ ಒಳಗೆ ಬಿಡೋದಿಲ್ಲ ಅಂತ ಭಗವಂತ ಹೇಳುತ್ತಾರೆ. ದುರ್ಯೋಧನಾದಿಗಳಿಗಾಗಿದ್ದ ಹಾಕಿ, ರಾವಣ ದುರ್ಯೋಧನಾದಿಗಳ ದುಷ್ಕರ್ಮಿಗಳಾದ್ದರಿಂದ ಭಗವಂತನ ಲೋಕದ ಬಾಗಿಲು ತೆಗಿಲೇ ಇಲ್ಲ. ಆದರೆ ಯಾರು ನನ್ನ ನಂಬಿ ಬರ್ತಾರಲ್ಲ, ಪ್ರಾಮಾಣಿಕರಾಗಿ ಬರ್ತಾರೆ, ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ, ಆರ್ತೋ ಜಿಜ್ಞಾಸುಹು ಅರ್ಥಾರ್ಥಿ ಜ್ಞಾನೀಚ ಭರತರ ಶಭ, ನಾಲ್ಕು ವರ್ಗದ ಜನ ನನ್ನ ಬಳಿಗೆ ಬಂದಾಗ ಖಂಡಿತ ಅನುಗ್ರಹ ಮಾಡಿಯೇ ಮಾಡ್ತೇನೆ, ಕನ್ನ ಅವರನ್ನು ಕೈ ಬಿಡೋದಿಲ್ಲ ನಾನು ಅಂತ ಹೇಳುತ್ತೆ. ಮತ್ತೆ ನಾವು ಮೋಸಗೆಸ ಮಾಡಿ ಬಂದು ಬಿಟ್ರೆ ಅಂತ ಕೇಳಿದರೆ ನನ್ನ ಕಣ್ಣು ಮುಚ್ಚಲಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳಿದ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದ ನ ಕಶ್ಚನ. ಇದು ದೇವರ ಬಗ್ಗೆ ನಾವೆಲ್ಲ ತಿಳ್ಕೋಬೇಕಾದ ದೊಡ್ಡ ಅಂಶ ಇದು. ಒಂದು ದೇವಸ್ಥಾನದ ಅನೇಕ ಜನ ದೇವರಿಗೆ ಮೋಸ ಮಾಡ್ತಾರೆ, ದೇವರಿಗೇನು ಗೊತ್ತಾಗತ್ತೆ ಮಹಾಪಾಪ ಅಂತ ಹೇಳಿಬಿಟ್ಟು ಬಾಲಾಗಿರ ದೇವರೇನು ಮಾಡ್ತಾನೆ ಅಂತ ನಮ್ಮ ಭಾವನೆ. ದೇವರು ನನಗೆ ಗೊತ್ತಿಲ್ಲದ್ದೇ ಇಲ್ಲ ಭಗವಂತ ಹೇಳಿದ್ದ, ನನಗೆ ಗೊತ್ತಿಲ್ಲದ್ದೇ ಇಲ್ಲ. ಹಿಂದಿನ ಮುಂದಿನ ಇಂದಿನ ಎಲ್ಲವನ್ನೂ ಎಲ್ಲರನ್ನೂ ಎಲ್ಲ ಕಾಲಕ್ಕೂ ಎಲ್ಲ ರೀತಿಯಲ್ಲೂ ನಾನು ತಿಳಿದಿದ್ದೇನೆ ಅಂತ ಹೇಳಿದ್ದ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದನ ಕಶ್ಚನ. ನನ್ನ ಮಾತ್ರ ಯಾವನೂ ತಿಳಿದಿಲ್ಲ. ಎಷ್ಟು ಶ್ರೇಷ್ಠವಾದ ಮಾತು! ದೇವರನ್ನ ಯಾರೂ ಆಕಾಶದ ಕೊನೆ ತಿಳಿದವರು ಯಾರು ಇದ್ದಾರಾ? ಇವತ್ತು ಸಮುದ್ರದ ಕೊನೆಯನ್ನಾದ್ರೂ ಎಷ್ಟೇ ನೋಡ್ಲಿಕ್ಕೆ ಸಾಧ್ಯ ಉಂಟು? ಈ ಕಡೆ ನಿಂತ್ಕೊಂಡ್ರೆ ಎಂದೂ ಸಮುದ್ರದ ಕೊನೆ ಕಾಣೋದಿಲ್ಲ. ನಾವು ದಾಟಿ ಹೋದ್ರೆ ಕಾಣುತ್ತೆ ಹೊರತು ಇಲ್ಲಿ ನಿಂತಲ್ಲೇ ಕಾಣೋದೇ ಇಲ್ಲ. ಆಕಾಶದ ಕೊನೆ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಆಕಾಶವನ್ನು ಮೀರಿ ನಿಂತ ಭಗವಂತನ ಕೊನೆ ಯಾರು ಕಾಣ್ತಾರೆ? ಸಾಧ್ಯ ಇಲ್ಲ. ನನ್ನನ್ನು ಪೂರ್ಣ ತಿಳಿದವರು ಯಾರೂ ಇಲ್ಲ, ನಾನು ತಿಳಿದೇ ಇದ್ದ ಜನ ಮಾತ್ರ ಯಾರೂ ಇಲ್ಲ. ಎಲ್ಲವನ್ನೂ ನಾನು ಬಲ್ಲೆ. ಆದ್ದರಿಂದ ದೇವರ ಹತ್ರ ಹೋಗಬೇಕಾದ್ರೆ ನಾವು ಮೋಸಾಗಿ ಸೇರಿಕೊಳ್ಳಲು ಸಾಧ್ಯನೇ ಇಲ್ಲ. ಅತ್ಯಂತ ಪ್ರಾಮಾಣಿಕತೆಯಿಂದ ಮಾತ್ರ ಸಾಧ್ಯ. ಇದಕ್ಕೆ ನಾವು ನಿಜವಾದ ಹಾಗೆ ಹೇಳ್ತಾರೆ ಅಲ್ರಿ, ದೇವರು ನಂಬಿಕೊಂಡು ಕೂತ್ಕೊಂಡ್ರೆ ಬದುಕಾಗುತ್ತಾ, ಸಮಾಜ ನಡೆಯುತ್ತಾ? ಅಂದ್ರೆ ದೇವರನ್ನ ನಂಬಿದ್ರೆ ಪ್ರಾಮಾಣಿಕನಾಗಬೇಕು ಅಂತ ಹೇಳಿದ ಮೇಲೆ ಸಮಾಜ ನಡೆದೇ ಇರುತ್ತ ಲೆಕ್ಕ ಹಾಕಿಯಾಗ? ಎಷ್ಟು ಪ್ರಾಮಾಣಿಕವಾಗಿ ನಡೆಯುತ್ತಾಗ ದೇವರ ಕಾನ್ಸೆಪ್ಟ್ ಅರ್ಥವಾಯಿತು ಅಂದ್ರೆ ಸಮಾಜ ಸಖವಾಗಿ ನಡೆಯುತ್ತಾಗ ಸಮಸ್ಯೆ ಇಲ್ಲ. ಯಾಕೆ ಯಾವ ವಾಚ್ ಮಾಡ್ತಾ ಇದ್ದಾನೆ? ನಮಗೆ ಅವನು ಅತ್ಯಂತ ನಿಯಂತ್ರಕನಾಗಿದ್ದಾನೆ, ಕರುಣಾಳುವಾಗಿದ್ದಾನೆ, ಸಮರ್ಥರಾಗಿದ್ದಾರೆ ಅಂತ ಹೇಳಿದ ಮೇಲೆ ನಾವು ಸರಿಯಾಗಿ ಬದುಕೇ ಬದುಕ್ತೇವಾಗ. ಇವತ್ತು ತುಂಬಾ ಜನಗಳು ದೇವರನ್ನು ನಂಬಿದವರೇ ಹೆಚ್ಚು ಮೋಸ ಮಾಡೋ ಕಾಲ ಇದೆ. ದೇವರನ್ನು ನಂಬಿದವರು ಹೆಚ್ಚು ಮೋಸ ಮಾಡ್ತಾರೆ. ಕಾರಣ ಏನಂದ್ರೆ ದೇವರನ್ನು ಅವರು ಅರ್ಥನೇ ಮಾಡ್ಕೊಂಡಿಲ್ಲ. ಜನ ಅವ್ರು ದೇವರನ್ನು ನಂಬಿದ್ದೇವೆ ಅಂತ ಯಾಕಂತಾರೆ ಗೊತ್ತಾ? ಜನಗಳು ದೇವರನ್ನ ನಂಬಿದ್ದಾರೆ, ನಾವು ನಂಬಿದ್ದೇವೆ ಅಂತಂದ್ರೆ ನಮ್ಮನ್ನು ಅವ್ರು ನಂಬುತ್ತಾರೆ ಅಂತ ಒಂದು ಲಾಜಿಕ್ ಉಪಯೋಗಿಸಿ ಮೋಸ ಮಾಡ್ತಾರೆ. ಇವತ್ತು ಯಾವ್ದು ನಡೆಯುತ್ತೆ ಊರಲ್ಲಿ ಅಂತ ಕೇಳಿ ಮಾಡ್ತಾರಲ್ಲ, ಹಾಗೆ ವ್ಯಾಪಾರಿಗಳು ಏನ್ ಮಾಡ್ತಾರೆ? ಡಿಮ್ಯಾಂಡ್ ಯಾವ್ದಕ್ಕಿದೆ ಅಂತಿರ್ತಾರೆ. ಡಿಮ್ಯಾಂಡ್ ಯಾವ್ದಕ್ಕಿದೆ ತಂದು ಇಟ್ಬಿಡ್ತಾರೆ. ಇವತ್ತು ದೇವರಿಗೆ ಡಿಮ್ಯಾಂಡ್ ಇದೆ ಅಂತ ಗೊತ್ತಾಯ್ತಲ್ಲ ಒಂದು ವರ್ಗದಿಂದ, ಮೋಸ ಮಾಡಕ್ಕೆ ಜನ ಶುರು ಮಾಡಿಬಿಟ್ಟು. ಆದ್ರೆ ಪ್ರಾಮಾಣಿಕನೇ ಆಗಿ ದೇವರ ಬಗ್ಗೆ ಉಪಾಸನೆ ಮಾಡ್ತಾನಲ್ಲ, ಅವನಿಂದ ಮೋಸ ಆಗೋ ಚಾನ್ಸಸ್ ಇಲ್ಲವೇ ಇಲ್ಲ. ಅವರಿಂದ ನಿಜವಾದ ಸಮಾಜ ಕಲ್ಯಾಣವಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅವನಿಗೆ ನಮಗೆ ಬೇಕಾದನ್ನು ಕೊಡೋದಕ್ಕೆ ಅವನು ಬರೋದಲ್ಲ, ಅವನಿಗೂ ಬೇಕಾಗಿರ್ಬೇಕದು. ಅವನಿಗೂ ಬೇಕಾಗಿರಬೇಕು, ನಮಗೂ ಬೇಕಾಗಿರಬೇಕು. ಆದ್ರೆ ಮಹತ್ವನೇ ಬೇರೆ. ಅದು ಆ ರೀತಿ ಇದ್ದ ಜ್ಞಾನಿಗಳನ್ನ ಸಮಾಜ ಸದಾಕಾಲ ಗೌರವಿಸ್ತಾ ಹೋಗುತ್ತೆ. ಅರ್ಜುನ ಆ ರೀತಿ ಇರಬೇಕು ಅಂತ ಪರಮಾತ್ಮ ಹೇಳ್ತಾ, ತನ್ನ ಉಪಾಸನೆ ಕಷ್ಟನ ಅಂದ್ರೆ ಏನೂ ಕಷ್ಟ ಅಲ್ಲ. ನನ್ನ ಬಗ್ಗೆ ನಿಶ್ಚಿತವಾದ ಚಿಂತನೆ ಮಾಡಿ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಮ್ಯಹಂ. ಇದು ಮುಂದಿನ ಪ್ರಶ್ನೆ. ನಾವೇನೋ ಮಾಡ್ತಾ ಬರ್ತೇವೆ, ಮಧ್ಯೆ ಸಾವು ನೋವು ಬಂದ್ರೆ ಏನ್ ಮಾಡ್ಬೇಕು ನಾವೀಗ? ಯೋಚನೆ ಮಾಡಬೇಡಿ ಅಂತ ಹೇಳುತ್ತಾ, ಯೋಗಕ್ಷೇಮಂ ವಹಮ್ಯಹಂ, ನಿನ್ನ ಯೋಗಕ್ಷೇಮ ನನಗೆ ಸೇರಿತ್ತು. ಇದು ದೇವರನ್ನು ಬಂದು ನಂಬಿದಾಗ ನಮ್ಮ ಸೆಕ್ಯೂರಿಟಿ ಸೆನ್ಸ್ ಡೆವಲಪ್ ಆಗ್ತದೆ. ಓಹೋ, ಪೂರ್ಣ ಭದ್ರತೆಯನ್ನು ಪರಮಾತ್ಮ ಕೊಡ್ತಾನೆ, ಪೂರ್ಣ ಭದ್ರತೆಯನ್ನು ಕೊಡ್ತಾನೆ. ಆಫೀಸ್ ಇವತ್ತು ಡೆಲ್ಲಿಗೆ ಹೋಗ್ಬೇರಿ ಅಂತ ಹೇಳಿದರೆ ಹೋಗ್ಬಾರ ಹಣ ಎಲ್ಲದನ್ನು ಕೊಡ್ತಾನೆ. ಹೋಗ್ಬಾರ ರಿಸರ್ವೇಷನ್ ಅವರೇ ಮಾಡಿಸ್ತಾರೆ, ಮತ್ತೆ ಇಳ್ಕೊಳ್ಳೋ ಚಾರ್ಜ್ ಅವರೇ ಏರ್ಪಾಟು ಮಾಡಿರ್ತಾರೆ, ಪ್ರತಿಯೊಂದು ಏರ್ಪಾಟು ಮಾಡಿರ್ತಾರೆ. ಯಾಕೆ? ಅವರು ಕಳಿಸ್ತಾ ಇದ್ದಾರೆ. ಇವತ್ತು ಕೆಲಸ ಹೇಳಿದವರಿಗೆ ನಿರ್ವಹಣೆ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆ ಮಾಡಬೇಕಾದ ಜವಾಬ್ದಾರಿ ಇರುತ್ತೆ. ನನ್ನನ್ನು ನಂಬಿ ಕೂತರೆ ಯೋಗಕ್ಷೇಮಂ ಮಹಾಮ್ಯಹಂ, ಮಾಡಿಯೇ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇದು ಪರಮಾತ್ಮ ಮಾಡಿದ್ದನ್ನು ಜನ ಕಾಪಿ ಮಾಡ್ತಿದ್ದಾರಷ್ಟೇ ಇವತ್ತು. ಆದರೆ ದೇವರಂತೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೂರಕ್ಕೆ ನೂರರಷ್ಟು ಭದ್ರತೆಯನ್ನು ಪರಮಾತ್ಮ ಒದಗಿಸ್ತಾನೆ. ಆ ಮಾತು ಹೇಳಿದ. ಸರಿ, ನಿನ್ನ ಸೇವೆಗೆ ನಾವು ಏನು ಕೊಡಬೇಕು ಅಂತ ಕೇಳಿದರೆ ಏನು ಬೇಡ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಮಶ್ಯಾಮಿ ಪ್ರಯತಾತ್ಮನಃ. ಬಹುಶಃ ವಿಷ್ಣು ಸರ್ವೋತ್ತಮತ್ವದ ದೊಡ್ಡ ಮುಖ ಇದು. ಒಂದು ಮತ್ತೆ ಎಂತೆಂಥ ದೇವತೆಗೂ ಒಂದು ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ಸ್ ಇದೆ. ಅದನ್ನು ಕೊಟ್ಟರೆ ಮಾತ್ರ ಮೆಚ್ತಾನೆ, ಇವರು ಮೆಚ್ಚೋದಿಲ್ಲ. ಆದರೆ ದೇವರಿಗೆ ಮಾತ್ರ ಏನೂ ಇಲ್ಲಂತೆ. ಪತ್ರಂ ಪುಷ್ಪಂ ಫಲಂ ತೋಯಂ, ಅಷ್ಟೇ, ನಿಮಗೆ ಏನಿರುತ್ತೋ ಅದನ್ನು ಕೊಡಿ, ಕೆಟ್ಟದನ್ನು ಮಾತ್ರ ತಗೊಳ್ಳೋದಿಲ್ಲ ನಾನು. ಒಳ್ಳೇದು ಎಷ್ಟು ಮಿನಿಮಮ್ ಕೊಟ್ಟರು ಸಾಕು, ಆ್ಯಸ್ ಎ ಟೋಕನ್ ಆಫ್ ರೆಸ್ಪೆಕ್ಟ್. ಅಂದರೆ ಡಿವೋಷನ್ ಅವ್ರು, ರೆಸ್ಪೆಕ್ಟ್ ಅವ್ರು, ಇನ್ನೇನು ಕೊಡೋ ಕಾರಣ ಇಲ್ಲ. ಇಷ್ಟು ಸರಳ ಜಗತ್ತಲ್ಲಿ ಯಾರಿದ್ದಾರೆ ತೋರಿಸು? ತಂದೆ ತಾಯಿ ಹೇಳೋದಿಲ್ಲ, ಮಗನೇ ನಾ ಬರ್ತೇನೆಯ ಪತ್ರ ಪುಷ್ಪ ಕೊಟ್ಬಿಡು ಅಂತ ಕೇಳಿದರೆ ಗೋವಿಂದ ಸತ್ತೋಗ್ತಾರೆ, ಕೊಡಬೇಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಸಾಧ್ಯನೇ ಇಲ್ಲ, ಒಳ್ಳೆ ಟ್ರೀಟ್ಮೆಂಟ್ ಕೊಡಲೇಬೇಕಾಗುತ್ತೆ. ಆದರೆ ಇವತ್ತು ಅಷ್ಟು ಸುಲಭ ಭಗವಂತ ಒಬ್ಬನೇನೆ ನಮಗೆ. ಅಷ್ಟು ಸುಲಭ ಯಾಕೆ ಕೇಳ್ತಾರೆ ಅಂದರೆ ನಮ್ಮಿಂದ ಏನು ಬೇಕಾಗಿಲ್ಲ ಅವನಿಗೆ, ಅದು ವಿಶೇಷ. ಅವನು ಪೂರ್ಣ ಅಂಬುದನ್ನು ಅರ್ಥ ಮಾಡ್ಕೊಂಡು ಬಿಟ್ಟರೆ ದೇವರ ಬಗ್ಗೆ ಹೊಸ ಚಿತ್ರ ಮುಂದೆ ಬರೋದು. ನಮ್ಮನ್ನು ಕೇಳೋ ದೇವರು ಅನ್ನೋ ಕಾನ್ಸೆಪ್ಟ್ ಇದ್ರೆ ದೇವರೇ ಅಲ್ಲ ಆತ. ನಮಗೆ ಅನಿಸ್ತದೆ ನಮ್ಮನ್ನೇ ಕೇಳ್ತಾನೆ, ನಮಗೇನ್ರಿ ನಾವು ಕೊಡೋದು ಅಂತ ಅನಿಸಿಬಿಡುತ್ತೆ ಅಷ್ಟೇ. ನಮ್ಮನ್ನೇ ಕೇಳ್ತಾನೆ, ಅವನೇನು ಕೊಡ್ತಾನೆ? ನಮ್ಮ ದೇವರು ನಮ್ಮನ್ನು ಕೇಳೋದಿಲ್ಲ ಅಂತ ಹೇಳಿದ್ರು. ಮತ್ತೇನು ಕೊಡಬೇಕು? ಭಕ್ತೈವ ತುಷ್ಟಿ ಮಭ್ಯೈತಿ, ಮುಂದೆ ಬರುತ್ತೆ. ಭಕ್ತ್ಯಾತು ಅನನ್ಯಯಾ ಶಕ್ಯ ಅಂತ ಹೇಳಿದ್ದಾನೆ. ಅಷ್ಟೇ ಅಲ್ಲ ಅರ್ಜುನ, ತದಹಂ ಭಕ್ತ್ಯುಪಹೃತಮಶ್ಚಾಮಿ ಪ್ರಯತಾತ್ಮನಃ. ಭಕ್ತ್ಯುಪಹೃತಂ, ಭಕ್ತಿಯಿಂದ ಏನು ಕೊಡ್ತೇನೆ ಅದನ್ನು ನಾನು ಸ್ವೀಕಾರ ಮಾಡ್ತೇನೆ. ಇದು ಇಲ್ಲೇನಾದರೂ ನೋಡಿ ಯೋಚನೆ ಮಾಡಿ, ಮೋಸ, ವಂಚನೆ, ಅನ್ಯಾಯ ಏನಾದರೂ ತ್ರೇಸಾರ ಕಾಣುತ್ತಾ ಅದರೊಳಗೆ ಏನೇನೂ ಸಾಧ್ಯ. ಸಾರ್ವಜನಿಕವಾದ ವಿಚಾರ, ಯಾರೋ ಒಬ್ಬ ಕೋಮಿನವನು, ಒಂದು ಊರಿನವನು, ಒಂದು ವಯಸ್ಸಿನವನು, ಅಥವಾ ಗಂಡಸರು ಅಥವಾ ಹೆಂಗಸರು, ಚಿಕ್ಕವರು, ಏನೇನೇನೋ ಇಲ್ಲ. ಭಕ್ತಿ ಇತ್ತು ಅಂದರೆ ನಾನು ನೋಡ್ಲಿಕ್ಕೆ ಎಲಿಜಿಬಲ್. ಭಕ್ತಿ ಇಲ್ಲ ಅಂದರೆ ಸಾಧ್ಯವಿಲ್ಲ. ಇಷ್ಟು ಓಪನ್ ಆಗಿ ಜಗತ್ತು ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಒಂದು ನಾವು ಬಹಳ ವಿಶಾಲ ಹೃದಯ ಅಂತ ಕರ್ಕೊಂಡ್ರು ಕೂಡ ಏನಾದರೂ ಒಂದು ಕಂಡೀಷನ್ ಹಾಕ್ಕೊಂಡಿರ್ತೇವೆ ಅವರಿಗೆ. ದೇವರು ಮಾತ್ರ ಆಗಲ್ಲ, 100% ರಾಮದೇವರು ಕರೆದಿದ್ದ ಹಾಗೆ ಮೋಕ್ಷಕ್ಕೆ ಬನ್ನಿ ಅಂತ ಕರಿಬೇಕಾದ್ರೆ ಏನೂ ಇಲ್ಲ. ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವಹ, ಯಾರಿಗೆ ಮೋಕ್ಷ ಬೇಕೋ ನಾನು ಹಿಂದೆ ಬನ್ನಿ ಕರ್ಕೊಂಡು ಹೋಗ್ತೇನೆ ಅಷ್ಟೇ, ಯಾವುದೂ ಇಲ್ಲ. ಅವಾಗ ಹೇಳ್ತಾ ಜಾತಿ ಗೀತೆ ಪ್ರಶ್ನೆ ಬರಲಿಲ್ಲವಂತೆ, ರಾಮನಿಂದೆ ಪ್ರಾಣಿಗಳು ಕೂಡ ಹೊರಟುಬಿಟ್ಟು ಅಂತ ನಡಿ, ಇರುವೆಗಳು ಹೊರಟುವಂತೆ. ಜಾತಿ ಗೀತೆ ಹಾಕಿದ್ರೆ ಗೋವಿಂದ ಇದು ಇರೇನು, ಮನೆಯಲ್ಲೇ ಇರುವೆ ಅಂದ್ರೆ ಓಡಿಸ್ಬಿಡ್ತೇವೆ, ನಾವೇ ಓಡಿಸ್ಬಿಡ್ತೇವೆ ಇರುವೆನ. ರಾಮದೇವ ಇರುವೆನೂ ಕರ್ಕೊಂಡು ಹೋದ್ ಕತ್ತೆಗಳು ಹೋದಂತೆ ರಾಮದೇವರಿಂದ, ರಾಮದೇವರಿಂದ ಕತ್ತೆಗಳು ಹೋದ. ಬಹುಶಃ ರಾಮಾಯಣ ಸರಿಯಾಗಿ ಕೇಳಿದವರಿಗೆ ಆಶ್ಚರ್ಯನೇ ಆಶ್ಚರ್ಯ. ಬಹುಶಃ ದೇವರಷ್ಟು ವಿಶಾಲರದ ಜಗತ್ತಲ್ಲಿ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಆಗ ನಮ್ಮ ದೇವರು ಅಂತ ಹೇಳಿದ್ರೆ ಪರಿಪೂರ್ಣವಾದ ವ್ಯಕ್ತಿ. ಜನ ದೇವ್ರನ್ನೇನು ಬೈತಾರಲ್ಲ, ದೇವ್ರ ಕಾನ್ಸೆಪ್ಟೇ ಗೊತ್ತಿಲ್ಲ ಅವರಿಗೆ. ಯಾವುದೋ ಒಬ್ಬ ಊರಿನ ಸರ್ಕಲ್ ಗಿರ್ಕಲ್ ನೋಡ್ಬಿಟ್ಟು ಅಲ್ಲಿರೋ ಒಂದು ಯಾವುದೋ ನೋಡ್ಬಿಟ್ಟು ಪಾಪ ಈ ಕೋಳಿ ಕುರಿ ಕೇಳೋ ದೇವರು ಅಂತ ತಿಳ್ಕೊಂಡು ಬೇಡ ಅಂತ ತಿಳ್ಕೊಂಡಿರ್ತಾರೆ ಹೊರತು, ನಿಜವಾದ ದೇವರ ಬಗ್ಗೆ ಕೇಳಿದ ಮೇಲೆ ಆತನನ್ನು ಇಲ್ಲ ಅಂತ ಹೇಳೋ ಶಕ್ತಿ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಅವನು ಅದಕ್ಕಿಂತ ಆತ್ಮವಂಚನೆ ಮತ್ತೊಂದು ಇರೋದಿಲ್ಲ ಹೇಳೋದಕ್ಕೆ ಹೊರಟ್ರೆ, ಅಷ್ಟು ಶ್ರೇಷ್ಠವಾದ ವ್ಯಕ್ತಿ ಅಂತ. ಆದರೆ ಅರ್ಜುನ, ನೀನು ಇನ್ನೂ ಏನಿಲ್ಲ ತಾನೆ, ಯೋಚನೆ ಮಾಡಬೇಡ. ಯಸ್ಮಿನ್ ಯತ್ಕರೋಷಿ ಯತಶ್ಚಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ ತಪಸ್ಸಿ ಕೌಂತೇಯ ತತ್ ಕುರುಷ್ವದರ್ಪಣಂ. ನೀನು ಏನೇನು ಮಾಡ್ತೀಯಲ್ಲಪ್ಪ ಅದನ್ನು ಕೊಟ್ಬಿಡು, ನಾನು ಅರ್ಪಣೆ ಮಾಡಿಬಿಡು ಸಾಕಷ್ಟು. ಏನೇನು ಮಾಡ್ತೀವೋ ನೀವು ವಿದ್ಯಾಭೂಷಿ ಇಷ್ಟು ಹೇಳಿದ್ರೆ ವಿದ್ಯಾರ್ಥಿಗೆ ಸರಿ ಏನು ಬರೆದಿಲ್ಲ ಅದು ಬರದಷ್ಟು ಕೊಡಯ್ಯ ಸಾಕು ಪಾಸ್ ಮಾಡ್ತೀರಿ ಅಂದರೆ ಗೋವಿಂದ ಬಹುಶಃ ಎಲ್ಲರೂ ಪಾಸ್ ಆಗಿಬಿಡ್ತಾರೆ. ಬರದಷ್ಟು ಕೊಡಯ್ಯ, ಬರದಷ್ಟು ಕೊಡು ಸಾಕು, ಪ್ರಾಮಾಣಿಕನಾಗಿರು. ಬಹುಶಃ ಮೋಕ್ಷದ ಹಾದಿ ಯಾವುದೇ ಪರೀಕ್ಷೆ ಪಾಸ್ ಮಾಡೋಕ್ಕಿಂತ ಸುಲಭ. ಅಲ್ಲೂ ಅದನ್ನು ಮಾಡೋದಿಲ್ಲ ಅಂದರೆ ಉದ್ದಾರ ಯಾವಾಗ್ತಾರೆ ಅವರೀಗ. ಏನು ಮಾಡ್ತೀವಿ ಅದನ್ನು ಕೊಡಯ್ಯ, ಏನು ಎತ್ಕ ಸುತಾವಣಿ ಕೊಟ್ಟೆ ಅವರೇ ಅದರೇ ಕೊಡು ಸಾಕು, ಏನು ಬೇಕಿಲ್ಲ ನನಗೆ. ಗಜೇಂದ್ರ ಬರೀ ಹೂ ಕೊಟ್ಟ ಅದೇ ಸಾಕು ನನಗೆ, ಎಷ್ಟು ಸುಲಭ ಪರಮಾತ್ಮ. ಆ ದೃಷ್ಟಿಯಲ್ಲಿ ಏನು ಕೊಟ್ಟರು ತಗೊಳ್ತೇನೆ, ಆದರೆ ಪ್ರಾಮಾಣಿಕತೆ ಭಕ್ತಿ ಮಾತ್ರ ಮುಖ್ಯ. ಒಮ್ಮೊಮ್ಮೆ ತಪ್ಪಾದ್ರೆ ಏನು ಮಾಡಬೇಕು ಅಂತ ಪ್ರಶ್ನೆ ಬಂತು. ಆಯ್ತು ತಪ್ಪು ಮಾಡಬಾರ್ದು ಅವೆಲ್ಲ ಸರಿನೇ, ಒಮ್ಮೊಮ್ಮೆ ತಪ್ಪಾದ್ರೆ ಏನು ಮಾಡಬೇಕು, ಇದು ಮೂಲಭೂತ ಪ್ರಶ್ನೆ. ಪರಮಾತ್ಮ ಹೇಳ್ತಾನೆ, ಯೋಚನೆ ಮಾಡಬೇಡ ಅರ್ಜುನ. ಅಪಿಚೇತ್ ಸುತರಾಚಾರಃ ಭಜತೆ ಮಾಮನನ್ಯವಾಕ್. ನೀವು ಎಷ್ಟು ದುರಾಚಾರಿ ಆದರೂ ಪರವಾಗಿಲ್ಲ ಯಾವುದೋ ಒಂದು ಕಾರಣದಿಂದ. ಆದರೆ ನಾನು ಮತ್ತೆ ಸ್ಮರಣೆ ಮಾಡಲಿಕ್ಕೆ ಹೊರಟ್ರೆ ಕ್ಷಿಪ್ರಂ ಭವತಿ ಸಮ್ಯ ಧರ್ಮಾತ್ಮ ಸಮ್ಯಕ್ ವ್ಯವಸಿತೋ ಹಿ ಸಹ. ಯೋಚನೆ ಮಾಡಬೇಡ, ನಾನು ಉದ್ಧಾರ ಮಾಡ್ತೇನೆ ಅವನನ್ನು ಅಂತ ಹೇಳ್ತಾನೆ. ಇದು ಇನ್ನೊಂದು, ಇದು ಒಂದು ಆಕಸ್ಮಿಕ ತಪ್ಪುಗಳಾದರೆ ದೇವರು ಕ್ಷಮಿಸ್ತಾನೆ ಅಂದರೆ ಖಂಡಿತ ಕ್ಷಮಿಸ್ತಾನೆ. ಇದು ಕರೆಂಟ್ ಇಟ್ಕೊಂಡಿದ್ದಾರೆ ಮನೆಯೊಳಗೆ, ಆಕಸ್ಮಿಕ ಮುಟ್ಟಿಬಿಡ್ತಾರೆ, ಬೈ ಚಾಚ್ ಬಿಟ್ಟು ಅದನ್ನು ಕ್ಷಮಿಸಿಬಿಡುತ್ತ ಅದು ಒಡವೇ ಬಿಡುತ್ತೆ, ಬಿಡೋದಿಲ್ಲ. ಏನೋ ಪಾಪ ದಿವಸ ಲೈಟ್ ಬಿಲ್ ಸರಿಯಾಗಿ ಕೊಡ್ತಾರೆ, ಪಾಪ ಎಲ್ಲ ಮಾಡ್ತಾನೆ. ಏನು ತಂದು ಇವತ್ತು ಒಂದಿವಸ ಮುಟ್ಟಿದ್ದಾನೆ ಪರವಾಗಿಲ್ಲ, ಬಿಟ್ಟುಬಿಡುತ್ತ ಅದು ಒಡೆದಾಕಿ ಬಿಡುತ್ತೆ. ದೇವರು ಹಾಗಲ್ಲ, ಒಮ್ಮೊಮ್ಮೆ ತಪ್ಪು ಮಾಡಿದ್ರೆ ನಾನು ಕ್ಷಮಿಸ್ತೇನೆ ಅಂತ ಹೇಳಿದ್ದಾನೆ. ಒಮ್ಮೊಮ್ಮೆ ತಪ್ಪು ಮಾಡಿದ್ರೆ ಕ್ಷಮಿಸ್ತೇನೆ, ಕೆಲ ಅಪಾರ್ಥ ಮಾಡ್ಕೊಂಡ್ಬಿಟ್ರು. ತಪ್ಪು ಮಾಡಿದ್ರೆ ದೇವರು ಕ್ಷಮಿಸ್ತಾನೆ ಅಂತ ಹೇಳಿಬಿಟ್ಟು ತಪ್ಪು ಮಾಡೋದು ಕ್ಷಮಿಸು, ತಪ್ಪು ಮಾಡೋದು ಕ್ಷಮಿಸು. ಅದಲ್ಲ, ಯಾವಾಗಲೂ ಕೂಡ ಭಕ್ತಿ ಇದ್ದಲ್ಲಿ ತಪ್ಪು ಮಾಡೋ ಪ್ರಸಂಗ ಬರೋದಿಲ್ಲ. ಇದನ್ನು ನೋಡಬೇಕು, ಭಕ್ತಿ ಎಲ್ಲಿರುತ್ತೋ ಅಲ್ಲಿ ತಪ್ಪು ಮಾಡೋ ಪ್ರಸಂಗ ಬರೋದಿಲ್ಲ. ಬಂತು ಅಂದರೆ ಅನವಾಯಿಡಬಲ್ ಸರ್ಕಮ್ಸ್ಟೆನ್ಸ್ ಬಂದಿರುತ್ತೆ ಅಂತ, ಏನೋ ಭಾರಿ ತೊಂದರೆ ಇದೆ ಅಂತ. ಸರಿಯಾಗಿ ರೆಗ್ಯುಲರ್ ಬರಲಿಲ್ಲ ಇವತ್ತು, ಸರಿಯಾಗಿ ಬರ್ತಾರೆ ಇವತ್ತು ಬರಲಿಲ್ಲ ಯಾಕೆ ಅಂತ ಕೇಳಿದರೆ, ಇಲ್ಲ ಅಲ್ಲಿ ಬಸ್ ಹರ್ಡಪ್ ಆಯಿತು, ಬ್ರೇಕ್ ಡೌನ್ ಆಯಿತು, ಓ ಅದು ಕಾರಣ ಸರಿಯಾದದು. ಅದನ್ನು ಬಿಟ್ಟುಬಿಟ್ಟು ಯಾವ ದಿವಸ ಬರ್ತಿದ್ದೆ ಸರ್, ಒಂದು ದಿವಸ ನೋಡಿಬಿಡೋಣ ಅಂತ ಲೇಟಾಗಿ ಬಂದೆ ಅಂತ ಕೇಳಿದರೆ ಈ ಉತ್ತರ ಯಾವನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ದಿವಸ ಬರ್ತಿದ್ದೆ ಗುಡ್ ಅಂತೀರಿ, ಅವತ್ತು ಉದ್ದೇಶಪೂರ್ವ ಲೇಟಾಗಿ ಬಂದೆ ಸರ್ ಅಂತ ಕೇಳಿದರೆ ಉದ್ದೇಶಪೂರ್ವಕರೆ ಬೈತೇನೆ ಹೋಗು ಅಂತ ಹೇಳಿದ್ದೆ. ಅವನೊಂದು ಅಂಥವನು ಕಾರಣ ಕೊಟ್ಟೆ, ಇಲ್ಲ ಹೀಗಾಯಿತು ಅದು ಸರಿ. ಅಜಾಮಡಾದಿಗಳಾದರೂ ಪಾಪ ಯಾವುದೋ ಒಂದು ಕಾರಣ ದುಷ್ಕರ್ಮಿ ಆಗಬಹುದು, ಇದರಿಂದ ನಮಗೊಂದು ಹೊಸ ಭರವಸೆ ಸಿಕ್ತಿ. ಈಗಾಗಲೇ ಅನೇಕರಿಗೆ ಒಂದು ದುಃಖ ಆಗುತ್ತೆ, ಹೌದು ಇಷ್ಟು ದಿವಸ ದೇವ್ರ ಬಗ್ಗೆ ಗೊತ್ತಿದ್ದಿಲ್ಲ, ಇನ್ಮೇಲೆ ಗೊತ್ತಾಯಿತು ಎಷ್ಟೋ ತಪ್ಪು ಮಾಡಿ ಆಗಿದೆ, ಮುಂದೇನು ಗತಿ ಅಂದರೆ ಯೋಚನೆ ಮಾಡಬೇಡಿ, ನಾನು ಕ್ಷಮಿಸ್ತೇನೆ ಅಂತ ಪರಮಾತ್ಮ ಹೇಳುತ್ತಾನೆ. ಇಷ್ಟು ಭರವಸೆ ಯಾರು ಕೊಡಲಿಕ್ಕೆ ಸಾಧ್ಯ ಉಂಟು? ಕೆಲವು ಏಜ್ ಲಿಮಿಟ್ ಯಾರು ಹಾಕಬೇಕಲ್ಲ, ಏನೇನು ಹಾಕೋದಿಲ್ಲ ಪರಮಾತ್ಮ, ಯಾವ ನಿರ್ಬಂಧಗಳೇ ಇಲ್ಲ. ಸರ್ಕಾರಿ ಕೆಲಸಕ್ಕೆ ಏಜ್ ಲಿಮಿಟ್ ಇದೆ, ಯಾವುದೇ ಕ್ಲಾಸ್ ಓದಬೇಕಾದ್ರೆ ಏಜ್ ಲಿಮಿಟ್ ಇದೆ, ಪ್ರತಿಯೊಂದಕ್ಕೆ ಏಜ್ ಲಿಮಿಟ್ ಇದೆ. ಆದರೆ ಭಗವಂತ ಯಾವ ಲಿಮಿಟ್ ಹಾಕೋದಿಲ್ಲ. ಅದನ್ನೇ ನಾವು ಏನು ಮಾಡಿದ್ದೇವೆ ಗೊತ್ತಾ, ಪರಮಾತ್ಮನ ಕರುಣೆಯನ್ನು ಅಂಡ್ಯೂ ಅಡ್ವಾಂಟೇಜ್ ಉಪಯೋಗಿಸಿದ್ದೇವೆ. ಅದಕ್ಕೆ ರಿಟೈರ್ ಆದಮೇಲೆ ದೇವರು ಆ ಥರ ಶೇಖರ್ ಯಾವಾಗಲೂ ಪರವಾಗಿಲ್ಲ ಅಂತ ಹೇಳ್ತಾನಲ್ಲ, ಅಥವಾ ಆಪತ್ತು ಬಂದ ಸಂಕಟ ಬಂದ ವೆಂಕಟರಮಣ, ಅಥವಾ ಕೊನೆಗಾಲಕ್ಕೆ ನಿರ್ವಾಹ ಇಲ್ಲಲ್ಲ, ಅದಲ್ಲ. ಆತನ ಕರುಣೆಯ ಮುಖ ನೋಡಬೇಕಾದ್ರೆ ತುಂಬ ಬೇಕಾದ್ರೆ ಹೇಳ್ತಾರೆ ಆಫೀಸಿಗೆ, ಯಾವಾಗಾದ್ರೂ ಬೇಕಾರ ಬಾಯ ನಾ ಬರೋದು 5 ಗಂಟೆಗೆ ಹೋಗ್ಬಿಟ್ರೆ ಸೀದಾ ಸರ್, ಯಾವಾಗಾದ್ರೂ ಬೇಕಾ ಬಾ ಅಂತ ಹೇಳಿದ್ದೀರಾ? ಯಾವ ನಾವು ಹೋಗೋದಿಲ್ಲ ಅವನು ಪಾಪ, ಅವ್ನು ಹೇಳ್ತಾರೆ ಸರ್ ಅದೇ ಬೇಕು ಅಂತಾನೆ, ಇಲ್ಲಯ್ಯ ನೀನು ಕೆಲಸ ಆಗಬೇಕಾಗಿದೆ ಬರಲೇಬೇಕು ಅಂತ ಹೇಳ್ತಾರೆ. ಮನೆ ತುಂಬ ಕಷ್ಟ ಇದೆ ಪರವಾಗಿಲ್ಲ ಬಿಡಿ, ಎಷ್ಟು ದಿವಸ ತಿಂಗಳಿದೆಯಾ, ತಿಂಗಳು ಲೇಟ್ ಆಗ ಪರವಾಗಿಲ್ಲ ಅಂತ ಹೇಳ್ತಾರೆ. ಇಲ್ಲ ಸರ್ ತುಂಬ ಲೇಟ್ ಆಗುತ್ತೆ, ಎಷ್ಟೊತ್ತಿಗೆ ಬರ್ತೀಯ, 5 ಗಂಟೆ ಬರ ಪರವಾಗಿಲ್ಲ ಅಂದ್ಬಿಡ್ತಾನೆ ಅವನೇನೆ. ಆ ಹೋಗೋದಿಲ್ಲ, ಇಷ್ಟು ಹೇಳ್ತಾರೆ ಅಂದ್ರೆ ನಾನು ತಡ ಆಗಬಾರ್ದು. ಅವನು 12ಕ್ಕೆ ಬರ್ತೀನಿ ಹೇಳಿ 11ಕ್ಕೆ ಹೋಗ್ತಾನೆ. ಯಾಕೆ ಅಷ್ಟು ತಂದ್ರೆ ಭರವಸೆ ಇಟ್ಟ ಮೇಲೆ ನಾನು ಮೋಸ ಮಾಡಕ್ಕೆ ಬರೋದಿಲ್ಲ. ಇದು ಪ್ರಾಮಾಣಿಕವಾಗಿ ಹೇಳ್ತಕ್ಕಂಥ ಮಾತು. ದೇವರು ಇಷ್ಟೆಲ್ಲ ಮೇಲೆ ಲಿಬರ್ಟಿ ಕೊಟ್ಟ ಮೇಲೆ ಅದನ್ನು ಏನು ಮಾಡ್ತೇವೆ, ಒಳ್ಳೆ ರೀತಿಯಲ್ಲಿ ತಗೋತೇವೆ ನಾವು. ಅದು ದುರಾಚಾರಿಗಳಾಗಬಾರದು, ಮೊದಲೇ ದುರಾಚಾರಿಗಳಾಗೋದೇ ಇಲ್ಲ ನಾವು. ಅನಿವಾರ್ಯವಾದರೆ ದೇವರು ಕ್ಷಮಿಸ್ತಾನೆ, ಆಗ ನಮ್ಮ ನೋವಿದೆ ನಮಗಾಗ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ ರಾಹಿಮಾಂ ಕೃಪಯಾ ದೇವ ಶರಣಾಗತ ವತ್ಸಲ. ಆ ನೋವಿದೆ, ಅದು ಎಷ್ಟೇ ಆಫೀಸರ್ ಕ್ಷಮಿಸಿದ್ರು ಕೂಡ ತಪ್ಪು ಮಾಡಿದ್ರೆ ಒಂದ್ಸಲ ಮನಸ್ಸಿಗೆ ಬೇಸರ ಇದ್ದೇ ಇರುತ್ತೆ, ಇವರ ನಾನು ತಪ್ಪು ಮಾಡಿಬಿಟ್ಟೆ, ಮಾಡಬಾರ್ದಾಗಿತ್ತು. ಇದು ಪ್ರಾಮಾಣಿಕನಿಗೆ ಸದಾ ಇರತಕ್ಕಂಥ ಒಂದು ಭಾವನೆ, ಅದಕ್ಕೆ ಅವನು ಯೋಗ್ಯ ಅಂತ ಕರೆಯು, ದೈವೀ ಸಂಪತ್ತು ಅಂತ ಕರೀತಾರೆ. ಅವ್ರು ಎಷ್ಟೇ ಕ್ಷಮಿಸಿದ್ರು ಕೂಡ ನಾನು ಮಾಡಬಾರ್ದಾಗಿತ್ತು, ಇನ್ನೊಮ್ಮೆ ನಾನು ಮಾಡೋದಿಲ್ಲ, ಪರವಾಗಿಲ್ಲ ಅಂದ್ರೆ ಕೇಳೋದಿಲ್ಲ. ಈ ಭಾವನೆ ಬಂತು ಅಂದ್ರೆ ನಿಜವಾದ ದೈವಿ ಸಂಪತ್ತು ತುಂಬಿದೆ ನಮ್ಮಲ್ಲಿ ಅಂತ ಅರ್ಥ. ಹಾಗೊಂದು ಪ್ರಶ್ನೆ ಬಂತು, ಇದೆಲ್ಲ ಸರಿನೇ ಕೃಷ್ಣ, ಈ ಮುಂದಿನ ಶ್ಲೋಕ ಕಳೆದ ಬಾರಿ ವೇಗದಲ್ಲಿ ಹೇಳಿದ್ದೆ, ಕೆಲವು ಇನ್ನು ಸ್ವಲ್ಪ ಬೇಕು ಅಂತ ಕೇಳಿದ್ರು ಅದನ್ನು ಹೇಳಿದ್ದೆ. ಮಾಂಹಿ ಪಾರ್ಥ ವ್ಯಪಾಶ್ರಿತ್ಯ ಈಪಿಷ್ಯುಹು ಪಾಪಯೋನಯ. ಪರಮಾತ್ಮ ಮಾತನ ಒತ್ತಿ ಹೇಳುತ್ತಾನೆ, ನನ್ನನ್ನು ಆಶ್ರಯಿಸಿ ಬಿಟ್ರೆ ಪಾಪಯೋನಿಗಳು ಇರ್ತಾರಲ್ಲ ಅವರು ಕೂಡ ಉದ್ಧಾರವಾಗ್ತಾರೆ. ಸ್ತ್ರೀಯೋ ವೈಶ್ಯಾಹ ತಥಾ ಶೂದ್ರಾಹ, ಸ್ತ್ರೀಯರು ವೈಶ್ಯರು ಶೂದ್ರರು ಎಲ್ಲ ಉದ್ಧಾರ ಆಗಿಬಿಡ್ತಾರೆ ಅಂತ ಪರಮಾತ್ಮ ಹೇಳಿ. ಇದು ಒಂದು ಜಟಿಲವಾದ ಶ್ಲೋಕ. ಇದು ಭಗವದ್ಗೀತೆ ಶ್ಲೋಕವನ್ನು ಹಾಗೆ ಅನುವಾದ ಮಾಡಿದವರೇ 99 ಪಾಲ ಜನ ಹಾಗೆ ಬರೆದವರು. ಯಾರ ಅರ್ಥ ಏನಾಗುತ್ತೆ ಗೊತ್ತಾ, ನನ್ನನ್ನು ಆಶ್ರಯಿಸಿ ಬಿಟ್ರೆ ಪಾಪ ಜಾತಿಯಲ್ಲಿ ಹುಟ್ಟಿದಂತಹ ಸ್ತ್ರೀಯರು ವೈಶ್ಯರು ಶೂದ್ರರು ಕೂಡ ನನ್ನ ಬಳಿಗೆ ಬರ್ತಾರೆ, ಉದ್ಧಾರವಾಗ್ತಾರೆ ಅಂತ ಹೇಳಿಬಿಡ್ತಾರೆ. ನೋಡೋದಕ್ಕೆ ಇದು ಹೊಗಳದಾಗಿ ಕಾಣುತ್ತೆ, ಮೊದಲು ಬೈದಾಗೂ ಕಾಣುತ್ತೆ. ಮೊದಲನೇದಾಗಿ ಏನು ಕಾಣುತ್ತಲ್ಲಿ, ಸ್ತ್ರೀಯರು ಪಾಪಿಗಳು ವೈಶ್ಯರು ಪಾಪಿಗಳು ಶೂದ್ರರು ಪಾಪಿಗಳು, ಇದನ್ನು ಬೈದಾಗುತ್ತೆ ಭಗವದ್ಗೀತೆಯನ್ನು. ಇದಕ್ಕೆ ಉತ್ತರ ಯಾರೂ ಕೊಟ್ಟಿಲ್ಲ, ಗಮನಿಸ್ಬೇಕು ನಾವು. ಸ್ತ್ರೀಯರು ಪಾಪಿಗಳು, ಪಾಪ ಸ್ತ್ರೀಯರೇ ಜಾಸ್ತಿ ಉಪನ್ಯಾಸವೆಲ್ಲ ಕೇಳೋ, ಪಾರಿ ಹೆಂಗಸರೇ ಜಾಸ್ತಿ ಪಾಪ. ಪಾಪಿಗಳದ್ದು ಬೈಸ್ಕೊಳ್ಳೋ ವ್ಯತ್ಯಾಗಿ ಬರ್ತಾರೋ ಅವರು, ಅದು ಕೃಷ್ಣ ಬೈತಾರೆ ಅಂದ್ಮೇಲೆ ಗತಿ ಏನಾಗಬೇಕಾದ್ರಿಂದ. ಹೆಂಗಸರು ಪಾಪಿಗಳು, ಶೂದ್ರರು ಪಾಪಿಗಳು, ಪಾಪುಲೇಷನ್ ಅವರದೇ ಜಾಸ್ತಿ ಇರೋದು ಇವತ್ತು. ಆಮೇಲೆ ವೈಶ್ಯರು ಪಾಪಿಗಳು, ಗತಿ ಏನಾಗಬೇಕಾದ್ರಿಂದ. ಅವ್ರ ವಯಸ್ಸರು ಸ್ಟ್ರೈಕ್ ಮಾಡಿದ್ರೆ ಬಂದ ಅನ್ನ ಬಟ್ಟೆ ಯಾರಿಗೂ ಸಿಗ್ಲಿಕ್ಕಿಲ್ಲ, ಆಮೇಲೆ ಬಿಸ್ನೆಸ್ ಸ್ಟಾಪ್ ಆಗೋಗ್ಬಿಡ್ತದೆ, ಆಮೇಲೆ ಬದುಕಲಿಕ್ಕೆ ಆಗೋದಿಲ್ಲ. ಇದ್ರ ಬಗ್ಗೆ ಯೋಚನೆಗಳು ಯಾರು ಮಾಡಲಿಲ್ಲ, ಇದು ಆಶ್ಚರ್ಯ ಅಂತ ಕೇಳಿ. ಆ ಮಧ್ವಾಚಾರ್ಯರಿಗೆ ಮುಂಚಿತವಾಗಿ ಎಷ್ಟು ಜನ ಭಗವದ್ಗೀತೆಗೆ ಅರ್ಥ ಬರೆದ್ರು, ಇದು ಈ ರೀತಿ ಬರೆದ ಏನಾಗತ್ತೆ ಅಂತ ಯೋಚನೆ ಕೂಡ ಮಾಡಿದ್ರೆ ಮೆಕ್ಯಾನಿಕಲಿ ಬರೆದವರೇ ಇದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಮಧ್ವಾಚಾರ್ಯ ಹೊಸ ಅತ್ಯಂತ ವಿನೂತನವಾದ ಅರ್ಥವನ್ನ ಕೊಟ್ಟರು. ಭಗವಂತನಿಗೆ ಅತ್ಯಂತ ಪ್ರಿಯವಾದ ಅರ್ಥವನ್ನು ಕೊಡ್ತಾರೆ. ಆ ದೇವರಿಗೆ ಎಷ್ಟು ಪ್ರಿಯ, ಜಗತ್ತಿಗೆ ಎಷ್ಟು ಪ್ರಿಯ, ಮದನಾಚಾರ್ಯ ಹೇಳುತ್ತಾರೆ. ನಿಜವಾಗಲೂ ಮಧ್ವಾಚಾರ್ಯರ ಕಾಂಟ್ರಿಬ್ಯೂಷನ್ ಜಗತ್ತಿಗೆ ಗೊತ್ತಾದರೆ ಅವರ ಭಾಷೆ ಎಷ್ಟು ಲೋಕೋತ್ತರವಾದ ಭಾಷೆ ಅಂತ ಅರ್ಥವಾಗ್ತದೆ. ಆಚಾರ್ಯ ಹೇಳ್ತಾರೆ, ಭಗವಂತ ಇಲ್ಲಿ ಸ್ತ್ರೀಯರನ್ನು ಬೈದಿಲ್ಲ, ಶೂದ್ರರನ್ನು ಬೈದಿಲ್ಲ, ವೈಶ್ಯರನ್ನು ಬೈದಿಲ್ಲ, ಅವರನ್ನು ಪಾಪಿಗಳು ಅಂತ ಕರೆದೇ ಇಲ್ಲ. ಮಧ್ವಾಚಾರ್ಯ ಹೇಳ್ತಾರೆ, ಅವ್ರು ಯಾರೂ ಪಾಪಿಗಳಲ್ಲ, ಪಾಪಿಗಳು ಅಂತ ಕರೆದಿಲ್ಲ. ಮತ್ತೆ ಇದೆಲ್ಲ ಪಾಪಿ ಪಾಪಯೋನಯ ಅಂತ ಹೇಳಿ ಅಲ್ಲೇ ಅರ್ಥ, ಆ ಪದ ಇರೋದ್ರಿಂದನೇ ನಾವು ಅರ್ಥ ಹೇಳ್ತಿರೋದು ಅಂತ ಹೇಳ್ತಾರೆ. ಆ ಪದ ಇರೋದ್ರಿಂದನೇ ಸ್ತ್ರೀಯರು ಪಾಪಿಗಳಲ್ಲ, ವೈಶ್ಯರು ಪಾಪಿಗಳ ಇದಲ್ಲ. ಮತ್ತೆ ಪಾಪಯೋನ ಅಂತ ಯಾತಕ್ಕೆ ಕರೆದ್ರು, ಅದಕ್ಕೆ ಹೇಳ್ತಾರೆ, ಸ್ತ್ರೀಯರು ಪಾಪಿಸ್ತಾರಲ್ಲ, ವೈಶ್ಯರು ಪಾಪಿಸ್ತಾರಲ್ಲ, ಶೂದ್ರರು ಪಾಪಿಸ್ತಾರಲ್ಲ, ಆದರೆ ಯಾವುದಾದ್ರೂ ಒಂದು ಕಾರಣದಿಂದ ಒಬ್ಬ ಪುರುಷ ಸ್ತ್ರೀಯಾಗಿ ಹುಟ್ಟಿದರೆ ಅದು ಇಂಪಾರ್ಟೆಂಟ್. ಪುರುಷ ಇದ್ದಾನೆ, ಅವನು ಸ್ತ್ರೀಯಾಗಿ ಹುಟ್ಟಿದರೆ ಅವನೂ ಉದ್ಧಾರವಾಗ್ತಾನೆ ಭಗವಂತ ಹೇಳಿದ್ದಾನೆ. ಸ್ತ್ರೀ ಉದ್ಧಾರವಾಗುವ ಪ್ರಶ್ನೆ ಅಲ್ಲ, ಪರಮಾತ್ಮ ಹೇಳಿ ಆಗಿದೆ ಈಗಾಗಲೇ, ನನ್ನ ಬಳಿ ಯಾರೂ ಬರಬಹುದು ಅಂತ ಹೇಳಿ ಆಗಿಬಿಟ್ಟಿದೆ. ಆದರೆ ಪುರುಷ ಇದ್ದಾನೆ, ಅವನು ಗಂಡಸವನು, ಗಂಡು ಜೀವ, ಅವನು ಗಂಡಸಾಗಿ ಹುಟ್ಟಿ ಸಾಧನೆ ಮಾಡ್ಕೊಂಡು ಹೋಗ್ತಾನೆ, ಯಾವುದೋ ಕಾರಣಕ್ಕೋಸ್ಕರವಾಗಿ ಅವನು ಹೆಂಗಸಾಗಿ ಹುಟ್ಟುತ್ತಾನೆ. ಅಂಥ ಜನ ಇದ್ದಾರೆ, ಅನೇಕರಿಗೆ ಗೊತ್ತಿಲ್ಲ, ಅಂಥ ಜನ ಇದ್ದಾರೆ. ಒಬ್ಬ ಗಂಡಸು ಹೆಂಗಸಾಗತಕ್ಕಂಥ ಪ್ರಸಂಗ ಉಂಟು, ಕಾಲ ಪ್ರಕರಣ ಬಂದ ಕಾಲಕ್ಕೆ, ಅದು ಒಂಥರ ಅವನಿಗೆ ಅದು ದುಃಖನೇ. ಗಂಡಸಾಗಿದ್ದವನು ಹೆಂಗಸಾಗಲಿಕ್ಕೆ ಹೊರಟು ಅವನಿಗೆ ಪಾಲಿ ನೋವು ಕೊಡುತ್ತೆ, ನಾನು ಗಂಡಸಾಗೇ ಇರಬೇಕಾಗಿತ್ತು ಅನ್ನೋ ಭಾವನೆ ಬರುತ್ತೆ. ಆದರೆ ಅವನಿಗತಿ ಏನಾಗಬೇಕು ಅಂದರೆ ಯೋಚನೆ ಮಾಡಬೇಕಾಗಿಲ್ಲ, ಅವನು ಉದ್ಧಾರ ಮಾಡ್ತೇನೆ ಅಂತ ಹೇಳಿ. ಹಾಗೊಂದು ಪ್ರಶ್ನೆ ಬರುತ್ತೆ, ಎಷ್ಟೋ ಸಲ ಪುರುಷ ಸ್ತ್ರೀ ಆಗಬಹುದು, ಇದನ್ನು ಬಹುಶಃ ಜಗತ್ತಿನ ಇವತ್ತಿಗೂ ವಿಜ್ಞಾನ ಕೂಡ ಯೋಚನೆ ಮಾಡಿಲ್ಲ ಪ್ರಶ್ನೆನ. ಇವತ್ತಿಗೂ ಕೂಡ ಯಾವುದೇ ವಿಜ್ಞಾನದ ನೆಲೆಯಲ್ಲಿ ಯಾರೂ ಯೋಚನೆ ಮಾಡಿಲ್ಲ. ಈ ಜೀವನ ಬಗ್ಗೆನೇ ವಿಜ್ಞಾನಕ್ಕೆ ಏನು ತಿಳುವಳಿಕೆ ಇಲ್ಲ, ಜೀವನ ಬಗ್ಗೆ ಖಚಿತವಾಗಿ ಹೇಳ್ತಕ್ಕಂಥ ಸಾಮರ್ಥ್ಯ ವಿಜ್ಞಾನಕ್ಕೆ ಇವತ್ತೂ ಬಂದಿಲ್ಲ. ಅದನ್ನು ಹೇಳಿದ್ರು ಮತಾಚಾರಗಳಷ್ಟೇನೆ. ಜಗತ್ತಿನ ಯಾವ ಮತದಲ್ಲೂ ಕೂಡ ಜೀವರನ್ನು ಒಪ್ಪಿರತಕ್ಕಂಥ ಮತಗಳೇನಿದೆಯಲ್ಲ ಅಂಥವರು ಈ ಪ್ರಶ್ನೆಗೆ ಹಾಗೆ ಉತ್ತರ ಕೊಡಲಿಲ್ಲ. ಜೀವರು ಜೀವರು ಅಂತ ಹೇಳ್ತೀರಲ್ಲ, ಜೀವರು ಇವತ್ತು ನಾವು ಪುರುಷರು ಸ್ತ್ರೀಯರು ಏನೇನೋ ಆಗಿದ್ದಾರೆ ಜನಗಳೆಲ್ಲ, ಇವರು ಬೇಸಿಕಲಿ ಇವರ ಸೋಲ್ ಕೂಡ ಒಬ್ಬ ಪುರುಷ ಇದ್ದಾನೆ, ಅವನ ಜೀವ ಕೂಡ ಪುರುಷನಾಗಿರ್ತಾನ. ಒಬ್ಬ ಹೆಂಗಸಿದ್ದಾಳೆ, ಅವನ ಜೀವಕ್ಕೆ ಅದಕ್ಕೂ ಜೆಂಡರ್ ಉಂಟಾ ಅಂತ ಒಂದು ಪ್ರಶ್ನೆ ಇದೆ. ಒಂದು ದೇಹಕ್ಕೆ ಜೆಂಡರ್ ಇರೋ ಹಾಗೆ ಈ ಚೈತನ್ಯಕ್ಕೂ ಜೆಂಡರ್ ಉಂಟಾ ಅಂತ ಒಂದು ಮೂಲಭೂತವಾದ ಪ್ರಶ್ನೆ ಇದೆ. ಈ ಪ್ರಶ್ನೆ ಮಹಾಭಾರತದಲ್ಲಿ ಪಾರ್ವತಿ ದೇವಿ ಕೇಳುತ್ತಾಳೆ, ರುದ್ರದೇವರು ಉತ್ತರ ಕೊಡ್ತಾರೆ. ಇದು ಯಾರು ಗಮನಿಸಿಲ್ಲ, ಮಧ್ವಾಚಾರ್ಯ ವಿವರಣೆ ಕೊಡ್ತಾ ಇದ್ದಾರೆ. ಪದ್ಮಪುರಾಣದಲ್ಲೂ ಬರುತ್ತೆ, ಮಹಾಭಾರತದಲ್ಲೂ ಬರುತ್ತೆ. ಭೀಷ್ಮರ ಒಂದು ಉಪದೇಶದೊಳಗೆ ಅರ್ಜುನನಿಗೆ ಭೀಷ್ಮರು ಉಪದೇಶ ಮಾಡ, ಧರ್ಮರಾಜನಿಗೆ ಭೀಷ್ಮರು ಶಾಂತಿ ಪರ್ವ ಮೋಕ್ಷ ಅನುಶಾಸನ ಪರ್ವ ಹೇಳ್ತಾರಲ್ಲ, ಅಲ್ಲಿ ಪ್ರಶ್ನೆ ಬರುತ್ತ. ಧರ್ಮರಾಜನ ಪ್ರಶ್ನೆಗೆ ಕೇಳ್ತಾ ಧರ್ಮರಾಜನ ಪ್ರಶ್ನೆ ಕೇಳ್ತಾನೆ. ಆಗ ಅವರು ಹೇಳ್ತಾರೆ, ಇದೇ ಪ್ರಶ್ನೆಯನ್ನು ಪಾರ್ವತೀ ದೇವಿ ಪರಮೇಶ್ವರನ ಕೇಳಿದ್ದು. ಆಗ ಅವರು ಉತ್ತರ ಕೊಟ್ಟಿದ್ದನ್ನು ಹೇಳ್ತೇನೆ ಕೇಳು ಧರ್ಮರಾಜ ಅಂತ ಅವ್ರು ಹೇಳ್ತಾರೆ. ಬಹಳ ಇಂಟ್ರೆಸ್ಟಿಂಗ್ ಅದು. ಒಂದು ಅಲ್ಲಿ ಹೇಳ್ತಾರೆ, ಒಂದು ಪುರುಷ ಜೀವ ಸ್ತ್ರೀ ಜೀವರು ಅಂತ ಬೈ ನೇಚರೇ ಇರ್ತಾರೆ. ಇದು ವಿಶೇಷ. ಪುರುಷ ಜೀವ ಪುರುಷ ಜೀವನೇ, ಸ್ತ್ರೀ ಜೀವ ಸ್ತ್ರೀ ಜೀವರೇ. ಅಂದ್ರೆ ಪುರುಷ ಜೀವ ಸಾಮಾನ್ಯ ಗಂಡು ಜನ್ಮದಲ್ಲೇ ಹುಟ್ಟುತ್ತಾ ಬರುತ್ತಾರೆ, ಸ್ತ್ರೀ ಜೀವರು ಹೆಂಗಸರಾಗಿ ಹುಟ್ಟುತ್ತಾ ಬರುತ್ತಾರೆ. ಆದರೆ ವ್ಯತ್ಯಾಸ, ಪುರುಷರು ಪುರುಷರಾಗೇ ಹುಟ್ಟುತ್ತಾರೆ, ಸ್ತ್ರೀಯರು ಸ್ತ್ರೀಯಾಗೇ ಹುಟ್ಟುತ್ತಾರೆ. ಆದರೆ ಪುರುಷ ಪುರುಷನಾಗಿ ಹುಟ್ಟಿದರೆ ಅದು ಶ್ರೇಷ್ಠರು ಏನೂ ತಪ್ಪಲ್ಲ, ಸ್ತ್ರೀ ಸ್ತ್ರೀಯರಾಗಿ ಹುಟ್ಟಿದರೆ ಸ್ತ್ರೀಯರು ಏನೂ ತಪ್ಪಿಲ್ಲ. ಆದರೆ ಯಾವುದಾದ್ರೂ ಕಾರಣಕ್ಕೋಸ್ಕರ ಪುರುಷ ಸ್ತ್ರೀಯಾಗಿ ಹುಟ್ಟೋ ಪ್ರಸಂಗ ಬರಬಹುದು ಅಂತ ಹೇಳುತ್ತಾರೆ. ಯಾವ ಕೆಲವು ವಿಶೇಷ ಪ್ರಸಂಗದೊಳಗೆ ಪುರುಷರು ಸ್ತ್ರೀಯರಾಗಬಹುದು ಅಂತ ಒಂದು ಮಾತಿ. ಅದಕ್ಕೆ ಮೊದಲ ದೊಡ್ಡ ದೃಷ್ಟಾಂತ ಅಂದರೆ, ನಾ ಕೃಷ್ಣನ ಹೆಂಡಂದಿರ ಬಗ್ಗೆ ಕೇಳಿದ್ದೇನೆ. ಕೃಷ್ಣನ ಷೋಡಶ ಸ್ತ್ರೀ ಸಹಸ್ರೇಶಃ ತ್ರಿಭಂಗಿ ಮಧುರಾಕೃತಿ, ಕೃಷ್ಣಾಷ್ಟೋತ್ರ ಶತನಾಮ ಸ್ತೋತ್ರದೊಳಗೆ ಈ ಮಾತು ಬಂದಿದೆ. ಜಗತ್ತಿಗೆ ಗೊತ್ತು ಕೃಷ್ಣನ ಪತ್ನಿಯರ ಸಂಖ್ಯೆ 16108 ಅಂತ ಹೇಳಿ. ತುಂಬ ಜನಕ್ಕೊಂದು ವಿಚಾರ ಗೊತ್ತಿಲ್ಲ, ಅದು 8 ಜನಗಳನ್ನು ಬಿಟ್ಟರೆ, ಅಷ್ಟಮಹಿಷಿಯರನ್ನು ಬಿಟ್ಟರೆ ಉಳಿದ 16100 ಜನಗಳು ನಿಜವಾಗಲೂ ಹೆಂಗಸರೇ ಅಲ್ಲ. ಅವರು ತುಂಬ ಜನಕ್ಕೆ ತಿಳುವಳಿಕೆ ಇಲ್ಲ, ಅವ್ರು ಹೆಂಗಸರೇ ಅಲ್ಲ, ಅವ್ರು ಮೂಲತಃ ಗಂಡಸರವರೆಲ್ಲ ಕೂಡ. ಅಗ್ನಿಪುತ್ರ ಮಹಾತ್ಮನಃ ತಪಸಾ ಸ್ತ್ರೀತ್ವ ಮಾಪಿರಿ, ಅಗ್ನಿಯ ಮಕ್ಕಳವರೆಲ್ಲ ಕೂಡ, ಅಗ್ನಿದೇವರ ಮಕ್ಕಳು. ಅವ್ರು ಏನನ್ನಿಸ್ತಂತೆ, ನಾವೆಲ್ಲ ಸ್ತ್ರೀಯರಾಗಬೇಕು ಅಂತ ಭಾವನೆ ಬಂತವ್ರು. ಸ್ತ್ರೀಯರಾಗಬೇಕು, ಯಾತಕ್ಕಾಗಬೇಕು, ಪರ್ಪಸ್ ಸರವಾಗಬೇಕಲ್ಲ, ಅದಕ್ಕೊಂದು ಕಾರಣ ಇಟ್ಟುಕೊಂಡ್ರಂತೆ, ನಾವು ಕೃಷ್ಣನ ಪತ್ನಿಯರಾಗಬೇಕು, ಕೃಷ್ಣನ ಪತ್ನಿಯರಾಗಬೇಕು. ಆಗ ನಮಗೆ ಯಾವ ಅನುಭವ ಆಗುತ್ತೆ ನೋಡಬೇಕು ಅಂತ ಅವರ ಕಾತರ. ಹೊಸ ಎಕ್ಸ್ಪೆರಿಮೆಂಟ್ ಮಾಡಿದವರು, ನಾವು ಯಾವ ಅನುಭವ ಪಡೆಯಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಏನು ಮಾಡಿದರು ಅವರು, ಕೃಷ್ಣ ಪತ್ನಿಯರಾಗಬೇಕು ಅನ್ನೋ ಯೋಚನೆಯಿಂದ ಮೊಟ್ಟ ಮೊದಲ ಬಾರಿಗೆ ಸ್ತ್ರೀಯತ್ವ ಹಾಗೆಲ್ಲ ಸುಲಭ ಬರೋದಿಲ್ಲ. ಇವತ್ತು ಹೆಂಗಸು ಮೇಕಪ್ ಮಾಡ್ಕೋಬೇಕಾದ್ರೆ ಕಾಸ್ಟ್ಲಿ ಆಗ್ತದೆ ಬೇಕಾದಷ್ಟು, ಇನ್ನು ಬಾಡಿನೇ ಬರಬೇಕಾದ್ರೆ ಎಷ್ಟು ಬೇಕಾಗ್ತದೆ. ಈಗ ಅದಕ್ಕೆ ತಕ್ಕಂತೆ ಏರ್ಪಾಟುಗಳಾಗಬೇಕಲ್ಲ. ವಾಯುದೇವರನ್ನ ಪ್ರಾರ್ಥನೆ ಮಾಡ್ತಾರೆ, ತಪಸ್ಸು ಮಾಡ್ತಾರೆ. ಆಗ ವಾಯುದೇವರು ಅವರಿಗೆ ಸ್ತ್ರೀತ್ವ ವಿಚ್ಛಂತೀನಾಂ ಸಮೀರಹ, ಇದೆಲ್ಲ ಆಚಾರ ಪ್ರಮಾಣ ಕೊಟ್ಟು ಹೇಳ್ತಾ ಇದ್ದಾರೆ. ಅವರಿಗೆ ಸ್ತ್ರೀ ಜನ್ಮವನ್ನು ಕೊಟ್ಟರು, ಆಯಿತು ಅಂತ 16100 ಜನಗಳು ಕೂಡ ಹೆಂಗಸರಾಗಿ ಹುಟ್ಟಿದರು. ಆಮೇಲೆ ಅವ್ರು ಬದರಿಗೆ ಹೋದರು, ಅಲ್ಲಿದ್ದ 16100 ಜನ ಬದರಿಗೆ ಹೋದರು. ಇವತ್ತು ನಾವು ಹೋದ ಬದರಿಗೆ ಅವರು ಹೋದವರೇ ಇದೆ. ಅಲ್ಲಿ ಮತ್ತೆ ತಪಸ್ಸನ್ನು ಮಾಡ್ತಾರೆ. ಆಗ ವಾಯುದೇವರು ಮತ್ತೆ ಅನುಗ್ರಹ ಮಾಡಿ ಅವರಿಗೆ ಅಪ್ಸರೆಯರಾಗಿರ್ತಕ್ಕಂಥ ಯೋಗ ಕೊಟ್ಟರು. ಸಾಮಾನ್ಯ ಸ್ತ್ರೀಯನ್ನು ಭಗವಂತ ಸ್ವೀಕಾರ ಮಾಡಲಿಕ್ಕಿಲ್ಲ ಅಂತ ಯೋಚನೆಯಿಂದ ಅಪ್ಸರೆಯರ ಜನ್ಮವನ್ನು ಪಡೀತಾರೆ. ಅದಾಯಿತು, ಮತ್ತೆ ಬಿಡಲಿಲ್ಲ ಅವರು, ನಾ ಕೃಷ್ಣ ಪತ್ನಿಯರಾಗಬೇಕು ಅಂತ ಸ್ಪೆಸಿಫಿಕ್ ಆಗಿ ಕೇಳಿ. ಆಗ ಅವ್ರು ಹೇಳ್ತಾರೆ ಆಗಿ ಅಂತ ಹೇಳಿಬಿಟ್ಟು ಅನುಗ್ರಹ ಮಾಡಿದ್ರು. ವಾಯುದೇವನ ಅನುಗ್ರಹದಿಂದ 8 ಜನಗಳು ಕೂಡ ಅನೇಕ ಹುಟ್ಟಿ ಬಂದರು. ಭೂಲೋಕದಲ್ಲಿ ತುಂಬಾ ಜನರು ರಾಜಪತ್ನಿಯರಾಗಿ, ರಾಜ ಸ್ತ್ರೀಯರಾಗಿ, ರಾಜಕುಮಾರಿಯಾಗಿ ಹುಟ್ಟಿ ಬಂದರು. ಕೆಲವರು ಗಂಧರ್ವ ಕನ್ಯರಾಗಿ ಹುಟ್ಟಿದ್ರು, ಕೆಲವರು ದೇವಕನ್ಯರಾಗಿ ಹುಟ್ಟಿದ್ರು. 8 ಜನಗಳನ್ನು ನರಕಾಸುರ ತಾನೊಟ್ಟು ಎಳ್ಕೊಂಡು ಬಂದು ತಾನಲ್ಲಿ ಇಟ್ಕೊಂಡ್ಬಿಟ್ಟ. 8 ಜನಗಳನ್ನು ಕೂಡ ನರಕಾಸುರ ಆ ದೇವತೆಗಳನ್ನು ಗೆದ್ದ, ಗಂಧರ್ವರನ್ನು ಗೆದ್ದ, ರಾಜರುಗಳನ್ನು ಗೆದ್ದ, ಅವರ ಪುತ್ರಿಯರನ್ನೆಲ್ಲ ಕರ್ಕೊಂಡು ತನ್ನ ವಶದಲ್ಲಿ ಇಟ್ಕೊಂಡ. ತಾನು ವಿವಾಹವಾಗಬೇಕು ಅಂತ ಹೊರಟ. ಆಗೇನಾಯ್ತು, ಅವರೆಲ್ಲರೂ ವಾಯುದೇವರ ಅನುಗ್ರಹ ಪಡೆದು ಹುಟ್ಟಿ ಬಂದಿದ್ದಾರೆ, ಕೃಷ್ಣನ ಪತ್ನಿಯರಾಗಬೇಕು ಅಂತ ಸಂಕಲ್ಪ ಇದೆ. ನರಕಾಸುರನ ಹೇಳ್ತಾರೆ, ವ್ರತ ಮಾಡ್ತಾ ಇದ್ದೇವೆ ನಾವು ಅಂತ ಹೇಳಿ. ನರಕಾಸುರ ಭಯಪಟ್ಟನಂತೆ, ಆಯ್ತು ವ್ರತ ಮುಗಿಲಿ, ಆಗೇನೆ ನಿಮ್ಮನ್ನು ಸ್ವೀಕಾರ ಮಾಡ್ತೇನೆ ಅಂತೇಳಿ ಕಾಯ್ತಾ ಇದ್ದ. ಆ ವ್ರತ ಆ ಸಮಯಕ್ಕೇನೆ ಅವರು ಇಂದ್ರದೇವರ ಮೂಲಕ ಪ್ರಾರ್ಥನೆ ಸಲ್ಲಿಸಿದರು, ಕೃಷ್ಣ ನಮ್ಮನ್ನು ಸ್ವೀಕಾರ ಮಾಡಬೇಕು ಅಂತ. ಇಂದ್ರದೇವರಿಗೆ ತಮ್ಮ ಕೆಲಸನೂ ಬೇಕಾದಷ್ಟಿತ್ತು, ಎಲ್ಲ ಪ್ರಾರ್ಥನೆ ಕೃಷ್ಣನಿಗೆ ಮುಗಿಸಿದರು. ಕೃಷ್ಣ ಬಂದು ನರಕಾಸನ ಸಂಹಾರ ಮಾಡಿ 8 ಜನಗಳನ್ನು ಕೂಡ ವಿವಾಹವಾಗ್ತಾರೆ. ಅಂದರೆ ಮೂಲತಃ ಗಂಡಸರವರು, ಆಗ ಹೆಣ್ಣು ದೇಹ ಪಡೆದಿದ್ರು, ಕೃಷ್ಣ ವಿವಾಹವಾದ, ಆಗ ಮಕ್ಕಳನ್ನು ಪಡೆದ್ರು, ಎಲ್ಲ ಆಯಿತು. ಕೊನೆಗೆ ಅವರು ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಆಗ ಹೋಗಲಿಲ್ಲ, ಮತ್ತೆ ಗಂಡಸರಾಗಿ ವಾಪಸ್ ಹೊರಟು ಬಿಡ್ತಾರೆ. ಎಲ್ಲ ಗಂಡಸರಾಗ್ತಾರೆ, ಅಗ್ನಿಪುತ್ರರೇ ಆಗ್ತಾರೆ, ಆಮೇಲೆ ಮುಂದೆ ಅವ್ರು ಮೋಕ್ಷಕ್ಕೆ ಹೊರಟು ಹೋಗ್ತಾರೆ. ಅಂದ್ರೆ ಅವ್ರಿಗೆ ಜೀವ ಸ್ತ್ರೀ ಜೀವ ಎಂಬುದು ಯಾತಕ್ಕೋಸ್ಕರ ಬಂತು, ಒಂದು ಸ್ಪೆಷಲ್ ಪರ್ಪಸ್ಗೋಸ್ಕರವಾಗಿ ಬಂತು. ಕಾಬತಃ ಅಂತ ಹೇಳ್ತಾರೆ, ಪುರುಷರಿಗೆ ಸ್ತ್ರೀ ಜನ್ಮ ಅವರು ಅಪೇಕ್ಷೆ ಪಟ್ಟು ಭಾರಿ ಭಾರಿ ಶ್ರಮ ಪಟ್ಟು ಪಡ್ಕೊಳ್ಬಹುದು, ಅಥವಾ ಶಾಪತಃ ಶಾಪದಿಂದ ಬೇಕಾದರೂ ಬರಬಹುದು ಅಂತ ಹೇಳುತ್ತಾರೆ. ಶಾಪದಿಂದ ಬರಬಹುದು ಅಥವಾ ಇದರಿಂದ ಬೇಕಾದರೂ ಬರಬಹುದು. ಅದಕ್ಕೆ ಇನ್ನೊಂದು ಕೇಸ್ ಇದೆ. ನಾವು ಮಹಾಭಾರತದಲ್ಲಿ ಕೇಳುತ್ತೆ, ಅಂಬೆಯ ಕಥೆಯನ್ನ ಕೇಳುತ್ತೇವೆ. ಅವಳು ಭೀಷ್ಮರನ್ನ ಕೊಲ್ಲಲೇಬೇಕು ಅಂತ ಹಠ ತೊಟ್ಟುಬಿಟ್ಟು ತಾನು ಕೃಷ್ಣನಾಗಿ ಹುಟ್ಟಬೇಕು ಅಂತ ಹೊರಟು, ಕೃಷ್ಣನಾಗಿ ಹುಟ್ಟಬೇಕು ಅಂತ ಹೊರಟು. ಇಲ್ಲೊಂದು ವಿಶಿಷ್ಟವಾದ ವಿಚಾರವನ್ನು ಮಹಾಭಾರತ ಹೇಳಿದೆ. ಇವತ್ತು ಅದು ಬರೆದವರು ಯಾರ್ಯಾರು ಯೋಚನೆ ಮಾಡಿಲ್ಲ ಆ ಬಗ್ಗೆ. ಅವಳು ತಾನು ಪುರುಷನಾಗಬೇಕು ಅಂತ ಪ್ರಯತ್ನ ಪಟ್ಟು ಮಹಾಭಾರತದ ಉಲ್ಲೇಖವನ್ನು ಮಧ್ವಾಚಾರ್ಯರು ಮಾಡ್ತಾರೆ. ಎಷ್ಟು ಸುಂದರವಾಗಿ ಮಾಡ್ತಾರೆ. ಪುರುಷ ಜೀವ ಹೀಗೆ ಒಮ್ಮೊಮ್ಮೆ ಸ್ತ್ರೀಯಾಗಿ ಹುಟ್ಟಲಿಕ್ಕೆ ಬರೋ ಹಾಗೆ ಸ್ತ್ರೀ ಜೀವಳೇನಾದರೂ ಕೂಡ ಪುರುಷನಾಗಿ ಹುಟ್ಟಲಿಕ್ಕೆ ಬರುತ್ತೋ ಅಂತ ಪ್ರಶ್ನೆ ಹಾಕ್ಕೊಂಡು, ಸ್ತ್ರೀ ಜೀವ ಇಂಥ ಸ್ಪೆಸಿಫಿಕ್ ಪರ್ಪಸ್ಗೋಸ್ಕರ ಪುರುಷನಾಗಬಹುದು ಅಂತ ಕೇಳಿದರೆ ಆಚಾರ್ಯ ಹೇಳುತ್ತಾರೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸ್ತ್ರೀನಾಂ ನೈವಹಿ ಪುಂಸ್ತ್ವಂ ಸ್ಯಾತ್ ಬಲವತ್ ಕಾರಣ ಇರತಿ. ಯಾವುದೇ ಕಾರಣದಿಂದ ತಮ್ಮ ತಪಸ್ಸಾಗಲಿ ದೇವರ ಅನುಗ್ರಹವಾಗಲಿ ಯಾವುದು ಸೇರಿದರೂ ಕೂಡ ಅವರು ಪುರುಷರಾಗಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಮೊದಲನೇದು ಯೋಚನೆ ಮಾಡಬೇಕು, ನಾವು ಪುರುಷರು ಪುರುಷರಾಗೇ ಹುಟ್ಟುತ್ತಾರೆ, ಸ್ತ್ರೀಯರು ಸ್ತ್ರೀಯರಾಗೇ ಹುಟ್ಟುತ್ತಾರೆ, ಜನರಲ್ಲ ಅದು. ಒಂದು ವಿಶೇಷ ಪ್ರಸಂಗಗಳು ಬಂದಾಗ ಪುರುಷ ಜೀವ ಸ್ತ್ರೀ ದೇಹವನ್ನು ಹೊಂದಿ ಹುಟ್ಟಬಹುದು, ಆದರೆ ಸ್ತ್ರೀ ಜೀವ ಎಂದೂ ಸಹ ಪುರುಷ ದೇಹವನ್ನು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಇದು ಮಹಾಭಾರತದಲ್ಲಿ ರುದ್ರದೇವರು ಕೊಟ್ಟಂತಹ ಉತ್ತರ. ಇವತ್ತು ಬಹಳ ಯೋಚನೆ ಮಾಡಬೇಕಾದಂತಹ ಉತ್ತರ. ಅದಕ್ಕೆ ಪುರಾಣ ಪುಣ್ಯ ಕಥೆಗಳು ಸರಿಯಾಗಿ ಗಮನಿಸಿ ನಿಮಗೆ ಅರ್ಥ ಆಗುತ್ತೆ. ಎಷ್ಟೋ ಕಡೆಗೆ ಹೇಳ್ತಾರೆ ಶಾಪದಿಂದ ಹಾಗಾಯ್ತು ಹೀಗಾಯ್ತು ಅಂತ ಹೇಳಿಬಿಟ್ಟು, ಆ ಹೇಳಬೇಕಾದ್ರೆ ಪುರುಷ ಪುರುಷನಾಗಿ ಹುಟ್ಟಿದ ಕಥೆನೆ ಹೇಳ್ತಾರೆ, ಸ್ತ್ರೀಯರು ಸ್ತ್ರೀಯಾಗಿ ಹುಟ್ಟಿದ ಕಥೆಯನ್ನೇ ಹೇಳ್ತಾರೆ ಹೊರತು ಇಂಟ್ರೆಸ್ಟ್ ಆದ ಕಥೆ ಹೇಳೋದಿಲ್ಲ. ಯಾಕೆ ನಿಯಮ ಇರೋದೇ ಹಾಗೆ. ಆದ್ದರಿಂದ ಯಾಕೆ ಬಂದು ಎಕ್ಸೆಪ್ಷನ್ಸ್ ನಡೆದಿದ್ದು ಎಷ್ಟು, ಎಲ್ಲೋ ಹಾರ್ಲಿ ಸ್ಟ್ರೈ ಕೇಸಸ್ ಅಷ್ಟೇ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಪುರುಷ ಜೀವ ಸ್ತ್ರೀಯಾಗಿ ಹುಟ್ಟಲಿಕ್ಕೆ ಬಂದರೂ ಕೂಡ ಮತ್ತೆ ಪುರುಷನಾಗೆ ಸದ್ಗತಿ ಹೋಗ್ತಾರೆ ಅನ್ನೋದು ಬೇರೆ ರೀತಿಯಲ್ಲ, ಅದು ಟೆಂಪರರಿ ಪೀರಿಯಡ್ ಅಷ್ಟೇ. ಅವನು ಪರ್ಮನೆಂಟ್ಲಿ ಸ್ತ್ರೀ ದೇಹ ಅವನಿಗೆ ಬರೋದಿಲ್ಲ, ಕೆಲವು ಕಾಲ ಬಂದು ಮತ್ತೆ ವಾಪಸ್ ಹೊರಟು ಹೋಗ್ತಾನೆ. ಸ್ತ್ರೀಯರಿಗೆ ಮಾತ್ರ ಒಂದು ಕಾಲಕ್ಕೂ ಪುರುಷ ದೇಹ ಬರೋದೇ ಇಲ್ಲ. ಇದು ಮಹಾಭಾರತ ಕೊಟ್ಟಂತಹ ಉತ್ತರ. ಆಗ ಒಂದು ಸಮಸ್ಯೆ ಬರುತ್ತೆ ನಮಗಾಗ, ಹಾಗೆ ಎಷ್ಟೋ ಪೇಪರಲ್ಲಿ ಬರ್ತಾ ಇರುತ್ತೆ. ಒಂದು ನಮಗೆ ಅರ್ಥ ಆಯ್ತು, ಎಷ್ಟೋ ನಾವು ಪುರುಷ ಇದ್ದಾಗಿರುತ್ತೆ, 18-20 ವರ್ಷ ಹುಡುಗ ಇದ್ದಕ್ಕಿದ್ದಾಗ ಯಾವುದೋ ಒಂದು ಶಸ್ತ್ರ ಚಿಕಿತ್ಸೆ ಹುಡುಗಿ ಮುಗಿದು ಚೇಂಜ್ ಪೂರ್ತಿ ಬದಲಾಗಿ ಹೋಯ್ತು. ಇದಕ್ಕೊಂದು ಉತ್ತರ ಕೊಟ್ಟಾಗ ಪುರುಷ ಸ್ತ್ರೀ ಆಗಬಹುದು ಒಂದಾಯ್ತು. ಈಗ ಇನ್ನೊಂದು ಕೇಸು, ಯಾರೋ ಒಬ್ಬ ಹುಡುಗಿ 15-20-30 ವರ್ಷ ಸಡನ್ನೇ ಚೇಂಜ್ ಪುರುಷನಾಗಿಬಿಟ್ಟ ಅಂತ ಕೇಳುತ್ತೆ, ಇದು ವಿರುದ್ಧ ಆಯ್ತಲ್ಲ ಅಂತ ಹೇಳುತ್ತೆ. ಅಲ್ಲ, ಅಂತ ವಿರುದ್ಧವಾಗಲಿಲ್ಲ. ಇದು ಒಂದು ಯಾವ ಪುರುಷ ನನ್ನ ಸ್ತ್ರೀಯನ್ನು